ಅನುಭಾಷ್ಯ 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 ಬೇರೆ ಅನುಭಾಷ್ಯ ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನ ಅನ್ನೊಂದರೆ ವಿಸ್ತಾರ ಅನ್ನು ಅಂದರೆ ಸಂಖ್ಯೆ ಭಾಷ್ಯಕ್ಕೆ ವಿಸ್ತಾರ ಬರೆದಿದ್ದು ಅನುಭಾಷ್ಯ ಅನುವ್ಯಾಖ್ಯಾನ ಅಂತಂದರು ಚಿಕ್ಕದಾಗಿ ಬರೆದಿದ್ದು ಅನುಭಾಷ್ಯ ಇದು ಅನುಗೀತ ಹೆಸರಿನಲ್ಲೂ ಕೂಡ ಆಚಾರ್ಯರು ಅನುಗೀತ ಅನ್ನೋ ಹೆಸರಿನಿಂದ ಅನುವ್ಯಾಖ್ಯಾನ ಅಂತ ಹೆಸರನ್ನು ಬರೆದಿದ್ದಾರೆ ಎಂಬುದು ಬಹಳ ಕುತೂಹಲದ ಹೆಸರು ಗೀತ ನಾವೆಲ್ಲ ತಿಳಿದರ ಹಾಗೆ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನ ಅತ್ಯಂತ ವಿಷಣ್ಣನಾಗಿ ಯುದ್ಧದಂಥ ಶ್ರೇಷ್ಠ ಕರ್ತವ್ಯದ ತ್ಯಾಗಕ್ಕೆ ಮನಸ್ಸನ್ನು ಮಾಡಿದಾಗ ಭಗವಂತ ಉಪದೇಶ ಮಾಡಿದ್ದೇ ಗೀತೆ ಭಗವದ್ಗೀತೆ ಅಂತ ಅರ್ಜುನ ಆ ಸಮಯದಲ್ಲಿ ಯುದ್ಧದ ಪರಿತ್ಯಾಗಕ್ಕೆ ಮನಸ್ಸು ಮಾಡಲಿಕ್ಕೆ ಕಾರಣ ಕರುಣೆ ಕೃಷಿಯ ಪರಯಾವಿಷ್ಟ ಋಷೀರನ್ ನಿಧಮೊಗ್ರವಿ ನಾವು ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ಉತ್ತರ ಯುದ್ಧ ಮಾಡಲಿಲ್ಲ ಅಂತ ಇಲ್ಲಿ ಅರ್ಜುನ ಯುದ್ಧ ಮಾಡಲಿಲ್ಲ ಅಂತಲ್ಲ ಉತ್ತರ ಯುದ್ಧ ಮಾಡಲಿಲ್ಲ ಅಂತ ಅಲ್ಲಿ ಉತ್ತರ ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ದು ಭಯದಿಂದ ಆಗ ಅರ್ಜುನ ಯುದ್ಧ ಮಾಡಲಿಲ್ಲ ಅಂತ ಭಯದಿಂದ ಅಲ್ಲ ಕರುಣೆಯಿಂದ ತುಂಬ ವ್ಯತ್ಯಾಸ ಇದೆ ಭಯ ಅನ್ನೋದು ಹೇಳಿತನ ಅರ್ಜುನನ್ ಹಾಗಲ್ಲ ಕರುಣೆ ಎಂಬುದು ಒಂದು ಸಣ್ಣ ಒಳ್ಳೆಯ ಗುಣ ಅದು ಆ ಸನ್ನಿವೇಶದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ ನಾನು ಯುದ್ಧ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿದ ಕೃಷ್ಣ ಯುದ್ಧ ಮಾಡಬೇಕು ಇದು ಸರಿಯಲ್ಲ ಅಂತ ಹೇಳಿದಾಗ ಅರ್ಜುನ ಅದನ್ನು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಯುದ್ಧ ಅನ್ನೋದು ಹಿಂಸೆಯೇ ಕೆಲಸ ಇದನ್ನು ಅದು ಬಂಧು ಬಾಂಧವರಿಗೆ ಹಿಂಸೆ ಮಾಡೋದಂತೂ ಸಾಧ್ಯ ಅರ್ಜುನಿಗೆ ಒಂದು ಗೊತ್ತು ಶತ್ರುಗಳನ್ನು ಹಿಂಸೆ ಮಾಡಬೇಕು ಅನ್ನೋದು ಎಲ್ಲ ಕಾಲಕ್ಕೂ ಹೋಗ್ತಕ್ಕಂಥ ಶತ್ರುಗಳನ್ನು ಹಿಂಸೆ ಮಾಡದೆ ಹೋದರೆ ಒಳ್ಳೆಯವರು ಬದುಕಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಆದರೆ ಇಂದ್ರ ಶತ್ರುಗಳಲ್ಲ ದುರ್ಯೋಧನಾದಿಗಳು ಇವೆಲ್ಲ ಬಾಂಧವರು ಸ್ವಜನಂ ಹೇ ಕಥಂ ಹತ್ವ ಸುಖಿನಸ್ಯ ಅಥವಾ ನಮ್ಮ ಜನಗಳನ್ನು ಕೊಂದು ನಾವೇನು ಸಂತೋಷ ಪಡುತ್ತೇವೆ ಅಂತ ಅರ್ಜುನ ಪ್ರಶ್ನೆ ಮಾಡಿ ಸಿಕ್ಕೆ ಅಂದಿದ್ದೆ ಭಗವದ್ಗೀತೆ ಅಂತ ಅರ್ಜುನಿಗೆ ಚೆನ್ನಾಗಿ ಅರ್ಥವಾಯಿತು ನನಗೆ ಒಪ್ಪಿಕೊಂಡ ನಷ್ಟೋ ಮೋಹ ಸುಖಿಲಬ್ಧ ಸತ್ಪ್ರಸಾದಾನ್ಮಯ ಅಚ್ಯುತ ಹಿತೋಸ್ಮಿಗತ ಸಂದೇಹ ಗರಿಷ್ಠೇ ವಚನಂತರ ನನ್ನ ಮೋಹ ಹೋಯಿತು ಸ್ಮೃತಿ ಬಂತು ನಿನ್ನ ಪರಮಾನುಗ್ರಹ ನಾನಿನ್ನ ನಿನ್ನ ಮಾತನ್ನು ಕೇಳ್ತೇನೆ ಅಂತ ಅರ್ಜುನ ಇಂಥ ಅದು ಯುದ್ಧಕ್ಕೆ ಸಂಪೂರ್ಣವಾಗಿ ಅಣಿಯಾದ ಯುದ್ಧ ಮೂಲ ಇದು ವಿಶ್ವಪರ್ವದಲ್ಲಿ ಬಂದ ಭಗವದ್ಗೀತೆಯ ಒಂದು ಸ್ಥೂಲ ಪರಿಚಯ ಹಾಗಿದ್ರೆ ಅನುಗೀತ ಯಾಕಪ್ಪ ಒಂದು ಮುಂದಿನ ಯುದ್ಧದ ಮುಂದೆ ಇದು ಬಂದರೆ ಯುದ್ಧ ಮುಗಿದ ಮೇಲೆ ಅನುಗೀತ ಬರುತ್ತೆ ಅದು ವಿಶೇಷ ಯುದ್ಧದ ಕಾಲಕ್ಕೆ ಗೀತ ಯುದ್ಧೋತ್ತರ ಕಾಲದಲ್ಲಿ ಅನುಗೀತ ಅದರ ಪ್ರಸಕ್ತಿ ಏನು ಅಂತ ರಾಜ್ಯಭಾರ ಮಾಡ್ತಾ ಇದ್ದ ಆ ಸಮಯದಲ್ಲಿ ಭಗವಂತನಾದ ಕೃಷ್ಣ ಅವರಿಗೆಲ್ಲ ಪಟ್ಟಾಭಿಷೇಕವನ್ನು ಅನುಭವಿಸಿರುತ್ತೆ ನಾನಿನ್ನ ಒಮ್ಮೆ ದ್ವಾರಕೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ದ ಯುದ್ಧಕ್ಕೆ ಉದ್ಯೋಗ ಪರ್ವದಲ್ಲಿ ಅರ್ಜುನ ನೀನು ನನಗೆ ಬೇಕು ಅಂತ ಕೃಷ್ಣನ ಆರಿಸಿಕೊಂಡಾಗ ಸಾರಥಿಯಾಗಿ ನನ್ನ ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅದು ಒಪ್ಪಿಕೊಂಡ ಕೃಷ್ಣ ಅರ್ಜುನ ಜೊತೆಗೆ ಹೊರಟ ವಾಪಸ್ ಹೋಗ್ತಿರೋದು ಈ ಸಮಯ ಇಷ್ಟು ದಿವಸಗಳ ಕಾಲ ಅರ್ಜುನ ಇದ್ದಿದ್ದು ಕೃಷ್ಣ ಇದ್ದಿದ್ದು ಪಾಂಡವರ ಜೊತೆಗೆ ಈಗ ವಾಪಸ್ ಹೋಗ್ತೇನೆ ಅಂತ ಸಿದ್ಧನಾದ ಆಗ ಅರ್ಜುನ ಕೇಳಿದ ಅಂತ ನೀನು ಹೋಗ್ತಾ ಇದ್ದೀವಿ ಬಿಟ್ಟಿರೋದು ಬಹಳ ಕಷ್ಟ ನನಗೊಂದು ಮತ್ತೊಂದು ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿದ ನೀನು ಅಂದರೆ ನೀನು ರಣರಂಗದಲ್ಲಿ ಸಂಗ್ರಾಮ ಮೂರ್ಧನಿ ಅಂತ ಹೇಳ್ತಾನೆ ಒಳ್ಳೆ ಯುದ್ಧ ಭೂಮಿಯಲ್ಲಿ ನನಗೆ ಅತ್ಯದ್ಭುತ ಉಪದೇಶವನ್ನು ಮಾಡಿದ್ದಿ ಅದನ್ನು ನಾನು ಕೇಳಿದೆ ಅದನ್ನು ಇನ್ನೊಮ್ಮೆ ಕೇಳಬೇಕು ಅನ್ನಿಸ್ತಾ ಇದೆ ಇನ್ನೊಮ್ಮೆ ಕೇಳಬೇಕು ಅನ್ನಿಸ್ತಾ ಇದೆ ಇಷ್ಟು ಹೇಳಿದ್ರವರು ಮಾತನ್ನು ಸೇರಿಸ್ತಾನೆ ಅದನ್ನು ನನಗೆ ಯುದ್ಧದ ಗಡಿಬಿಡಿಯಲ್ಲಿ ಅಷ್ಟು ಪೂರ್ಣವಾಗಿ ನೆನ್ಬಿಟ್ಕೊಳ್ಳೋಕ್ಕಾಗಲಿಲ್ಲ ಅರ್ಥವಾಗಲಿಲ್ಲ ಅಲ್ಲ ಅರ್ಥ ಆಗಿದೆ ಜ್ಞಾಪಕಕ್ಕೊಳ್ಳೋಕ್ಕಾಗಿಲ್ಲ ನಮಗೆ ಅದಕ್ಕೆ ಇನ್ನೊಮ್ಮೆ ಹೇಳುವಂತ ವಿಸ್ತಾರವಾಗಿ ಹೇಳುತ್ತಿರ್ತೇನೆ ಸರಿಯಾಗಿರುತ್ತೆ ಅವನ ಟೆನ್ಷನ್ನಲ್ಲಿ ಕೇಳಿ ಟೆನ್ಷನಲ್ಲಿ ಕೇಳಿದ್ದೆ ಅದಕ್ಕೆ ಟೆನ್ಷನ್ ಹೋಗಲಿಕ್ಕೆ ಭಗವದ್ಗೀತೆ ಹೇಳಿದ್ದೆ ಮತ್ತೆ ಟೆನ್ಷನ್ ಇಲ್ಲಾಮೇ ಹೇಳೋ ಕಾರಣ ಕೂಡ ಇಲ್ಲ ರೋಗ ಇದ್ದಾಗ ಹೋಗ್ತಿ ತಗೊಂಡು ರೋಗ ಆಚಾರ ನಿಧಾನ ಕೊಡಿ ತಗೋತೀನಿ ಅಂತ ಕೇಳಿದ್ರೆ ನಾನು ಟೆನ್ಷನ್ ಎಷ್ಟು ಹೋಗ್ತಿ ತಗೊಂಡ್ಬಿಟ್ಟೆ ಗೊತ್ತಾಗಲಿಲ್ಲ ಟೆನ್ಷನ್ ಫ್ರೀ ಆಗಿದ್ದೇನೆ ಔಷಧಿ ಕೊಡಿ ಅಂದ್ರೆ ಗೋವಿಂದ ಎಷ್ಟನ್ನು ಹೋಗ್ತಿ ತಗೋಬೇಕಾಗುತ್ತೆ ಅಂತ ಅರ್ಜುನ ಇಲ್ಲ ಅರ್ಜುನ ಪ್ರಶ್ನೆ ಹಾಗೇ ಇದೆ ಇವ್ ಮಗೆ ಏನು ಫ್ರೀ ಆಗಿದ್ದೇನೆ ಹೇಳೋದು ಕೇಳಿ ಕೃಷ್ಣ ಕೃಷ್ಣ ಹೇಳ್ತಾನೆ ಅದೆಲ್ಲ ಮರ್ತುಬಿಟ್ಟಿದ್ದೀಯಾ ಹಾಗಿದ್ರೆ ಬಹಳ ತಪ್ಪಾಗ್ಬಿಟ್ಟಿ ಅಂತ ಹೇಳ್ತಾನೆ ಅಂತ ದೊಡ್ಡ ಶಾಸ್ತ್ರ ಹೇಳಿದ ಮರಿಲೆ ಕೇಳಿ ನಾನು ಅನ್ನೋದು ಕೇಳ್ತಾನೆ ಬಹಳ ಇಂಪಾರ್ಟೆಂಟ್ ವಿಷಯ ಮರ್ತುಬಿಟ್ಟಿದ್ದೆ ಏನರ್ಥ ಅರ್ಜುನ ಅದು ಸರಿಯಲ್ಲ ನನಗೆ ಮೆಚ್ಚುಗೆ ಆಗಲಿಲ್ಲ ಅದನ್ನು ಕೇಳ್ತಾ ಇದ್ದೆ ಅದನ್ನ ಇನ್ನೊಂದು ಹೇಳ್ತೇನೆ ಆದರೆ ನಿನಗೆ ಮರವು ನನಗೆ ಆ ಸ್ಫೂರ್ತಿ ಇಲ್ಲ ಅಂತ ಹೇಳಿ ಆ ಮೂಡ್ ನನಗೆಲ್ಲ ಹೇಳ್ತೇನೆ ದಿವಸ ನಿನಗೆ ನೆನಪಿಲ್ಲ ನನಗೆ ಮೂಡಿಲ್ಲ ಅದರಿಂದ ಹೇಳೋದಿಲ್ಲ ಅಂತ ಹೇಳಿ ನಮಗೆ ಗೊಂದಲ ಭಗವಂತನಿಗೆ ಮೂಡಿಲ್ಲ ಅಂದರೆ ಗತಿ ಏನಾಗಿದೆ ಮೂಡಿಗೆ ಮೂಡಿಲ್ಲ ಅಂದರೆ ಸರಿ ಭಗವಂತನಿಗೆ ಮೂಡಿಲ್ಲ ಅಂದರೆ ಅರ್ಥನೇ ಇಲ್ಲ ಆಗ ಭಗವಂತನ ಮಾತಿನ ಅರ್ಥವನ್ನು ಆಚಾರ ಇಲ್ಲ ಎಲ್ಲ ನೀವು ಸಂಶಯ ಬಂದರೆ ನಾವು ಆಚಾರ್ಯರ ಬಗ್ಗೆ ಇದು ಭದ್ರಾಚಾರ್ಯರ ಒಂದು ಸಂದೇಶ ಅಂತ ಇಟ್ಕೊಂಡೆ ಎಲ್ಲ ಒಂದು ವರ್ಕ್ಶಾಪ್ ಮಾಡ್ತಿರೋದು ಅಲ್ಲಿ ಮಧ್ವಾಚಾರ್ಯ ಎಷ್ಟು ಗೀತ ಅದೇನೇನು ಮಹಾಭಾರತ ರಾಮಾಯಣ ಎಲ್ಲ ಆಗಿ ಹೋಗ್ತಾ ಇದೆ. ಮಧ್ವಾಚಾರ್ಯ ಸಂದೇಶ ಹೇಗಾಗುತ್ತೆ ಅಂತ ಕೇಳಿದ್ರೆ ಯಾರು ಇಂಟರ್ಪ್ರಿಟೆಡ್ ಬೈ ಮಧ್ವಾಚಾರ್ಯ, ಅದು ಅದೇ ಪ್ರಸಂಗ ನೋಡಿದ್ರು ಕೂಡ ಮಧ್ವಾಚಾರ್ಯರ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನೋಡೋದ್ರಿಂದ ಅದೆಷ್ಟು ಮೆಚ್ಚಿಂಗ್ ಮಧ್ವಾಚಾರ್ಯ. ಇವನು ತನುಗೀತ ನೋಡಬಹುದು, ಭಗವದ್ಗೀತ ನೋಡಬಹುದು, ವಿಶ್ವ ಸಂದೇಶ ಇದರ ನೀತಿ ಯಾವುದೇ ನೋಡಿದ್ರು ಕೂಡ ಮಧ್ವಾಚಾರ್ಯರ ವ್ಯಾಖ್ಯಾನದ ಬೆಳಕೆ ನೆಲೆ ನೋಡೋದ್ರಿಂದ ಅದಿಷ್ಟು ಮಧ್ವರ ಸಂದೇಶವೇ ಎಂಬುದನ್ನು ಗಮನಿಸ್ತದೆ. ಈ ನಾಟಕೋತ್ ಹೇಳ್ತೇನೆ ಅಂದರೆ ನೋಡೋದಕ್ಕೆ ನಮಗೆ ಗೊಂದಲ ಬರುತ್ತೆ. ಕೃಷ್ಣ ಹೇಳಿದ್ದೇನು ನಾನು ಮೂಡಿಲ್ಲ ಅಂತ ಇದೊಂದು ಸಂಖ್ಯೆಗೆ ಯಾರು ಉತ್ತರ ಸುಮ್ಮನೆ ಬರ್ಕೊಂಡು ಹೊರಟಿರ್ತಾರಂತೆ. ನಮ್ಮ ಭಗವಂತನ ಬಗ್ಗೆ ಸಂಶಯ ಬರುತ್ತೆ. ಅವನು ಭಗವಂತ ಹೇಳ್ಕೊಡ್ತಾನೆ ಭಗವದ್ಗೀತೆಯಲ್ಲಿ, ಅಹಂ ಸರ್ವಸ್ಯ ಪ್ರಭವ ಮಕ್ಕಳ ಸರ್ವಂ ಪ್ರವರ್ತಕ ಮಕ್ಕಳ ಸ್ಮೃತಿ ಜ್ಞಾನ ಅಪೋಹನಂಚ. ನೆನಪು ಕೊಡೋದು ನಾನು, ನರವು ಕೊಡೋದು ನಾನು ಅಂತ ಹೇಳ್ತಾನೆ. ನನಗೆ ನೆನಪಿಲ್ಲ ಅಂತ ಬರೀತಾ ಕೃಷ್ಣ ಮಾತಾಡ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗೊಂದಲ ಹೋಗ್ತದೆ. ಅದಕ್ಕೆ ಭದ್ರಾಚಾರ ಸಂದೇಶ ಬೇಕಾಗಿ ಭಗವಂತ ಎಂದೂ ಸಹ ನಿರ್ದೋಷ, ಅವನು ಎಂದೂ ಸಹ ಮರಗುವುದರಾದ ಯಾವುದೇ ಒಂದು ದೂಷಗಳಿಲ್ಲ. ಅವ್ನು ಮಾತ್ರ ಜ್ಞಾತಕ್ಕೆ ಆಡ್ತಾನೆ ಅನ್ನೋ ಮುಂದಿನ ಪ್ರಶ್ನೆ. ಹಾಗೆ ಆಗ ನಮಗೆ ಸ್ವಾರಸ್ಯ ಗೊತ್ತಾಗುತ್ತೆ. ಅರ್ಜುನ ಅಷ್ಟು ನನ್ನ ತಲಕಡೆಯಿಂದ ಉದ್ದೇಶವನ್ನು ಮಾಡಿದ್ರೆ ಅದನ್ನು ಮರ್ತು ಬಿಟ್ಟಿದ್ದು ಅದು ಒಳ್ಳೆಯದಲ್ಲ ಅಂತ ತಪ್ಪಿಸ್ಕೊಂಡೇ ತೀರ್ಮಾನಿಸ್ತಾ ಇದ್ದಾನೆ. ಅವ್ನು ಬರಲೇ ಕೇಳಿದ್ದ ನಾನು ನಿನಗೀಗ ನಿಮಗೆ ಆ ಗಣಿತಗಳು ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಹೇಳೋದು ನನಗೂ ಇಲ್ಲ. ಅಂದರೆ ಒಳ್ಳೆಯ ವಸ್ತುವನ್ನು ಸದುಪಯೋಗ ಮಾಡಿಕೊಳ್ಳದೆ ಹೋದರೆ ಅದನ್ನು ಕೊಡೋದು ಉತ್ಸಾಹ ಇರೋದಿಲ್ಲ ಅಂತ ಒಂದು ಹತ್ತು ವರ್ಷ ಕೊಟ್ಟೆ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಸೆಕೆಂಡ್ ಟೈಮ್ ಕೊಡೋ ಸ್ವಲ್ಪ ಬೇಜಾರಾಗುತ್ತಾ ನಾನು ಮತ್ತೆ ಕಳ್ಕೊಂಡು ಅಂತ ಹೇಳಿದ್ರೆ ಕೊಡೋದಿಲ್ಲ ಅಂತ ಹೇಳಿ ಅಮೂಲ್ಯ ವಸ್ತುವನ್ನು ನಾವು ಪ್ರಿಸರ್ವ್ ಮಾಡಬೇಕು. ಅದು ಮಾಡಿದ್ದು ಸರಿಯಲ್ಲ. ಈಗ ಭಗವಂತ ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ. ಭಗವದ್ಗೀತಾ ಶಾಸ್ತ್ರಗಳನ್ನು ಕೇಳಿದ ಮೇಲೆ ಅವುಗಳನ್ನು ನಾವು ಮುಗಿಸಿಕೊಳ್ಳಲು ಪ್ರಯತ್ನ ಪಡೆದು ಹೋದರೆ ಪ್ರಯೋಜನ ಇಲ್ಲ. ಯಾವುದನ್ನೂ ಕಂಡುಕೊಂಡ ಅಂದರೆ ನಮಗೆ ಆಶ್ಚರ್ಯ ಅನ್ಸೋದಿಲ್ಲ. ಅಮೂಲ್ಯ ವಸ್ತುವನ್ನು ಕಂಡುಕೊಂಡಾಗ ಅದು ವಿವೇಕದ ಕ್ಷಣ ಅಲ್ಲ. ಅರ್ಜುನನ ಇತಿಮಿತಿ ಹೌದು, ಭಗವಂತನ ಯಶಸ್ಸು ಕೊಟ್ಟಿದ್ದು ಹೌದು. ಇದೆಲ್ಲ ಮಾಡಬಾರದು ಅರ್ಜುನ ಅಂತ ಹೇಳಿದ್ದ. ಅರ್ಜುನನಿಗೆ ಇದರಿಂದ ಭಗವದ್ಗೀತೆಯಿಂದ ಶ್ರವಣ ಮಾಡಿದರೂ ಸಹ ಅದನ್ನು ಪೂರ್ತಿಯಾಗಿ ನೆನಪಿಟ್ಟುಕೊಳ್ಳೋದಕ್ಕೆ ಆಗಲಿಲ್ಲ ಎಂಬುದು ಆತನ ಇತಿಮಿತಿನೂ ತೋರಿಸ್ತಾರೆ. ನಮಗೆ ಸಂಸ್ಥೆ ಒಂದು ಪ್ರಶ್ನೆ ಬರಬಹುದಾಗಿದೆ, ಹೇಗೆ ಸಾಧ್ಯ ಕೇಳಿದ್ದು ನಾವು ಮರೆತುಬಿಟ್ಟ ಅಂತ ಪ್ರಶ್ನೆ ಬಂದರೆ ನಮಗೆ ಆ ಪ್ರಶ್ನೆ ಬರೋದು ಕಷ್ಟ. ಕೇಳಿದ್ರೆ ತಾನೇ ಮರೀಲಿಕ್ಕೆ ಆ ಪ್ರಶ್ನೆ ಬರೋದಿಲ್ಲ. ಆಗ ನಮ್ಮದು ಯಾವುದೋ ಶೋಕ ಬಂದು ಅರ್ಥ ಆಗಿರುತ್ತೆ, ಮುಚ್ಚಿರ್ತಾರೆ ಮತ್ತೆ ಬರ್ತದೆ. ಆಶ್ಚರ್ಯ ಗೊತ್ತಿರುತ್ತೆ ಮೊದಲಿನ ಕೆಂಪಿರೋದು. ಯಾರೇ ಹೇಳಿದ ಮಾತನ್ನು ಯಥಾವತ್ತ ಹೇಳೋದು ಸಾರಿ ಕಷ್ಟ. ಅದು ಅರ್ಥ ಆಗಿರುತ್ತೆ, ಏನು ಹೇಳಿದಾರೆ ಅರ್ಥ ಆಗಿರುತ್ತೆ, ಆ ವರ್ಡಿಗೆ ಸೆಟ್ಟಿಂಗ್ ಮಾಡೋಕ್ಕಾಗೋದು. ಇದು ಬಹಳ ಆಶ್ಚರ್ಯ. ಬರ್ತಾ ಬರ್ತಾ ಮುಚ್ಚಿ ನೋಡ್ತಾರೆ ಮ್ಯಾಥಮೆಟಿಕ್ಸ್ನಲ್ಲಿ ಕ್ಲಿಯರ್ ಆಗಿ ಇಂಥ ಡೈರೆಕ್ಷನ್ ಸೋ ಕ್ಲಿಯರ್ ಮುಚ್ಚಿಕೊಂಡು ಎಷ್ಟ ಸ್ಟಾಪ್ ಆಗಿದೆ. ಅವಾಗ ಅರ್ಥ ಆಗುತ್ತೆ, ನೋಡಿದಾಗ ಅಪ್ಲೈ ಮಾಡೋದು ಬರೋದಿಲ್ಲ. ಇದು ಮರೆಯು ಅರ್ಜುನ ಮರೆಯ ಒಂದು ಇಂಥ ಮರೆಯು. ನಾವು ಸಾಮಾನ್ಯವಾಗಿ ಶೋಕಗಳ ಬಗ್ಗೆ ಏನೋ ಒಂದು ಬಂಧನಕ್ಕೊಳಗಾಗ್ತೇವೆ. ಅಷ್ಟು ಗೊತ್ತಾಗಿದ್ದು ಮುಷ್ಟ ಹೇಗೆ ನಮಗೆ ಕಾಣೋದಿಲ್ವೋ ಅರ್ಜುನ ಕೋಟಿ ಕಾಲು ವಾಸಿ ಇಂಥದ್ದು ಎಷ್ಟೋ ತಿಂಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದ. ವೆರಿ ನೆಕ್ಸ್ಟ್ ಮೂಮೆಂಟ್ ಇದ್ದವ್ರು ಮತ್ತೆ ಮುಚ್ಚಿಟ್ಟಾಗಲ್ಲ. ಹಾಗೆ ಅಷ್ಟಾಗಿ ನಮಗೆ ಅವನಿಗೆ ಬರ್ತದೆ. ಇನ್ಮೇಲೆ ಅರ್ಜುನ ಲಿಮಿಟೇಷನ್ ಇದ್ದರೂ ಕೂಡ ಬಹಳ ಎಕ್ಸ್ಟ್ರಾಡಿನರಿ ಆಗಿದ್ದಾನೆ ಅನ್ನೋದು ಮರಿಬಾರ್ದು. ಹೀಗೆ ಸಾರಾಂಶಗಳೇ ಗೊತ್ತಿದ್ದರೂ ಕೂಡ ಅದೇ ರೀತಿಯಲ್ಲಿ ಅವನು ಹೇಳಿದ ಊಹದಲ್ಲಿ ತಿಳ್ಕೊಳ್ಳೋದು ನನಗಾಗಿಲ್ಲ, ಅದನ್ನು ತಿಳಿಸಿಕೊಡುವಂಥ ಪ್ರಾರ್ಥನೆ ಮಾಡಿದ ತಕ್ಷಣ ಕೃಷ್ಣ ಎಚ್ಚರಿಕೆಯನ್ನು ಕೊಟ್ಟು ಅಷ್ಟು ಹೇಳೋದಿಲ್ಲ. ಆದರೆ ಕೇಳಿದ್ದೆ ಅದನ್ನು ಹೇಳದೇ ಇರೋದೂ ಇಲ್ಲ, ಸ್ವಲ್ಪ ಹೇಳ್ತೇನೆ ಅಂತ ಸ್ವಲ್ಪ ಹೇಳ್ತೇನೆ. ಅವರು ತುಂಬ ಹೇಳಿದ್ದೆ ಸ್ವಲ್ಪ ಹೇಳ್ತೇನೆ. ಇದು ನೋಡೋದು ಪತ್ತೊಂದು ಆಗ್ತೇನೆ. ಅಂದವ್ರಿಗೆ ಏನನ್ಸುತ್ತೆ ಅಂದರೆ ಕೃಷ್ಣ ಅವತ್ತು ಗೀತೆನ ತುಂಬ ವಿಸ್ತಾರವಾಗಿ ಹೇಳಿದ್ದ, ತುಂಬ ಚಿಕ್ಕದ ಹೇಳ್ತಾರೆ ಅಂತ ಅನಿಸುತ್ತೆ ನೋಡಿದ್ರು. ಆ್ಯಕ್ಚುಲಿ ಆಗಲ್ಲ, ಸ್ವಲ್ಪ ಓದಿ. ಇದರಲ್ಲಿ ಭಗವದ್ಗೀತೆ ಅನ್ನೋದು ಎಲ್ಲ ಸೇರಿ ಉಳ್ಳರೋ ಒಂದು ಶ್ಲೋಕ. ಅರ್ಜುನ ಪ್ರಶ್ನೋತ್ತರ ಋತಾಶ್ನ ತಪ್ಪಿ ಸಂಜೆ ಅನ್ನೋದು ಎಲ್ಲ ಸೇರಿ ಉಳ್ಳರೋ ಒಂದು ಶ್ಲೋಕ. ಇದು ಒಂದು 1700 ಶ್ಲೋಕ ಇದೆ ಅನುಗೀತ, ಒಂದು 1700 ಶ್ಲೋಕ ಇದೆ. ಕೃಷ್ಣ ಸ್ವಲ್ಪ ಹೇಳ್ತೇನೆ ನಾನು ಅಂತ ಹೇಳ್ತೇನೆ. ಅಲ್ಲಿ ಹೆಚ್ಚಿದ್ದೇನೆ ಸ್ವಲ್ಪ ಹೇಳ್ತೇನೆ. ಇನ್ನೊಂದು ಅಗತ್ಯ, ಇದೆಲ್ಲ ಭ್ರಷ್ಟಾಚಾರ ಬಿಡಿಸ್ತಾರೆ ಎಂಬುದು ಸ್ವಾರಸ್ಯ. ಹೆಚ್ಚು ವಾಕ್ಯಗಳಿವೆ, ಅಲ್ಲಿ ಕಡಿಮೆ ವಾಕ್ಯಗಳಿವೆ. ಅಲ್ಲಿ ಹೆಚ್ಚಿದೆ ಅಂತ ಹೇಳ್ತಾನೆ, ಇಲ್ಲಿ ಕಡಿಮೆ ಹೇಳಿದೆ ಅಂತ ಹೇಳ್ತಾನೆ. ಅದರ ಅರ್ಥ ಅಂದರೆ ಅಲ್ಲಿ ಕಡಿಮೆ ವಾಕ್ಯ ಇದ್ದರೂ ಕೂಡ ಹೆಚ್ಚು ವಿಷಯನ ಕವರ್ ಮಾಡಿದ್ದೆ ಅಂತ. ಇಲ್ಲಿ ಅಷ್ಟು ಕವರ್ ಮಾಡೋದಿಲ್ಲ. ಒಂದೇ ಸಬ್ಜೆಕ್ಟ್ ಮೇಲೆ ಹೆಚ್ಚೆ ಬರೆಯಲಾಗಿರುತ್ತೆ. ಇಡೀ ಪುಸ್ತಕ ಕೊಟ್ಟಬಿಡೋದು ಬರೋದು ಏನಿರುತ್ತೆ, ಪುಸ್ತಕದ ಕಂಟೆಂಟ್ ಜಾಸ್ತಿ. ಒಂದೇ ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಆಗಿರುತ್ತೆ, ಅಷ್ಟು ವಿಷಯ ಹೇಳೋದಿಲ್ಲ ಅನ್ನೋದು ಅಂತ. ವಿಚಾರ ಜಾಸ್ತಿ ಇರಬಹುದು, ಆದರೆ ವಿಷಯ ಅದೇ ಹೆಚ್ಚು ಇದು ಕಡಿಮೆ ಅಂತ. ಅವತ್ತು ಇವತ್ತಿಗೆ ವ್ಯತ್ಯಾಸ ಮಾಡೋ ಕಾರಣ ಏನಂದ್ರೆ ಎಷ್ಟು ಇತ್ತು ಅವತ್ತು ಇರ್ತಿತ್ತು. ಅಷ್ಟು ಹೇಳಿದೆ ಹೋಗಿದ್ರೆ ಅರ್ಜುನ ಯುದ್ಧ ಮಾಡಲಿಕ್ಕೆ ದೃಢ ಸಂಕಲ್ಪವನ್ನು ಮಾಡ್ತಿರಲಿಲ್ಲ. ಇವತ್ತು ಅಷ್ಟೆಲ್ಲ ಮಾಡಿಸ್ತೇನೆ, ಸ್ಥಿತಿ ಇಲ್ಲ, ಸುಮ್ಮನೆ ಕೇಳ್ತಾ ಇದ್ದಾನೆ. ಆಗಬೇಕಾದ ನೆಗಡಿ ಔಷಧ ಆಗೋದು, ನೆಗಡಿ ಆಗೋದು ಕೇಳೋದಕ್ಕೂ ಆಗದೆ ಇದ್ದಾನೆ ಕೇಳೋದು ವ್ಯತ್ಯಾಸ ಇದೆ. ಆದವನು ಪಾಪ ಕಲಿತ್ಕೊಂಡಿದ್ದು ಒದ್ದಾಡ್ತಿದ್ದಾನೆ. ಅವ್ರ ಸುಮ್ಮನೆ ಯಾರಾಗ ಹೇಳೋದು ಬರುತ್ತೆ, ಕೇಳಿ ಇನ್ನೊಬ್ಬರು ಹೇಳಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ಇಲ್ಲ ಅರ್ಜುನ ಅವರ ಅಂಥ ಮೂಡಲ್ಲಿರೋದ್ರಿಂದ ಭಗವಂತ ಆ ಕಾಲಕ್ಕೆ ಎಷ್ಟು ಬೇಕು ಅಷ್ಟು ಕೇಳ್ತಾನೆ, ಹೆಚ್ಚು ಹೇಳೋದಿಲ್ಲ. ಆದ್ದರಿಂದ ಮೂಲಂಗ ಭಗವದ್ಗೀತೆನೇ ಇದಕ್ಕಿಂತ ದೊಡ್ಡದು. ವಿಸ್ತಾರ ದೃಷ್ಟಿಯಿಂದ ಇದು ಕೆಲವು ಭಾಗದ ವಿಸ್ತಾರ ಇದೆ. ಕೆಲವು ಭಾಗ ಎಲ್ಲ ವಿಷಯ ಹೇಳಿದ್ರೆ ಕೆಲವು ಭಾಗವನ್ನು ಮಾತ್ರ ವಿಸ್ತಾರ ಮಾಡ್ತಾನೆ ಭಗವಂತ. ಅದಕ್ಕೆ ಇವ್ರ ಹೆಸರು ಕೃಷ್ಣ. ಆ ಗೀತೆಯನ್ನು ತಾನು ಹೇಳ್ತಾನೆ, ಅವನು ಏನು ಹೇಳಿದ್ದೆ ಎಷ್ಟು ಶ್ರೇಷ್ಠ ಗೊತ್ತಾನೆ ಅರ್ಜುನ. ಅದು ಸಹಿ ಧರ್ಮ ಸುಖಿಯಾಪ್ತ ಬ್ರಹ್ಮಣ ಪದವೇದನೆ. ಅವನು ಹೇಳಿದಂಥ ಧರ್ಮ ಬ್ರಹ್ಮಣ ಪದವೇದನೆ, ಭಗವಂತನ ಸ್ವರೂಪ ತಿಳ್ಕೊಳ್ಳೋದಕ್ಕೆ ಅತ್ಯಂತ ಮುಖ್ಯವಾದ ನಾವತ್ತು ಹೇಳಿದ್ದೆ ನಾನು. ಅದನ್ನು ಬರ್ತ್ಬಿಟ್ಟು ಯಾಕೆ ಇಲ್ಲಿದ್ದ ಭಗವಂತನಿಗೆ ಪ್ರಶಂಸೆ. ಮತ್ತು ಹೇಳ್ತಕ್ಕಂಥ ವಿಚಾರಕ್ಕೆ ಅವತ್ತಿಗೂ ತುಂಬ ವ್ಯತ್ಯಾಸ ಇದೆ. ಅವರು ಹೇಳಿದ್ದು ಪರಿಪೂರ್ಣವಾಗಿ ನಾನು ಹೇಳಿದ್ದೆ, ಅಷ್ಟು ಸಮಗ್ರ ಹೇಳಿದ್ದೆ, ಸಮಗ್ರ ಹೇಳೋದಿಲ್ಲ ಹೇಳಿದ್ದೆ. ಅದನ್ನು ಸ್ವಲ್ಪ ಹೇಳ್ತೇನೆ ಶುರು ಮಾಡ್ತಾನೆ ಕೃಷ್ಣ. ಅದರಲ್ಲಿ ಒಂದು ಕಥೆ ಬರೋದಿಲ್ಲ ಗೀತಾದಲ್ಲಿ, ಒಂದು ಕಥೆಯೂ ಇಲ್ಲ. ಐದಾರು ಕಥೆ ಹೇಳ್ತಾನೆ, ಏನು ಹೇಳೋದಿಲ್ಲ, ಐದಾರು ಕಥೆಗಳನ್ನು ಹೇಳ್ತಾನೆ. ಅಂದರೆ ಕಥೆ ಹೇಳಿದ್ದಕ್ಕೆ ಡೈಲ್ಯೂಟ್ ಆಗುತ್ತೆ ಅಂತ ಇಮಿಡಿಯ ಒಂದು ವಿಷಯ ಒಂದೇ ಇರುತ್ತೆ, ಅನೇಕ ವಿಷಯಗಳು ಬಂದು ಡೈಲ್ಯೂಟ್ ಆಗುತ್ತೆ ನ್ಯಾಚುರಲ್. ಆ ದೃಷ್ಟಿಯಲ್ಲಿ ಮೊದಲೊಬ್ಬ ಗುರು ಇದ್ದ, ಅವನೊಬ್ಬರು ಶಿಷ್ಯ ಹೋದ, ಅವನು ಪ್ರಶ್ನೆ ಮಾಡಿದ, ಗುರುಗಳೇ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಧ್ಯೇಯ ಏನಾಗಿರಬೇಕು, ಯಾವ ರೀತಿ ಬದುಕೋದ್ರಿಂದ ಆ ಧ್ಯೇಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ, ಅದನ್ನು ಉಪದೇಶ ಮಾಡಿ ಅಂತ ಕೇಳಿದಾಗ ಅವ್ರು ಹೇಳಿದರು ಶುರು ಮಾಡಿದ. ಆಮೇಲೆ ಆ ಗುರು ಶಿಷ್ಯನಿಗೆ ಹೇಳಿದ, ಆ ಕೇಳ್ಕೊಂಡ ಶಿಷ್ಯ ನನಗೊಂದು ಸಿಕ್ಕಿದ್ದ, ಅವನ್ನ ನಾನು ಕೇಳಿದೆ, ಅವನು ನನಗೆ ಹೇಳಿದ ಅಂತ ಹೇಳ್ತಾನೆ. ಅಂದರೆ ಭಗವದ್ಗೀತೆಯನ್ನು ಕೃಷ್ಣ ಸಂತ ಹೇಳಿದ್ದಲ್ಲ, ಯಾರ್ದ ಕೇಳಿದಾಗಿ ಕೇಳಿದ್ದು ಅಂತ ಹೇಳಿದ್ರಂತ. ಕೊನೆಗೆ ಹೇಳ್ತಾನೆ ಮುಂದೆ ಆ ಶಿಷ್ಯ ಮನೆ ಅಂತ ಹೇಳ್ತಾನೆ. ಬರೀ ಅಂದರೆ ಇಮ್ಮಿಡಿಯೇಟ್ಲಿ ನಾಲೆಜ್ ನಾನು ಡೈರೆಕ್ಟಾಗಿ ಬರೋದು ಬೇರೆ, ಇಂಡೈರೆಕ್ಟಾಗಿ ಬರೋದು ಬೇರೆ. ಡೈರೆಕ್ಟಾಗಿ ಬಂದಿದ್ದು ತುಂಬ ಶ್ರೇಷ್ಠ. ಒಬ್ಬರಿಂದ ಮತ್ತೊಬ್ಬರಿಂದ ಮತ್ತೊಬ್ಬರು ಬಂದಾಗಲೇ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಲು ಐದಾರು ಕಡೆ ಬಂದಾಗಲೇ ಬಹಳಷ್ಟು ನೀರಾಗಿಬಿಟ್ಟಿದೆ. ಒಂದೇ ವಿಷಯನೇ, ಒಬ್ರು ಅವ್ರಿಗೆ ಹೇಳಿ ಇನ್ನೊಬ್ರು ಮತ್ತೊಂದು ಕಡೆ ಹೋಗಿ ಆಗಲೇ ಡೈರೆಕ್ಟ್ ಆಗೋಗುತ್ತೆ. ಆ ಒಂದು ಮೊದಲನೇ ಒಂದು ವಿಶೇಷವಾದ ಸಾಮರ್ಥ್ಯ ಅದರಲ್ಲಿ ಉಳಿದಿರೋದಿಲ್ಲ. ಆ ರೀತಿ ಹೇಳ್ತಾ ಮೊದಲಿಗೆ ಅಲ್ಲಿ ಬರ್ತದೆ ವಿಚಾರ ಮನುಷ್ಯ ಸಾವಿಗೆ ಹೇಗೆ ತಯಾರಾಗ್ತಾನೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆ ವಿಷಯ ಬಂದರೆ ಎಂಟನೇ ಅಧ್ಯಾಯ, ಪ್ರಯಾಣ ಕಾಲೇಶ ಕಥಂ ದಿನಯೋಸೆ ಯಥಾತ್ಮಭಿ ಅಂತ ಅಲ್ಲಿ ಪ್ರಶ್ನೆ. ಅಂತ್ಯಕಾಲದಲ್ಲಿ ಮನುಷ್ಯ ಯಾವ ರೀತಿ ಭಗವಂತನ ಚಿಂತನೆ ಮಾಡಬೇಕು ಅನ್ನೋದು ಎಂಟನೇ ಅಧ್ಯಾಯದಲ್ಲಿ ಬಂದರೆ ಇಲ್ಲಿ ಆರಂಭದಲ್ಲೇ ಶುರುವಂತ. ಮನುಷ್ಯ ಹೇಗೆ ಸಾಯ್ತಾನೆ ಅಂತ ಭಗವಂತ ಹೇಳಿ ಶುರು ಮಾಡಿ, ಹೇಗೆ ಸಾಯ್ತಾನೆ, ಸಾವನ್ನು ಹೇಗೆ ತಂದುಕೊಡ್ತಾನೆ ಅಂತ ಕೇಳಿದರೆ, ಒಳ್ಳೆಯ ಆಚಾರವಂತನಾದ ವ್ಯಕ್ತಿ, ಧರ್ಮಿಷ್ಠನಾಗಿ ಬಗೆದ ವ್ಯಕ್ತಿ ಅಂತ್ಯ ಕಾಲದಲ್ಲಿ ತಿನ್ನಬಾರದನ್ನು ತಿಂದು ಆರೋಗ್ಯ ಕಳಿಸ್ಕೊಡ್ತಾನೆ ಅಂತ ಹೇಳ್ತಾನೆ. ಮೊದಲು ಆರೋಗ್ಯ ಕೆಡೋದ್ರೆ ಮೊದಲ ಹಂತ ಇದೆ, ಆ ತಿನ್ನಬಾರದನ್ನು ತಿಂದು ಆರೋಗ್ಯ ಕಳಿಸ್ಕೊಡ್ತಾನೆ ಅಂತ್ಯ ಕಾಲದಲ್ಲಿ. ಅವತ್ತಿನ ಕಾಲಕ್ಕೆ ಇವತ್ತು ಯಾವಾಗಲೂ ತಿನ್ನಬಾರದು ತಿಂತಿದ್ರೆ ಮೇಲೆ ಅಂತ್ಯಕಾಲ ತಂದುಕೊಳ್ತಾನೆ ಅಂತ. ಅಂತ್ಯಕಾಲದಲ್ಲಿ ಆ ಬುದ್ಧಿ ಬರುತ್ತೆ, ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಒಂದು ಮಾತು. ಅಂತ್ಯಕಾಲದಲ್ಲಿ ಮನುಷ್ಯ ತಿನ್ನಬಾರದನ್ನು ತಿಂದು ತನ್ನ ಆರೋಗ್ಯವನ್ನು ಕೆಡಿಸ್ಕೊಡುತ್ತಾನೆ. ಆದ್ದರಿಂದ ದೇಹದಲ್ಲಿ ಪರಿಣಾಮ ಶುರುವಾಗುತ್ತೆ. ಪರಿಣಾಮದಿಂದಾಗಿ ಆ ಇಂದ್ರಿಯಗಳು ಆ ಆರ್ಗನ್ಸ್ ಎಲ್ಲ ತಾವು ಮಾಡೋ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡುತ್ತೆ ಸ್ಲೋಲಿ. ಅಲ್ಲಿಗೆ ಅದನ್ನು ನಿಷ್ಕ್ರಿಯ ಆಯಿತು, ಯಾವಾಗ ದೃಷ್ಟಿಯವಾಗೂ ಬಳಸೋ ಸಾಲು ಖಚಿತ. ಮತ್ತೇನಾಗುತ್ತೆ ಅಂದರೆ ಸಾಯ್ಬೇಕಾದ್ರೆ ಸಾಯ್ಬೇಕು, ಯಾವ ಇಂದ್ರಿಯ ಫೇಲ್ ಆದರೂ ಕೂಡ, ಯಾವ ಆರ್ಗನ್ ಫೇಲ್ ಆದರೂ ಕೂಡ ಮನುಷ್ಯನಿಗೆ ಸಾವು ಖಚಿತ. ಅದು ಫೇಲ್ ಆಗಲಿಕ್ಕೆ ಆಹಾರ ದೃಷ್ಟಿ ಕಾರಣ ಭಾಳ ಇಂಪಾರ್ಟೆಂಟ್. ಬೆಳಗ್ಗೆದಲ್ಲಿ ಹೇಳಾಗಿ ಬರೀ ಆ ದುಷ್ಟಾಹಾರ ನಮಗಿರೋದು, ಎರಡು ರೀತಿ ದುಷ್ಟಾಹಾರ. ಒಂದು ತಿನ್ನೋದೇ ದುಷ್ಟಾಹಾರ, ಇನ್ನೊಂದು ತಿನ್ನೋದು ಇಲ್ಲೆಲ್ಲೋ ದುಷ್ಕಡಿ ಬೇರೆ ತಿನ್ನೋದು ಜೊತೆಗೆ. ನಿಷಿದ್ಧಾಹಾರ ನಿಷಿದ್ಧ ಸ್ಥಳದಲ್ಲಿ ಸಿಕ್ಕಾಬಟ್ಟೆ ತಿಂದಾಗ ಮನುಷ್ಯ ಅದಕ್ಕೆ ಕಲಿಯುಗದಲ್ಲಿ ಆಯುಷ್ಯ ಅಂದರೆ ಮ್ಯಾಕ್ಸಿಮಮ್ 100 ಡೇಸ್ ಅಂತ ಹೇಳಿದರು. ಬೇರೆ ಯುಗದಲ್ಲಿ ಲಕ್ಷ ವರ್ಷ 10,000 ವರ್ಷ 1,000 ವರ್ಷ ಅಂತ ಹೇಳಿದರೆ ಇದು ಬರೀ ಪರಮಾವಧಿ. ಅಲ್ಲಿ ಮಿನಿಮಮ್ ವ್ಯಾಕೆಂಟ್ ಮಿನಿಮಮ್ 1,000, ಇಲ್ಲಿ ಆಗಲ್ಲ ಮ್ಯಾಕ್ಸಿಮಮ್ 100 ಅಂತ ಹೇಳಿದರೆ ಆಹಾರ ದೋಷ ಹೇಗೆ ಮಾಡುತ್ತೆ ಅಂತ ಹೇಳಿದರೆ, ಇದು ಭಾಳ ಕೊಟ್ಟ ಎಚ್ಚರಿಕೆ. ಆಹಾರ ದೇಹವನ್ನು ತಿಳಿಸುತ್ತೆ, ತಿಳಿಸಿದ ಮೇಲೆ ಇಂದ್ರಿಯಗಳು ನಿಷ್ಕ್ರಿಯವಾಗ್ತವೆ, ಆಮೇಲೆ ಆಯಾ ಅಂಶಗಳು ಆರ್ಗನ್ಸ್ ಎಲ್ಲ ಕಣ್ಣು ಶುರುವಾಗುತ್ತೆ. ಕಣ್ಣು ಒಂದೊಂದೆ ಇಂದ್ರಿಯಗಳು ಶಿಥಿಲವಾಗ್ತಾ ಹೋಗ್ತಂತೆ. ಕೊನೆಗೆ ಜೀವ ಅದು ಮಾಡಲಾರೆ ಇದು ಮಾಡಲಾರೆ ಅನ್ಕೋತ 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 ಉಸಿರುಗುಡ್ಲಕ್ಕೂ ಆಗದಂಥ ಸ್ಥಿತಿ ತಲುಪ್ತಾನೆ ಕೊನೆಗೆ. ಆಗ ಅವನು ಸಾಯ್ತಾನೆ. ಆ ಸಾಯುವ ಅತ್ಯಂತ ಮುಖ್ಯ ಹಂತವನ್ನು ಭಗವಂತ ಹೇಳುತ್ತಾ, ಬ್ರಹ್ಮಣ ತಕ್ಕ ದೇಹಸ್ತು ಮೃತ ಇತ್ತುಚ್ಯತೆಯೇ ನರಹ. ಇದು ಅಲ್ಲಿ ಆಚಾರ್ಯ ಶ್ಲೋಕ ಬಹಳ ಪ್ರಿಯವಾದದ್ದು, ತುಂಬ ಕಡೆ ಕೋಟ್ ಮಾಡ್ತಾನೆ. ಬ್ರಹ್ಮಣ ತಕ್ಕ ದೇಹಸ್ತು ಮೃತ ಇತ್ತುಚ್ಯತೆ ನರೈ ಇತಿ ಭಾರತೆ. ಜೀವ ಸಾಯ್ತಾನೆ ಯಾವಾಗ ಬ್ರಹ್ಮಣ ತಕ್ಕ ದೇಹಸ್ತು, ಯಾವಾಗ ಭಗವಂತ ದೇಹವನ್ನು ಬಿಟ್ಟು ಹೋಗ್ತಾನೆ ಆಗ ಜೀವ ಸಾಯ್ತಾನೆ. ಅದಕ್ಕೆ ಸತ್ಸಂಗ ಅಂತ ಕರೆಯುವಂಥದ್ದು ನಮ್ಮಲ್ಲಿ. ಹೋದ ನಮಗೆ ಅದು ಕನ್ನಡ ಪದ ಅಂತ ತಿಳ್ಕೊಂಡಿದ್ದೇವೆ, ಸಂಸ್ಕೃತ ಪದ ಕನ್ನಡ ಪದ ಅಲ್ಲ. ಸತ್ ಹೋದ ಕೀರ್ತಿ ಬ್ರಹ್ಮ ಉಪನಿಷತ್, ದೇವರು ಬಿಟ್ಟೋದ ಅಂತ ಅರ್ಥ. ಆಫೀಸ್ ಮ್ಯಾನೇಜರ್ ಹೋದವರು ಕೀ ಹೋಗಿದ್ದಾಗ ಆಫೀಸ್ ಕ್ಲೋಸ್ ಆಗಿರುತ್ತೆ ಅಂತ ಲಾಟಾಯ್ತು. ನಮ್ಮ ದೇಹದಿಂದ ನಾವು ಇದ್ದೇವೆ, ಇರ್ಲಕ್ಕೆ ಸಾಧ್ಯವಾಗಿದ್ದು ಭಗವಂತ ಇಲ್ಲಿಸಿದ್ದಕ್ಕೆ. ನಮ್ಮನ್ನು ದೇವರು ನಮ್ಮನ್ನು ಇರ್ಲಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂತ ಇದ್ದೇವೆ ಹೊರತು ನಮಗಾಗಿ ಇರಲೇ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಣ ಚಕ್ರ ದೇಹಸ್ಥು ಮೃತಯುಚ್ಯುತ್ಯತೆ ನರಹ, ಭಗವಂತನಿಂದ ಬಿಡಲ್ಪಟ್ಟಾಗ ಜೀವ ಸತ್ತ ಅನ್ಸ್ಕೊಳ್ತಾನೆ ಅಂತ ಅದಕ್ಕೆ ಈ ಸಾವಿನ ದೊಡ್ಡ ಹಂತ ಇದೆ. ಇಂಥ ಸಾವನ್ನು ಮನುಷ್ಯ ಭಯಂಕರ ಹನುಮಂತ ಹೇಳ್ತಾನೆ, ಭಯಂಕರವಾದ ಘಟ್ಟ ಜೀವನದ್ದು ಸಾವು. ಅತ್ಯಂತ ನೋವಿನ ಕ್ಷಣ ಅಂದರೆ ಸಾವಿನ ಕ್ಷಣ ಅಂತ ಕರೀತ, ಅತ್ಯಂತ ನೋವಿನ ಕ್ಷಣ. ತುಂಬ ಜನ ಗೊತ್ತಿಲ್ಲ ಏನಾಯಿತು, ಭಾಳ ದುಃಖ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಬಾಣ್ಲೆಯಿಂದ ಒಳ್ಳೆಯ ಬಿದ್ದ ಇರುತ್ತೆ. ಅದರಿಂದ ಅಂದರೆ ಆತ್ಮಹತ್ಯೆ ನಮ್ಮ ಸಾವಿರದ ಅಂತ ಕೇಳಿದ್ರೆ ಸುಖವಾದ ಕೆಲಸ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪೋದು, ಭಾರಿ ಕಷ್ಟದ ಕೆಲಸ, ತುಂಬ ಹಿಂಸೆಯಿದೆ. ನಮ್ಗೆ ಗೊತ್ತಿಲ್ಲ, ಆ ಮಾತನಾಡ್ಬಿಡ್ತಾನಷ್ಟೆ. ಆತ್ಮಹತ್ಯೆ ಮಾಡಿಕೊಂಡಾಗ ಅವಾಗ ಟೂ ಲೇಟ್, ಅವನು ಸತ್ತೋಗಿರ್ತಾನೆ. ನೀನು ಅರ್ಥ ಹೋಗ್ತಿರುತ್ತೆ, ವಾಪಸ್ ಬರೋ ಸ್ಥಿತಿಯಲ್ಲಿ ಇರೋದಿಲ್ಲ, ಸತ್ತೇ ಹೋಗ್ತಾರೆ. ಆದರೆ ಸಾವು ಎಷ್ಟು ಭಯಂಕರ ಅನ್ನೋದನ್ನು ಭಗವಂತ ಹೇಳಿದ್ದಾರೆ, ಭಗವದ್ಗೀತೆ ಹೇಳಿ. ನಮ್ಮ ಜೀವನದ ಎಲ್ಲ ದುಃಖಗಳು ಒಂದು ಕಡೆ, ಎಲ್ಲ ದುಃಖಗಳು ಒಂದು ಕಡೆ ಬಿಟ್ಟರೆ ಅದೆಲ್ಲದಕ್ಕಿಂತ ಜಾಸ್ತಿ ಗರ್ಭದ ದುಃಖ ಅಂತ ಹೇಳ್ತಾನೆ. ಗರ್ಭವಾಸವನ್ನು ಮಾಡ್ತಾನಲ್ಲ, ಎಲ್ಲದಕ್ಕಿಂತ ಹೆಚ್ಚು ದುಃಖ ಗರ್ಭವಾಸದ ದುಃಖ. ನಾವು ಅನುಭವಿಸೋ ದುಃಖ ಏನೂ ಅಲ್ಲ, ತುಂಬ ಹೆಚ್ಚದು. ಅದಕ್ಕಿಂತ ಮಿನಿಮಮ್ ಎಲಿಟ್ ಟೈಮ್ ಸಾಯ ದುಃಖ ಇರುತ್ತೆ. ಅಂದರೆ ಹುಟ್ಟು ಮುಟ್ಟು ದುಃಖ, ಸಾವು ಅದಕ್ಕಿಂತ ದೊಡ್ಡ ದುಃಖ. ಇನ್ಬಿಟ್ಟಿಂದ ಟಾವರಬಲ್ ಅಂತ ಹೇಳ್ತಾರೆ. ನಮ್ಗೆ ಇದೇ ಟಾವರಬಲ್ ಅಂದ್ಕೊಂಡ್ರೆ ಅದು ಎಷ್ಟು ಭಯಂಕರ ಇರುವುದು ಹೇಳ್ತೇನೆ. ಈ ಸಾವಿನ ಬಗ್ಗೆ ಬಹಳ ಮಾಹಿತಿ ಕೊಡತಕ್ಕಂಥದ್ದು ಈ ಭಗವದ್ಗೀತೆ. ಈ ಮನೋಗೀತೆಯಲ್ಲಿ ಭಗವದ್ಗೀತೆಯ ಬಂದ ಸ್ಥಾಪಿತವಾದಂಥ ಸಾವಿನ ವಿಶ್ಲೇಷಣೆ ವಿಶೇಷವಾಗಿ ಕಾಣುತ್ತೆ. ಆಗ ಜೀವ ಸಾಯ್ತಾನೆ, ಮುಂದೆ ತಾನು ಮಾಡಿದಂಥ ಕರ್ಮಗಳಿಗೆ ತಕ್ಕಂಥ ಗತಿಯನ್ನು ಹೊಂದುತ್ತಾನೆ. ಇದು ಬಹಳ ಮುಖ್ಯ. ತಾನು ಮಾಡಿದ ಕರ್ಮಗಳಿಗೆ ತಕ್ಕಂಥ ಗತಿಯನ್ನು ಮುಂದೆ ಪಡಿತಾನೆ. ಇದು ನಾವು ಎಷ್ಟರಲ್ಲ ಅನುಕೂಲ ಆಗುತ್ತೆ. ಪ್ರಕೃತರನ್ನು ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ತೇನೆ. ಅಕೌಂಟ್ ಕ್ಲೋಸ್ ಆಗೋದಿಲ್ಲ, ಅದೆಲ್ಲ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಹಾಗೆ ನಾವು ಮಾಡಿದ ಒಳ್ಳೆಯದಾಗಿದ್ದರೆ ಒಳ್ಳೆಯ ಜನ್ಮ, ಒಳ್ಳೆಯ ಸಾಧನೆಗಳು, ಒಳ್ಳೆಯ ರೀತಿ ಜ್ಞಾನ ಪ್ರಾಪ್ತಿ ಮುಂದೆ ಹೋಗ್ತಾನೇ ಇರುತ್ತೆ. ಅದಿಲ್ಲ ಅಂದರೆ ಕೆಟ್ಟದ್ದು ಹಾಗೆ ಒಂಥರ ಡಿಸೆಂಡಿಂಗ್ ಇವನು ಹೋಗ್ತಾನೆ, ಅಟೆಂಡಿಂಗ್ ಅವನು ಇರ್ತಾನೆ. ಇದು ಅರ್ಥ ಮಾಡ್ಕೊಂಡ್ರೆ ಆಫ್ಟರ್ ಡೆತ್ ಅನ್ನೋ ಕಾನ್ಸೆಪ್ಟ್ ಅನ್ನು ಭಗವದ್ಗೀತೆ ಹೇಳಿದ್ದನ್ನು ಅನುಗೀತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಫ್ಟರ್ ಡೆತ್ ಅಂತ ಭಾಳ ಜನ ಗೊತ್ತಿಲ್ಲ, ಡೆತ್ ಈಸ್ ದಿ ಎಂಡ್ ಅಲ್ಲ, ಬಿಗಿನಿಂಗ್ ಆಫ್ ದಿ ನೆಕ್ಸ್ಟ್ ಬರ್ತ್ ಅಂತೆ. ಅದನ್ನೇ ಭಗವದ್ಗೀತೆಯಲ್ಲಿ ದೇಹಾಂತರ ಪ್ರಾಪ್ತಿ ಜೀವಸ್ತಪ್ಪ ನಮಸ್ತಿ, ಸಾವು ಅಂದರೆ ದೇಹ ದುಃಖವಾಗಲ್ಲ, ಇನ್ನೊಂದು ದೇಹಕ್ಕೆ ಎಂಟರ್ ಆಗೋದು ಅಂತ. ದೇಹೇನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜಲ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಸ್ಯತಿ. ಈ ಬಗ್ಗೆ ಭಗವದ್ಗೀತೆಯಲ್ಲಿ ಸೂಕ್ಷ್ಮವಾಗಿ ಬಂದಿದ್ದೇನೆ, ದೂರವಾಗಿ ಹೋಗವಂತ ಹೇಳ್ತಾನೆ. ಇದು ಮೊದಲನೇ ಘಟ್ಟ ಇದೆ. ಆದ್ದರಿಂದ ಇದು ಸಾವಿನ ಬಗ್ಗೆ ಯಾತಕ್ಕೆ ಹೇಳಬೇಕು ಅಂತ ಮುಂಜಾನೆ ಕೇಳ್ತಾನೆ. ಸಾವಿನ ಬಗ್ಗೆ ಯಾತಕ್ಕೆ ಮೊದಲೇ ಡಲ್ ಆಗಿರ್ತೀನಿ, ಇನ್ನೂ ಡಲ್ ಮಾಡಿದಾಗ ಮೊದಲೇ ಡಲ್ ಆಗಿರೋ ಬಗ್ಗೆ ಇನ್ನೂ ಡಲ್ ಮಾಡಿದಾಗ ಯಾತಕ್ಕೆ ಹೇಳಬೇಕು ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ, ಸಾವಿರ ಬಗ್ಗೆ ನಾವು ಏನಂತ ಗೊತ್ತಾದರೆ ಗೆಲ್ಲಬೇಕು ಅನ್ನೋ ಯೋಚನೆ ಆಮೇಲೆ ಬರುತ್ತೆ. ಅವನ ಓವರ್ಕಮ್ ಅನ್ನೋದು ಯಾವಾಗ, ಹಾವು ಎಷ್ಟು ಭಯಾನಕ ಅಂತ ಗೊತ್ತಾದ ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಆಗ ನಮಗೆ ರಿಯಲ್ ಕಾನ್ಸೆಪ್ಟ್ ಆಫ್ ಬಾಕ್ಸ್ ಇರುವಾಗ ಅದಾಗ ಅವನು ಹಾವು ತುಂಬ ದುಃಖಕರವಾದ ಸಂಗತಿ. ಮತ್ತೆ ಹುಟ್ಟಿ ಮತ್ತೆ ಸತ್ತ, ಮತ್ತೆ ಹುಟ್ಟಿ ಮತ್ತೆ ಸತ್ತ ಅಂದರೆ ದುಃಖದಲ್ಲಿ ಸೈಕಲ್, ಅದು ಸೈಕಲ್ ಆಫ್ ಸಾರೋಸ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇದು ನಮಗೆ ಸಿಗಬಾರದು ಅನ್ನೋ ಭಾವನೆ ಬಂದರೆ ಆಗ ನಮಗೆ ವೇದಾಂತಕ್ಕೆ ಎಂಟ್ರಿ ಸಿಗುತ್ತೆ. ಸುಮ್ಮನೆ ವೇದಾಂತ ಹೋಗಿದ್ರೆ ಎಂದು ನಮಗೆ ಜ್ಞಾನ ಬರೋದಿಲ್ಲ, ಸುಮ್ಮನೆ ವೇದಾಂತದಿಂದ ಜ್ಞಾನ ಬರೋದಿಲ್ಲ. ಅದನ್ನು ನಾವು ಅಗ್ರಹದಿಂದಾಗಿದ್ದಾಗ ಮಾತ್ರ ಅರ್ಥ ಬರುತ್ತೆ. ಇದು ಅರ್ಥ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಬಿಡಿಸಿದ್ರು ಕೂಡ ಹಸಿವಿಲ್ದರೂ ಊಟ ಮಾಡೋಕ್ಕಾಗೋದಿಲ್ಲ. ಅದು ಎಂಥ ಬಂಗಾರ ತಟ್ಟೆಯಲ್ಲಿ ಬಿಡಿಸಿದ್ರು ಕೂಡ, ಭಕ್ಷ್ಯ ಭೋಜ್ಯ ಎಲ್ಲ ಹಾಕಿದ್ರು ಕೂಡ ನಿಮಗೆ ಹಸಿವಿನೇ ಇಲ್ಲ ಅಂದರೆ ಅದು ಎಂಜಾಯ್ ಮಾಡೋಕ್ಕಾಗೋದಿಲ್ಲ, ತಿನ್ನೋಕ್ಕಾಗೋದೇ ಇಲ್ಲ. ಆ ರೀತಿಯಲ್ಲಿ ನಾವು ಜ್ಞಾನ ಪ್ರಪಂಚಕ್ಕೆ ಕಂಡುಬಿಡಬೇಕಾದ್ರೆ ಅದು ವೈರಾಗ್ಯ ಪ್ರಪಂಚವನ್ನು ಪ್ರಗತಿ ಸಾಗಿರಬೇಕಾಗಿದೆ. ಆ ವೈರಾಗ್ಯ ಪ್ರಪಂಚಕ್ಕೆ ನಾವು ಎಂಟ್ರಿ ಕೊಡೋದು ಯಾವುದು, ಈ ಸಾವಿನ ಅರ್ಥ ಅಂತ ಹೇಳ್ತಾರೆ. ಸಾವು ಎಷ್ಟು ಭಯಾನಕ ಅಂತ ಗೊತ್ತಾದರೆ ಆಗ ಮನುಷ್ಯನಿಗೆ ಯಶಂದ್ರೆ ಮತ್ತು ನಮ್ಮ ದಿವಸ ನಮಗೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಮನುಷ್ಯ ಸಾವಿನ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಮನುಷ್ಯ ಅವನ ಟೈಮ್ ಮೇಲೆ ಯೋಚನೆ ಮಾಡಿರ್ತಾನೆ, ಹೇಳೋರಿಲ್ಲ ಅವನಿಗೆ ಕೇಳೋ ಟೈಮ್ ಇಲ್ಲ, ಯಾಂತವದಲ್ಲಿದೆ ಅದನ್ನು ತಿಳಿಸೋ ವ್ಯವಸ್ಥೆಯೇ ಬಂದಿಲ್ಲ. ಹೀಗಾಗಿ ಅದು ಸಾವಿನ ಬಗ್ಗೆ ಬಹಳ ಎಷ್ಟು ನಮಗೆ ಬಂತು ಅಂದರೆ ನಮ್ಮ ಲೈಫ್ ಸೆಟ್ರೇಟ್ ಆಗಿಬಿಡುತ್ತೆ ಇಮಿಡಿಯೇಟ್. ಇಂಥ ಸಾವಿನ ಬಗ್ಗೆ ನಾವು ದೊಡ್ಡ ಹೋರಾಟವನ್ನು ಕೊಟ್ಟಿದ್ದ ಕಾಲಕ್ಕೆ ಈ ಕ್ಷುಲ್ಲಕ ವಿಚಾರ ನಮ್ಮ ಇಡೀ ಜೀವನವೆಲ್ಲ ಅಷ್ಟೊಂದು ಅನಿಸೋದಿಲ್ಲ. ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಬರ್ತಿರ್ತಾನೆ, ಯಾವುದೋ ಒಂದು ಫ್ರೀಯಾಗಿ ಯಾವುದು ಕುಣಿತ ನೋಡ್ತಾನೆ, ಆ ಕಡೆ ಗಮನ ಬರೋದಿಲ್ಲ ಅವನಿಗೆ, ತನ್ನ ಗುರಿ ಮುಂದಿದೆ, ಆ ಕಡೆ ಸಾಕಷ್ಟು ಹೊರಟೋಗಿಬಿಡ್ತಾನೆ. ಯಾರೋ ಗಲಾಟೆ ಮಾಡ್ತಿರ್ತಾನೆ, ನೋಡಿ ಇಷ್ಟಪಡೋದಿಲ್ಲ, ಅದನ್ನು ಮುಂದೆ ಹೊರಟೋಗ್ಬಿಡ್ತಾನೆ. ಇನ್ನೇನೋ ಬರುತ್ತಾನೆ, ಯಾವುದು ಮುಖ್ಯ ಇಲ್ಲ, ತನ್ನ ಪರೀಕ್ಷೆ ಮುಖ್ಯ. ಯಾಕೆ ಅದರಿಂದ ಬಂದೆ ಗೊತ್ತಿದೆ ಅವನು, ಅವತ್ತು ಕಂಡ್ಕೊಂಡ್ರೆ ಒಂದು ನೇರ್ ಹಾಳಾಗುತ್ತೆ, ತನ್ನ ಕೆರಿಯರೇ ಹಾಳಾಗಿಬಿಡುತ್ತೆ ಅಂತ ಗೊತ್ತಿದೆ. ಇದನ್ನೆಲ್ಲ ಅವ್ನು ಬಿಟ್ಟುಬಿಡ್ತಾನೆ. ಅದು ಗೊತ್ತಿದೆ ಅವ್ನು ಕೆಲವು ಎಲ್ಲಿಂದ ಅಲೆ ಬಾಚೆ ಕಂಡುಕೊಂಡ್ಬಿಡ್ತಾನೆ. ಹಾಗೆ ಅದಕ್ಕೆ ಒಂದು ಗುರಿ ಇಲ್ಲ, ಅವನು ಗುರಿ ಇಲ್ಲ, ಈಗ ಹೋದ ಆಗ ಬಂದ ಅಂತ ಅರ್ಥ ಇರೋದು. ಇವತ್ತು ನಮ್ಮ ಸಮಾಜದಲ್ಲಿ ತುಂಬ ಜನಕ್ಕೆ ಜೀವನದಲ್ಲಿ ಗೊತ್ತು ಗುರಿ ಇಲ್ಲವೇ ಇಲ್ಲ. ಎಲ್ಲಾರು ಹೋದ ಏನೋ ಮಾಡ್ದ ಏನೋ ಆದ, ಯಾಕಂದ್ರೆ ಏನು ಮುಂದೆ ಏನೋ ತನಕ ಗೊತ್ತಿಲ್ಲ, ಅದರಿಂದ ಏನೇ ಟೈಮ್ ಪಾಸ್ ಆಗಬೇಕಂತ ಗೊತ್ತಿಲ್ಲ. ಅವ್ನು ತಿಂದು ಸಮಜಿಬೇಕು, ತನ್ನ ಎಂಜಾಯ್ಮೆಂಟಿಗೆ ತೊಂದರೆ ಆಗಬೇಕು. ಈ ಕಾನ್ಸೆಪ್ಟ್ ಅನ್ನೋದಿದೆ. ಇವತ್ತು ಜನಗಳಿಗೆ ಸಾವಿನ ಬಗ್ಗೆ ಲೆಕ್ಚರ ಉಂಟು ಮಾಡಿದರೆ 99 ಪಾಯಿಂಟ್ ಜನ ಎಷ್ಟೋ ದುರ್ಮಾರ್ಗದಿಂದ ಸಾಧ್ಯವಾಗುತ್ತೆ. ದುಷ್ಟ ಹಾದಿಯನ್ನು ಬಿಟ್ಟು ಒಳ್ಳೆ ಹಾದಿಗೆ ಹೋಗುವ ನೆಸ್ತರವನ್ನು ಹೊಂದುತ್ತಾರೆ. ನಾಳೆ ಪರೀಕ್ಷೆಯಿಂದ ದಡ್ಡ ಹುಡುಗರು ಕೂಡ ಗಲಾಟೆ ಮಾಡೋದಿಲ್ಲ, ಯಾಕೆ ನೀವು ಫೇಲ್ ಆಗ್ತಾನೆ ಜನ ಅನ್ಕೊಂಡ್ಬಿಡ್ತಾರೆ ಅಂತ ಗಾಬರಿ ಅವರು. ಅದು ಏನು ಆದರೂ ಕೂಡ ಅದಕ್ಕೆ ಅರ್ಥ ಆಗೋಕ್ಕೆ ಇಷ್ಟಪಡೋದಿಲ್ಲ. ಇಂಗ್ಲೀಷ್ ತೋರಿಸ್ತಾರೆ ಅವ್ನ ಪರೀಕ್ಷೆಗೆ ಸಂಜೆ ದಿವಸ. ಸಾಮಾನ್ಯವಾಗಿ ದಡ್ಡ ಹುಡುಗರು ಕೂಡ ಸಿನಿಮಾ ಸಿನಿಮಾಕ್ಕೆ ಹೋಗೋದಿಲ್ಲ, ಖರ್ಚು ಹೋಗ್ಬೋದು ಕಾಣಕ್ಕೆ ಹೋಗೋದಿಲ್ಲ. ಯಾಕೆ ಅವತ್ತೆ ರಿಸಲ್ಟ್ ಗೊತ್ತಾಗುತ್ತೆ, ಭಯ ಆಗುತ್ತೆ. ಆ ತೋರಿಸ್ತಾರೆ ಓದಿಲ್ಲ ಅಂತ ಅವತ್ತೆ ಗೊತ್ತಾಗುತ್ತೆ ಅಂತ ಅವ್ರು ಸೀರಿಯಸ್ ಆಗಿರ್ತಾನೆ, ಕೇಳ್ಕೊಂಡಿರ್ತಾನೆ. ಈಗ ಅಲ್ಲಿ ಟೈಮ್ ಮೇಂಟೈನ್ ಮಾಡ್ತಾನೆ, ನೋಡೋದಿ ಪಾಠ ಬಿಡ್ತಾರೆ, ಭಯ ಓಡಿಸ್ಬಿಡ್ತಾನೆ. ತನ್ನದೇ ವಿಸಿಲ್ ಮಾಡ್ಕೋತಾನೆ ಆಕ್ಚುಲಿ. ಯಾಕೆ ಪರೀಕ್ಷೆ ಇದೆ, ಆ ಎಚ್ಚರ ಬರುತ್ತೆ. ಈ ಪರೀಕ್ಷೆ ಇದ್ರೆ ಈ ದಡ್ಡ ಹುಡುಗನೇ ಈ ರೀತಿ ಒಂದು ಹಂತದ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಾದರೆ, ಪ್ರತಿಯೊಬ್ಬರಿಗೂ ಸಾವಿನ ಪರೀಕ್ಷೆ ಇದೆ ಅಂತ ಗೊತ್ತಾಗಿಬಿಟ್ರೆ ಅವ್ನು ಬದುಕು ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಇಲ್ಲ ನೀವು ಕೇಳ್ತಿದ್ದೀರಿ ಆರಾಮಾಗಿ ಕೇಳ್ತೀರಿ, ಕೇಳಿ ನೀವು ಪರೀಕ್ಷೆ ಇರುತ್ತೆ ಅಂತ ಕೇಳೋ ರೀತಿ ಚೇಂಜ್ ಆಗಿಬಿಡುತ್ತೆ. ನಿಮಗೆ ಇಲ್ಲಿ ಕ್ವಶನ್ ಆನ್ಸರ್ ಸಿಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ರೆ ನಾನು ಗಮನ ಜಾಸ್ತಿ ಕೊಟ್ಟು ಕೇಳ್ತಾರೆ. ಯಾಕೆಂದ್ರೆ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಆಮೇಲೆ ಸುಮ್ಮನೆ ಕೇಳ್ಕೊಂಡೋಗೋ ನಿಮ್ಮ ಫ್ರೀ ಆಗಿರ್ಬೋದು. ಅಂದರೆ ನಾವು ಲೈಫನ್ನು ಕ್ಯಾಜುವಲ್ ಆಗಿ ಫೇಸ್ ಮಾಡೋದು ಬೇರೆ, ವಿತ್ ಆಲ್ ಇಂಟೆನ್ಷನ್ ಫೇಸ್ ಮಾಡೋದು ಬೇರೆ. ಒಬ್ಬ ಫಿಲಾಸಫರ್ ಇದ್ದರೆ ಆತ ಜೀವನವನ್ನು ಅರ್ಥವತ್ತಾಗಿ ಫೇಸ್ ಮಾಡ್ತಾರೆ. ಆದರೆ ಸಾಮಾನ್ಯ ವ್ಯಕ್ತಿ ಅಲ್ಲಿ ಹೇಗಾದರೂ ಹೋಗಲಿ ಅಂತಂದ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಯೋಚನೆ ಮಾಡಿ, ಇದನ್ನು ಭಗವದ್ಗೀತೆ ತಿಳಿಸ್ಕೊಡ್ತಾ ಸಾವಿನ ಬಗ್ಗೆ ಎಚ್ಚರವನ್ನು ಕೊಡೋದು ಮೊದಲನೇ ಭಾಗ. ಇನ್ನು ಎರಡನೇ ಭಾಗದಲ್ಲಿ ಒಂದು ಸಂವಾದದ ಕಥೆ ಇರುತ್ತೆ. ಒಬ್ಬ ಬ್ರಾಹ್ಮಣ ಒಬ್ಬ ಬ್ರಾಹ್ಮಣಿ ಗಂಡ ಹೆಂಡತಿ ಇದು ಸಹ ಅಂತ ಹೆಂಡತಿ ಗಂಡನನ್ನೇ ಕೇಳ್ತಾರೆ. ನಾನು ತುಂಬ ಕೇಳಿದ್ದೇನೆ, ಸಾಮಾನ್ಯವಾಗಿ ಸ್ತ್ರೀಗೆ ತನ್ನ ಪ್ರತಿಲೋಕವೇ ಸಿಗುತ್ತೆ ಅಂತ ಕೇಳಿ ನಿಮ್ಮ ನೋಡಿದ್ರೆ ಡೌಟ್ ಆಗ್ತಾ ಇದೆ. ಒಳ್ಳೆ ಗತಿಗೆ ಹೋಗೋ ಲಕ್ಷಣ ಕಾಣೋದಿಲ್ಲ, ನನ್ನ ಹೆಣೆಗಾರ ಏನಂತ ಕೇಳ್ತಾರೆ ಪಾಪ. ಇದು ಬಹಳ ಇಂಪಾರ್ಟೆಂಟ್. ಅಂದರೆ ಗಂಡನ ಲೋಕ ಹೆಂಡತಿ ಸಿಗುತ್ತೆ ಮತ್ತು ನೀವು ಸರಿಯಾಗಿ ಬರ್ತಿದ್ರೆ ನಾನು ಸೇಫು, ನನಗೆ ಪ್ರಾಬ್ಲಮ್ ಇದು. ಇದು ನಮಗೆ ಇವತ್ತು ಅರ್ಥ ಆಗುತ್ತೆ. ಸಾಮಾನ್ಯ ಗಂಡ ಹೆಂಡತಿ ಇರ್ತಾರೆ, ಗಂಡ ಕೆಲಸ ಮಾಡ್ತಿರ್ತಾನೆ, ಯಾವುದೋ ಕ್ವಾರ್ಟರ್ಸಲ್ಲಿ ಇರ್ತಾರೆ, ಯಾವುದೋ ಊರಲ್ಲಿ ಇರ್ತಾರೆ. ಸಾಮಾನ್ಯ ಕಡೆ ಗಂಡ ಟ್ರಾನ್ಸ್ಫರ್ ಆಗುತ್ತೆ, ಇಷ್ಟೇ ಹೊರಟೋಗಿರ್ತಾನೆ, ಹೋಗುತ್ತಾನೆ ವಿತ್ ಫ್ಯಾಮಿಲಿನೇ ಹೊರಟಿರ್ತಾನೆ, ಹೆಂಡತಿ ಅಲ್ಲೇ ಹೊರಟೋಗ್ಬಿಡ್ತಾನೆ. ಎಷ್ಟು ಇವತ್ತು ಲೋಕದಲ್ಲಿ ಎಷ್ಟು ಬಟ್ಟೆ ಬಂದರೆ ಗಂಡ ಅಥವಾ ಹೆಂಡತಿ ಕೆಲಸ ಮಾಡೋದಾಗುತ್ತೆ, ಪ್ರಿಫರೆನ್ಸ್ ಕೊಟ್ಟು ಟ್ರಾನ್ಸ್ಫರ್ ಕೊಡೋದಂತ ಇವತ್ತಿಗೂ ಉಂಟು. ಸರ್ಕಾರದ ಪಾಲಿಸಿ ಕೂಡ ಹೋದದು, ಅದನ್ನು ಗಂಡ ಹೆಂಡತಿ ಆದಷ್ಟು ಒಂದೇ ಕಡೆ ಇರಬೇಕು ಅನ್ನೋ ವ್ಯವಸ್ಥೆ ಮಾಡ್ತಾರೆ. ಇಬ್ಬರು ಕೆಲಸದಲ್ಲಿದ್ದರೂ ಕೂಡ ಕೆಲಸದಲ್ಲಿ ಆಟೋಮೆಟಿಕ್ ಗಂಡ ಹೋಗ್ತಾರೆ ಹೆಂಡತಿ ಹೋಗಲೇಬೇಕು. ಲೋಕದೊಳಗೆ ಹೆಂಡತಿ ಆದವಳು ಗಂಡನ ಇದ್ದರೆ ಹೇಗೆ ಹೋಗ್ತಾಳೋ ಸತ್ತು ಕೂಡ ಅದೇ ವ್ಯವಸ್ಥೆ ಇದೆ ಎಂಬುದನ್ನು ಭಾಗವದ್ಗೀತೆ ಎಕ್ಸ್ಪ್ಲೇನ್ ಮಾಡ್ತದೆ. ಇದೇ ವ್ಯವಸ್ಥೆಯಿದೆ. ಅಂದಮೇಲೆ ಗಂಡ ಒಳ್ಳೆಯ ಲೋಕಕ್ಕೆ ಹೋದರೆ ಹೆಂಡತಿ ಒಳ್ಳೆಯ ಲೋಕಕ್ಕೆ ಹೋಗ್ತಾರೆ, ಅಂದರೆ ಹೋದರೆ ಒಳ್ಳೆಯ ಲೋಕಕ್ಕೆ ಹೋಗೋದಿಲ್ಲ. ಈಗ ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಗಂಡ ಒಳ್ಳೆಯ ಲೋಕಕ್ಕೆ ಹೋಗೋ ನೋಡ್ಕೋಬೇಕು ಹೆಂಡತಿ ಫಸ್ಟಿಗೆ, ಇದರ ತಾವು ಕೆಟ್ಟ ಲೋಕಕ್ಕೆ ಹೋಗಬೇಕಾಗುತ್ತಾನೆ. ಇದು ಹೆಚ್ಚಿಗೆ ಕೊಡೋದು ಸ್ವಾಮಿ, ಹೀಗೆಲ್ಲ ನೀವು ಇದ್ದೀರಲ್ಲ, ನೀವು ನೋಡಿದ್ರೆ ಸಂತೋಷ ಬರ್ತಾ ಇದೆ, ಒಳ್ಳೆ ಕೆಲಸಗಳನ್ನು ಮಾಡೋಕೆ ಕಾಣೋದಿಲ್ಲ, ನೀವು ಜ್ಞಾನ ಬಗ್ಗೆ ಅಂತೂ ಭಾಳ ದೂರ ಇದ್ದುಬಿಟ್ಟಿದ್ದೀರಿ. ಈಗ ನನಗತ್ತೆ ನಿಮಗತ್ತೆ ನನಗತ್ತೆ ಏನು ಅಂತ ಕೇಳ್ತಾ ಇದ್ದೀವಿ, ಭಾಳ ಇಂಟ್ರೆಸ್ಟಿಂಗ್. ನೀವೀಗಿದ್ರೆ ನಮಗತ್ತೆ ಏನು? ಆಗ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿ ಮಾಡೋದಕ್ಕೆ ಕಾಣಿಸ್ತಿರ್ತಾನೆ. ಆಗ ಅವನಿಗೆ ಹೆಂಡತಿ ಯೋಚನೆ ಬರಲಿ ಅಂತ ಪಾಪ, ಹೆಂಡತಿ ಯೋಚನೆ ಬರಲಿ ಅಂತ ಹೇಳಿಬಿಟ್ಟು ಗಂಡ ಆಫೀಸ್ಗೆ ಹೋದ್ರೆ ಹೆಂಡತಿ ಯೋಚನೆ ಶುರುವಾಗುತ್ತೆ. ಅಂದ್ರೆ ತಮಿಳು ಥರದ ಏನು ಮಾಡಲಿ ನಾನು ಅಂತ ಹೇಳಿ, ಗಂಡ ಆಫೀಸ್ಗೆ ಹೋದ್ರೆ ಮನೆಗೆ ಕೂತು ಹೋಗ್ಬಿಟ್ರೆ 4 ದಿವಸ ಯೋಚನೆ ಮಾಡೋದು ಹೆಂಡತಿ ನಾಳೆ ಈಗ ನನಗತ್ತಿ ಮಕ್ಕಳ ಜೊತೆ ಏನಾಗುತ್ತೆ ನಾಳೆ ಸಂಬಂಧ ಹೋದ್ರೆ ಅಂತ ಯೋಚನೆ ಮಾಡ್ತಾರಲ್ಲ ಅಂತೈತೆ. ಇದು ಹಿಂದೆ ಯೋಚನೆ ಮಾಡಬೇಕು, ನಾವು ಸಂದಾನ ಮಾಡಿದ ಪೂರ್ತಿಯಲ್ಲಿ ಯೋಚನೆ ಮಾಡಲಿಲ್ಲ, ಮುಂದಿನ ಜನರ ಜೊತೆ ಆಗಿದ್ರು ಇವರು, ನೆಕ್ಸ್ಟ್ ನನ್ನ ಹಣೆ ಬಾರಿ ಅಂತ ಯೋಚನೆ ಮಾಡಬೇಕಾಗಿ. ಇದು ಭಾಳ ಒಳ್ಳೆ ಇನ್ಸಿಡೆಂಟ್ ಇದು. ಅಂದರೆ ಹೆಂಡಂದಿಗೂ ಗಂಡಂದಿರ ಆಕ್ಟಿವಿಟೀಸ್ನ ಅರ್ಥ ಮಾಡಿಕೊಂಡು ವಾಚ್ ಮಾಡಿ ಸನ್ಮಾರ್ಗದಲ್ಲಿ ಹಾಕೋದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥ ಭಾಗ. ನೀವು ಸರಿಯಾದ ರೀತಿಯಲ್ಲಿ ಬದುಕಿದರೆ ನನಗೆ ಒಳ್ಳೆಯ ಲೋಕ ಸಿಗುತ್ತೆ, ನೀವು ಸರಿಯಾಗಿ ಬದುಕದೆ ಹೋದರೆ ನನಗೆ ಒಳ್ಳೆಯ ಲೋಕ ಸಿಗೋದಿಲ್ಲ. ನೀವು ಯಾಕೆ ಸರಿಯಾಗಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾನೆ, ಹಾಗೆಲ್ಲ ನಾನು ಸರಿಯಾಗೇ ಇದ್ದೇನೆ, ಇಲ್ಲಿಗ ಭಾವನೆ ಹುಟ್ಟಲಿಕ್ಕೆ ಆಗಿದ್ದೆ ಅಂತೇಳಿ ಮುಂದೆ ಅನೇಕ ಸಾಧನೆಗಳನ್ನು ನಡೀತಾ ಹೋಗ್ತಾರೆ. ಇದು ಎರಡನೇ ಭಾಗ. ಈ ಬಗ್ಗೆ ಮೊದಲನೇ ಭಾಗದೊಳಗೆ ಮನುಷ್ಯ ತನ್ನ ಸಾವಿನ ಬಗ್ಗೆ ಎಚ್ಚರವನ್ನು ಹೊಂದಿದರೆ ತಮ್ಮ ಜೀವನವನ್ನು ಅವರು ಶಿಸ್ತುಬದ್ಧ ಮಾಡಿಕೊಳ್ಳಲು ಸಾಧ್ಯ ಇದೆ ಅಂತೆ. ಎರಡನೇದರಲ್ಲಿ ಇನ್ನೊಬ್ಬರ ಜೀವನ ವಾಸಿ ಮಾಡುತ್ತಾ ಆಮೇಲೆ ನಮ್ಮ ಜೀವನ ಅವಲಂಬಿಸಿದ್ರೆ ನಾಳೆ ಅವನ ಹೇಗೆ ಸಿದ್ಧಕ್ಕೆ ಬರುತ್ತೆ ಅನ್ನೋದು ಎರಡನೇ ಭಾಗದಲ್ಲಿ ಹೇಳ್ತಾ ಇದೆ. ಇದು ಲಿಂಕ್ ಅದು, ಇದಕ್ಕೆ ಅವ್ರಿಗೆ ಲಿಂಕ್ ಅದು. ಅಂದರೆ ನಾವು ಉದ್ಧಾರ ಆಗಬೇಕು, ಸಂಬಂಧಪಟ್ಟವರು ಉದ್ಧಾರವಾಗೋ ರೀತಿಯಲ್ಲಿ ನಾವು ಎಚ್ಚರ ವಹಿಸಬೇಕು. ಇದು ಎರಡನೇ ಭಾಗ. ಮತ್ತು ಮುಂದೊಂದು ಭಾಗ ಹೇಳ್ತಾರೆ, ಬಹಳ ಸ್ವಾರಸ್ಯವಾದ ಭಾಗವನ್ನು ಹೇಳುತ್ತಾರೆ. ಅಲರ್ಕ ಅಂತ ಒಬ್ಬ ರಾಜ ಇದ್ದ, ಅವನು ಒಳ್ಳೆಯ ರಾಜ, ಬಹಳ ಸಮರ್ಥನಾದ ರಾಜ, ಅವರು ಅನೇಕ ಯುದ್ಧಗಳನ್ನು ಗೆದ್ದಂತಹ ಮಹಾಶೂರ. ಅವನಿಗೆ ದೇವರನ್ನು ಕಾಣಬೇಕು, ಬ್ರಹ್ಮಜ್ಞಾನಿಯಾಗಬೇಕು ಅನ್ನೋ ಅಪೇಕ್ಷೆ ಬಂದುಬಿಟ್ಟು ಜಿತೇಂದ್ರಿಯನಾಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಚಿತ್ತಪ್ರಜ್ಞನಾಗದ ಹೊರತು ಬ್ರಹ್ಮಜ್ಞಾನ ಸಿದ್ಧಿಸಲಿಲ್ಲ. ಆ ಚಿತ್ತಪ್ರಜ್ಞತೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಲಿಕ್ಕೆ ಅಂತ ಕೂತು ಅವನ ಅನೇಕ ಸಮಸ್ಯೆ ಎದುರಾಗಿದೆ. ತಪಸ್ಸಿನ ಮೂಲಭೂತವಾದ ಭಾಗ ನನ್ನ ಪ್ರಕಾರ ಕಣ್ಣು ಮುಚ್ಚೋದಂತೆ. ಅಲ್ಲ, ಕಣ್ಣು ಮುಚ್ಚೋದಲ್ಲ, ಒಂದ್ಸರಿ ಕೇಂದ್ರೀಕರಿಸು, ಬಹಳ ಇಂಪಾರ್ಟೆಂಟ್. ಇದುವರೆ ಕಣ್ಣು ಮುಚ್ಚಿ ಕಾಣಕ್ಕೆ ಅವನು ಕಣ್ಣು ಮುಚ್ಚುತ್ತಾ ಇಲ್ಲ. ನನ್ನ ಒಂದು ಗುರಿಯ ಬಗ್ಗೆ ಎಲ್ಲ ಆಲ್ ಕಾನ್ಸಂಟ್ರೇಷನ್ ಅವನು ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಅದು ತಪಸ್ಸು ಅಂದ್ರೆ ಒಂದು ವಿದ್ಯೆಯ ತಪಸ್ಸು ಅಂತ ಅದಕ್ಕೆ ಕರೆಯೋದು. ಅಲ್ಲದೇ ಕಾರ್ಯವನ್ನು ಒಂದು ಕಾರ್ಪೆಂಟ್ರಿ ಸರಿಯಾಗಿ ಮಾಡಿದ ತಪಸ್ಸು, ಒಂದು ಸ್ಥಿತಿ ಅದೊಂದು ತಪಸ್ಸು, ಅವರು ಡೈಲಿಂದ ಅದೊಂದು ತಪಸ್ಸು. ಆಕ್ಸಿಡೆಂಟ್ ಆಗಿದ್ರೆ ಸಕಾಲದಲ್ಲಿ ಗುರಿ ಒಂದು ಮುಟ್ಟಿಸೋದು ಅಂತ ಹೇಳಿದರೆ ಅದೇ ತಪಸ್ಸು. ತಪಸ್ಸಿನ ಒಂದು ಬಹಳಷ್ಟು ಮೀನಿಂಗ್ ಅಲ್ಲಿ ಹೇಳ್ತಾರೆ. ನಮಗೆ ಗೊತ್ತಿರುವ ತಪಸ್ಸನ್ನು ಲಿಮಿಟೇಷನ್, ಅದು ಅದರ ಎಕ್ಸ್ಟರ್ನಲ್ ಫಾರಂ ಮಾತ್ರ. ಕಣ್ಣು ಸೀರೆ ನೋಡಲು ತಪಸ್ಸು ಮಾಡ್ತಾನೆ ಅಲ್ಲ, ಹೈಲಿ ಟೋಟಲಿ ಕಾನ್ಸಂಟ್ರೇಷನ್ ಆಲ್ ಟೈಮ್ ಡೆವಲಪ್ ಮಾಡಿಕೊಂಡ್ರೆ ತಪಸ್ಸು. ಆತ ಪ್ರಯತ್ನ ಪಡ್ತಾನೆ. ಇಂದ್ರಿಯಗಳ ಸ್ವಭಾವ ಏನು, ಸ್ವಲ್ಪ ಜಾಸ್ತಿ ಕಣ್ಣು ಮುಚ್ಚಿ ಏನಾಗುತ್ತೆ, ಆದಷ್ಟು ಕಣ್ಣು ತೆಗೆದುಕೊಂಡು ಮತ್ತೆ ಇಮ್ಮಿಡಿಯೇಟ್ ಕಣ್ಣು ನೋಡಿದ್ರು ಅಷ್ಟೇನು ಅಪೇಕ್ಷೆ ಬಂದಿದೆ. ಕೇಳಬಾರ್ದು ಇನ್ನೊಂದು ಬಟ್ಟೆ ಬಂದು ಮನುಷ್ಯನ ಸ್ವಭಾವ ಆದರೆ ಇಲ್ಲಿ ಹೋಗಿ ನಾನು ಬರ್ದು ಹೋಗಕ್ಕೆ ಇಷ್ಟಪಡ್ತಾನೆ. ಮನೆ ಎಲ್ಲಿ ಬೇಕಾದ್ರೆ ಈ ರೂಮ್ ಮಾತ್ರ ಓಪನ್ ಮಾಡಿದ್ರೆ ಹಾಟ್ ರೂಮ್ನೇ ಓಪನ್ ಮಾಡ್ತಾನೆ. ಏನೋ ಇರಬೇಕು ಸ್ಪೆಷಲ್ ಆಗಿ ಆತನ ಮನುಷ್ಯನ ಭಾವನೆ. ಇಂದ್ರಿಯಗಳನ್ನು ವಾಚ್ ಮಾಡಬೇಕು ಅಂತ ಗೊತ್ತಿದ್ರೆ ಬಂದು ಕಣ್ಣು ಮುಚ್ಚಿರುತ್ತೆ ಸರ್. ಇಂದ್ರಿಯಗಳನ್ನು ವಾಚ್ ಮಾಡಬೇಕು ಸರ್, ಏನು ಮಾಡುತ್ತೆ ಅದು ಯೋಚನೆ ಮಾಡಿದಾಗ ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಇದು ಎಕ್ಸ್ಟರ್ನಲ್ ಇದು ಸ್ವಲ್ಪ ಪವರ್ಫುಲ್ ಆಗುತ್ತೆ, ಹೆಚ್ಚು ಸ್ಟ್ರಾಂಗ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಕಣ್ಣು ಮುಚ್ಚಿ ತೆಗೆದಾಗ ರೀತಿಗೂ ಕಣ್ಣು ಮುಚ್ಚಿದಾಗ ಒಂದು ವ್ಯತ್ಯಾಸ ಕಾಣ್ತೇವೆ. ಕಣ್ಣು ಮುಚ್ಚಿದಾಗ ನಮ್ಮ ಥಿಂಕಿಂಗ್ ಇಮಿಡಿಯೇಟ್ಲಿ ಸ್ವಲ್ಪ ಸ್ಟ್ರೆಂತ್ ನಾನು ಸ್ವಲ್ಪ ಇದು ನೋಡಿರ್ಬೇಕು. ಉದಾಹರಣೆಗೆ ಟ್ಯಾಬ್ ಬಿಟ್ಟಿರ್ತೀವಿ, ಚಿಕ್ಕದಾಗ ಬರ್ತಾ ಇದೆ, ಫೋನ್ ಬರ್ತಾ ಇದೆ, ಸ್ವಲ್ಪ ನಿಲ್ಲಿಸ್ಬಿಡ್ತೀವಿ, ಆಮೇಲೆ ಬಿಡ್ತೀವಿ, ಜ್ವರ ಬರುತ್ತೆ ಸ್ವಲ್ಪ ಆಮೇಲೆ ಬರೋದು ಜ್ವರ ಬರ್ತಾ ಇದೆ, ನೀರು ಅಕ್ಯುಮಿಡೇಟ್ ಆಗಿರುತ್ತೆ ಸ್ವಲ್ಪ, ಆಮೇಲೆ ಜ್ವರ ಬರೋ ಶುರುವಾಗ ಕಣ್ಣು ಮುಚ್ಚಿ ಸ್ವಲ್ಪ ಆಮೇಲೆ ಯೋಚನೆ ಮಾಡಿ. ಅವ್ರು ಶಾರ್ಪ್ ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ ಯೋಚನೆ ನಮ್ಮಲ್ಲಿ ಕಾಣ್ತೀವಿ. ಕಣ್ಣು ಮುಚ್ಚೆ ಚಾನ್ಸ ನಮಗಿಲ್ಲ, ಯಾವಾಗ ತೆಗೆದಿರುತ್ತೆ ಕೀಳೊಂದು ಕೀಳೇ ಇರ್ತಾನೆ, ಅದರಿಂದ ಕಣ್ಣು ಮುಚ್ಚೆ ಚಾನ್ಸ ಇರೋದಿಲ್ಲ. ಅದರಿಂದ ಅವನು ವಿಚಾರವಂತಿಕೆ ಸ್ಟ್ರೆಂಥನ್ ಆಗೋ ಆಪರ್ಚುನಿಟಿ ಬರೋದಿಲ್ಲ. ಅದಕ್ಕೆ ನಾನು ಜಪದ ಕಾಲಕ್ಕೆ ಯಾತಕ್ಕೆ ಹೇಳಿ ಅಂತ ಕೇಳಿದ್ರೆ ಸ್ವಲ್ಪ ಕಣ್ಣು ಮುಚ್ಚಿದಾಗ ಅವನಿಗೆ ವಿಶೇಷವಾದಂಥ ಒಂದು ಬುದ್ಧಿ ಸಿದ್ಧಿ ಜಾಸ್ತಿ ಆಗುತ್ತೆ. ಇದು ಸೈಕಲಾಜಿಕಲ್ ದೊಡ್ಡದಿದ್ದು ಒಂದು ಅಂಶ. ತುಂಬ ಜನ ಧ್ಯಾನಕ್ಕೆ ಹೋಗಿ ಬರ್ತಾರಲ್ಲ, ಆ್ಯಕ್ಚುಲಿ ನೆಗೆಟಿವ್ ಧ್ಯಾನ ಮಾಡೋದೇ ಜಾಸ್ತಿ. ಧ್ಯಾನಕ್ಕೆ ಹೋಗೋರೆಲ್ಲ ಕೂಡ ಪಾಸಿಟಿವ್ ಧ್ಯಾನ ಏನಿರಲಿಲ್ಲ, ಬರೀ ಕಣ್ಣು ಮುಚ್ಚೋದನ್ನು ಎಷ್ಟೊಂದು ಆ್ಯಕ್ಟಿವಿಟೀಸನ್ನು ಕಡಿಮೆ ಮಾಡೋದು ಹೇಳ್ಕೊಡ್ತಾರಷ್ಟೇ. ಬಟ್ ಪಾಸಿಟಿವ್ ಆಗಿ ಹೇಳೋದಕ್ಕೆ ಅವ್ರಿಗೆ ಸ್ವಲ್ಪ ಚಿಂತನೆ ಇರೋದಿಲ್ಲ. ಪಾಸಿಟಿವ್ ಆಗಿ ಹೇಳೋದು ಬ್ರಹ್ಮ ಚಿಂತನೆ ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು. ಸಂಚಿಂತೆಯೇ ಭಗವತ ಶರಣಾರವಿಂದ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ಷಲ್ಲ ಸನ್ನಖ ಚಕ್ರವಾಲ ಜ್ಯೋತ್ನಾಭಿ ಆಹತ ಮಹತ್ ಹೃದಯಾಂಧಕಾರ. ಇದು ಭಗವಂತನ ಚಿತ್ರ ಕೇಳಿದವರಿಗೆ ಆಗ ಧ್ಯಾನ ಮಾಡುತ್ತೆ. ಇವತ್ತು ಬರೀರಿ ಅಂತ ಕೇಳಿದಾಗ ನೀವು ಸ್ಟೇಟ್ ಕೊಟ್ಟರೆ ಬರಲಿಕ್ಕಾಗೋದಿಲ್ಲ, ಬಣಪ ಕೊಟ್ಟರೆ ಬರಲಿಕ್ಕಾಗೋದಿಲ್ಲ. ಒಂದು ವಿಷಯ ಗೊತ್ತಿರಬೇಕು ಅದು ಬರೀಬೇಕಾಗ ಸರ್. ಏಟು ಬಣಪ ಇಲ್ಲ, ಎಕ್ಸ್ಟರ್ನಲ್ ಸಿಂಪ್ಟಮ್ ಗೊತ್ತಿಲ್ಲ, ನಿಮ್ಮ ರೀತಿ ಮೇಲೆ ಬರಲು ಸಾಧ್ಯನೇ ಇದೆ. ಧ್ಯಾನ ಅಂಬೋದು ಹಾಗೆ ಒಂದು ವಿಷಯ ಗೊತ್ತಿದ್ರೆ ಕಣ್ಣು ಮುಚ್ಚರಿ ಧ್ಯಾನ ಮಾಡಕ್ಕೆ ಬರುತ್ತೆ. ಈ ಕಣ್ಣು ಮುಚ್ಚರಿಕೆ ಫಸ್ಟ್ ಆಗೋದಿಲ್ಲ, ಮುಚ್ಚಿದ ತಕ್ಷಣ ಒಂದು ಭಯ ಕಣ್ಣು ತೆಗೆದುಬಿಡ್ತಾನೆ ಆದಷ್ಟು ಬೇಗ. ಆ ವಿಷಯ ಗೊತ್ತಿದ್ರೆ ಕಣ್ಣು ಮುಚ್ಚಿದ್ರೆ ಅದು ಬಹಳ ಖುಷಿ ಪಡ್ತಾರೆ. ಅದಕ್ಕೆ ಯೋಚನೆ ಮಾಡಿದೆ, ಕಣ್ಣು ಮುಚ್ಚಿದ್ರೆ ಎಲ್ಲ ಇಂದ್ರಿಯಗಳು ತಮ್ಮ ಕಡೆ ಹೇಳ್ಕೊಂಡು ಹೋಗಿ ಟ್ರೈ ಮಾಡಿಸ್ತಾನೆ. ಕಣ್ಣು ರೂಪಜ್ಞಾನದ ಬಗ್ಗೆ, ಇಲ್ಲಿ ಶಬ್ದಜ್ಞಾನದ ಬಗ್ಗೆ, ನಾಲಿಗೆ ರುಚಿಜ್ಞಾನದ ಬಗ್ಗೆ ಒಂದೊಂದು ಹೇಳ್ಕೊಂಡು ಹೋಯಿತು. ಅದು ಬೇಗ ಇಟ್ಟು ಹೋಯ್ತು ನಡೆಯ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇತ್ತು. ಅದು ಯೋಚನೆ ಮಾಡಿದೆ, ಎಷ್ಟು ತೊಂದರೆ ಕೊಡ್ತಾ ಇದೆ ಇಂದ್ರಿಯಗಳಿಗೆ. ಇಂದ್ರಿಯಗಳನ್ನು ನಾವು ಗೆಲ್ಲದೆ ಹೋದರೆ ಸಾಧನೆ ಮಾಡೋಕ್ಕಾಗೋದಿಲ್ಲ, ಗೆಲ್ಲೋದು ಬಹಳ ಕಷ್ಟ ಇದೆ. ಅದನ್ನು ಉಪನಿಷತ್ತಿನಲ್ಲಿ ಇಂದ್ರಿಯಗಳ ಜಯ ಯಾತಕ್ಕೆ ಕಷ್ಟ ಅಂದರೆ ದೃಷ್ಟಾಂತ ಕೊಡುತ್ತಾರೆ. ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳಂದು ಕುರಿಯಗಳಿಗೆ ಹಾಕಿ, ಆದ್ದರಿಂದ ಅವನು ಗೆಲ್ಲೋದು ಕಷ್ಟ. ಹಾರ್ಸ್ ರೈಡಿಂಗ್ ಅಂತೆಲ್ಲ ಹಾಕಿ, ಹಾರ್ಸ್ ರೈಡಿಂಗ್ ಮದ್ದು ನಿಮಗೆ ಬಿದ್ದು ಅಭ್ಯಾಸ ಮಾಡಬೇಕು. ಅದು ಬೆಳಿ ಮಾಡೋದಕ್ಕಿಂತ ಬಿದ್ದು ಬಿದ್ದು ಅಭ್ಯಾಸ ಆಗಬೇಕು. ಮತ್ತು ಹಿಂದಿನ ಸೈಕಲ್ ಕಲಿಬೇಕಾದ್ರೆ ಹಾಗೆ ಆಗ್ತೀನಿ, ಆ ಸೈಕಲ್ ದದ್ದಿದ್ದಂತೆ ಸೈಕಲ್ ಕಲಿ ಅಭ್ಯಾಸ ಇದೆ. ಅದಕ್ಕಿಂತ ಭಯ ಸೈಕಲ್ನಿಂದ ನಾವು ಬೀಳುತ್ತೇವೆ, ಕುರಿ ಅದೇ ಬೀಳಿಸುತ್ತೆ. ಮತ್ತಪ್ಪ ಕುತ್ಕೊಂಡು ಮದ್ದು ತಪ್ಪದ್ದು ಬಿಡಿಸಿಲ್ಲ ಎಷ್ಟೊಂದು ಸತ್ಯ ಮತ್ತೆ ಹತ್ತಕ್ಕೆ ಸಾಧ್ಯ ಆಗಬಾರ್ದು. ತುಂಬ ಒಂದು ಪವರ್ಫುಲ್ ಅದು ಸ್ವಾರಸ್ಯ ಅಂದರೆ ಹಾರ್ಸ್ ರೈಡಿಂಗ್ ಮಾಡಬೇಕು. ಸ್ಟ್ರೆಂತ್ ಜಾಸ್ತಿ ಇರೋದು ಇವನಿಗೆ ಅಲ್ಲ, ಹಾರ್ಸ್ ಜಾಸ್ತಿ ಇದೆ. ಅದು ಹಾರ್ಸ್ ಪವರ್ ಅಂತಲೇ ಹೇಳ್ತಾರೆ. ಅಕ್ಕಿ ಲೆಕ್ಕ ಎಂ ಪಿ ಯಾರಿಗೆ ಗಣೇಶನ ಪವರ್ ಅಂತ ಕರೆಯೋದಿಲ್ಲ, ಹಾರ್ಸ್ ಪವರ್ ಅಂತ ಕರೆಯೋದು. ಅದು ಜರಗ ಕುದುರೆ ನೋಡ್ತೇವೆ, ಬಾಟಲು ಪಾಪ ಎಂದು ಹುಲ್ಲಾಗಿರ್ತಾನೆ ಪುಣ್ಯಾತ್ಮ. ಆ ಜಗಜ ಕುದುರೆಗೆ ಅಂತ ಕುದುರೆ ಎಷ್ಟು ಕುದುರ್ತಾ ಏನು ವಿಚಾರ ನೋಡೋದು ಕಷ್ಟ ನೀವು ಜಾಸ್ತಿ ಅಷ್ಟಾಗಿ ಕಾಂಪ್ರೆಂಟ್ ಉಪಯೋಗಿಸ್ತಾನೆ ಅಷ್ಟೇ ಮನುಷ್ಯರು ಕೂತ್ಬಿಟ್ರೆ ಅದು ಫುಲ್ ಕೆಪಾಸಿಟಿ ಫುಲ್ ಕೆಪಾಸಿಟಿ ಕುದುರೆ ನಾವು ನಡ್ಕೊಂಡು ಓಡಿಸ್ತದೆ ಇದು ಪಂಚಾಯತ್ ಮನುಷ್ಯ ಆ ರೀತಿ ಒಂದು ಕೊನೆ ಎತ್ತಕ್ಕೆ ಸಾಧ್ಯ ಇಪ್ಪತ್ತು ಜನಕ್ಕೆ ಹೇಳಿ ಒಂದು ಕೊನೆ ಎತ್ತೋದು ಕಷ್ಟ ಒಂದು ಕೂಡ ಇಪ್ಪತ್ತು ಜನ ಎತ್ಕೊಂಡು ಓಡ್ತಾರೆ ಅದು ಅವರು ಭಾರಿ ಗ್ರೇಟ್ ಇನ್ನು ಯಾತಕ್ಕೆ ಹೇಳ್ತಾರೆ ಅಂದರೆ ನಮ್ಮ ಇಂದ್ರಿಯಗಳು ಕುದುರೆಗಳಿದ್ದಾರೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಕಾರ್ ಸೈಡಿನಷ್ಟೇ ಕಷ್ಟ ಅದು ಮುಂದೆ ಹೋಗೋದಕ್ಕಿಂತ ಒಂದು ಬೀಳ್ಸೋದೇ ಜಾಸ್ತಿ ನನಗೆ ಬಿಡಬಾರ್ದು ನಾನು ಛಲ ಮಾಡಿಕೊಂಡು ಏನು ಮಾಡ್ತಾನೆ ಅವನು ಕುಳಿತು ಇಷ್ಟವಾಗುವುದು ಆಮೇಲೆ ಕುಳ್ಳ ಕಲಿತಾನೆ ಕಟ್ಟಾರ ಬೀಳದಂತ ಕಿಂಡ ಕಲಿತಾನೆ ಗಾನ ಓಡಿಸ್ತಾನೆ ಆಮೇಲೆ ಇಷ್ಟ ಬಂದ ಓಡಿಸ್ತಾನೆ ಕುತ್ಕೊಂಡು ಇಷ್ಟ ಬಂದ ಜಂಪ್ ಮಾಡಿಸ್ತಾನೆ ಎಲ್ಲೆಲ್ಲ ಹೋಗ್ತಾನೆ ಏನೇನೋ ಮಾಡ್ತಾನೆ ಇದು ಅವನ ಅವಾಗ ಅವನಿಗೆ ಅಶ್ವಾರೋಹಿ ಅಂತ ಹೆಸರು ಬರುತ್ತೆ ಅಶ್ವಾರೋಹಿ ಅಂದರೆ ಹಾರ್ಸ್ ರೈಡರ್ ಅನ್ನೋ ಹೆಸರು ಬರುತ್ತೆ ಇದು ನಮ್ಗೆ ಇಂದ್ರಿಯ ನಿಗ್ರಹ ಭಾಳ ಹೆಲ್ಪ್ ಆಗುತ್ತೆ ಅಂತ ಇಂದ್ರಿಯ ನಿಗ್ರಹ ಮಾಡಬೇಕಾದ್ರೆ ಕುದುರೆಗಳಂತೆ ಇಂದ್ರಿಯಗಳಿರೋದ್ರಿಂದ ಆ ಕುದುರೆಗಳನ್ನು ಎಷ್ಟು ಉಪಾಯವಾಗಿ ನಮ್ಮ ಒಟ್ಟಿಗೆ ತಗೊಳ್ತೇವೋ ಅಷ್ಟೇ ಎಚ್ಚರಿಕೆಯಿಂದ ಇಂದ್ರಿಯಗಳನ್ನು ಹತೋಟಿ ತಂದುಕೊಳ್ಬೇಕು ಅದು ಮುಖ್ಯ ಇಂದ್ರಿಯಗಳನ್ನು ಹತೋಟಿ ತಂದುಕೊಳ್ಬೇಕು ಪ್ರಯತ್ನ ಬರ್ತಾ ಅಷ್ಟೇ ಇಲ್ಲ ತುಂಬ ಬೇಜಾರಾಯಿತು ಕಣ್ಣು ಯೋಚನೆ ಮಾಡಿದೆ ಇದಕ್ಕೆಲ್ಲ ಕಾರಣ ಈ ಕಣ್ಣು ಎಲ್ಲೆಲ್ಲ ಹೋಗಿಬಿಡುತ್ತೆ ಕೆಲಸ ಮಾಡ್ತೇನೆ ಅಂತ ಹೇಳಿ ಬಾಣ ತಗೋತಾನೆ ಕಣ್ಣಿಗೆ ಹೊಡ್ಕೊಳ್ಳೋಕ್ಕಂತ ಹೋಗ್ತಾನೆ ಕಣ್ಣಿಗೆ ಹೊಡ್ಕೊಂಡ್ಬಿಡಬೇಕು ಅಂತ ಹೇಳಿ ಆ ಕ್ಷಣಕ್ಕೆ ಆ ಕಣ್ಣಿನ ದೇವತೆ ಮಾತಾಡ್ತಂತೆ ರಾಜ ಏನು ಕೆಲಸ ಮಾಡ್ತೀನಿ ನೀನೀಗ ನೀನು ಹೊಡ್ಕೊಂಡ ಬಾಣ ನಾನು ಕೊಲ್ಲೋದಿಲ್ಲ ಇನ್ನೂ ಕೊಂದು ಬಿಡುತ್ತೆ ಹುಷಾರ ಅಂತ ಹೇಳಿ ನೀ ಕೈಗೆ ಸೊಳ್ಳೆ ಕೂತಿದೆ ಅಂತ ಒಂದು ಕತ್ತಿರಿ ಕಟ್ ಮಾಡ್ಕೊಂಡು ಹೊಡ್ಕೊಂಡ್ಬಿಟ್ರೆ ಸೊಳ್ಳೆ ಆರೋಗ್ಯತ್ತೆ ಕೈ ಕಟ್ಟಾಗಿರ್ತದೆ ಹೌದು ನಮ್ಮ ಕೈನ ಸೊಳ್ಳೆ ಕೂತಿದೆ ಹುಷಾರಾಗಿರ್ಬೇಕು ನಾವು ಅಂದರೆ ಹೊಡ್ಕೊಂಡು ಹೋದ್ರೆ ಅದಕ್ಕೆ ಎಷ್ಟು ಬಿಡಬೇಕು ನಮಗೆ ಬಿಡಬಾರದು ಬಟ್ ಸಾಮಾನ್ಯವಾಗಿ ಆಗೋದು ನಮಗೆ ಬಿಡೋದು ಅಂತ ಹರಿದು ಬಿಡೋದು ಆ ಥರ ಆಯಿತು ಇಂದ್ರಿಯಗಳನ್ನ ಒಳಗಿದೆ ಇಂದ್ರಿಯ ಹೊರಕೊಳ್ಳೋಕೆ ಹೋಗ್ತಿದ್ದೀಯಲ್ಲ ಅದು ನಾನು ಅದು ನನಗೆ ಬಿಡೋದಿಲ್ಲ ಮುಂದೆ ಕೊಲ್ಲುತ್ತೆ ಹುಷಾರು ಅಂತ ಹೇಳಿದ್ದೆ ಬಿಟ್ಟ ನನಗೆ ಕಿವಿ ಹೊಡ್ಕೊಳ್ಳೋಕೆ ಅಂತ ಹೊರಟ ಅದು ಮಾತಾಡಿ ರಾಜ ನೀ ಹೊರಗೆ ನನಗೆ ಏನಾಗೋದಿಲ್ಲ ಇದರಿಂದ ನನಗೆ ಪೆಟ್ಟೆ ಬಿಡೋದಿಲ್ಲ ನೀನು ಸಾಧ್ಯತೆ ಅಷ್ಟೇ ಅಂತ ಹೇಳಿದ್ದೆ ಹನ್ನೊಂದು ಇಂದ್ರಿಯನೂ ಹಾಗೆ ಆಗುತ್ತೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಒಂದು ಮನಸ್ಸು ಯಾವುದು ಪಡೆಯೋಕ್ಕೆ ಹೋದ್ರೂ ಇದೇ ಉತ್ತರ ಬಂತು ನನಗೆ ಬಿಟ್ಟು ಹೊಡ್ಕೊಳ್ಳೋಕೆ ಹೋದ ಅದು ಅದೇ ಮಾತನ್ನು ಹೇಳಿ ಅಂದರೆ ಒಂದು ಆಶ್ಚರ್ಯ ಆಗಿದೆ ಇವರೇ ಕೆಲ ಮಾತಾಡ್ತಾ ಇದೆ ಅದೇನು ಮಾಡಲಿ ಅಂತ ಕೇಳಿದಾಗ ಅಂದ್ರೆ ಸಿಲ್ಲಿ ಕೆಟ್ಟ ದಾರಿಗೆ ಹೋಗೋದು ಬಿಡ್ತಾ ಇಲ್ಲ ಹೆಂಗೆ ಹೋದ್ರೆ ನಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದೆ ಏನು ಮಾಡಬೇಕು ಅಂತ ಅಲ್ಲ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಂದು ಹೇಳ್ತಾನೆ ಏನು ರಾಜ ಏನು ಮಾಡ್ತಾ ಇದ್ದೀನಿ ಈಗ ಇಂದ್ರಿಯಗಳು ಕೆಟ್ಟಾದಿಗೆ ಹೋಗುತ್ತೆ ಅಂತೇಳಿ ಅವನು ಕೊದುಕೊಂಡು ಹೋಗ್ತಾಯಿದ್ದೇನು ಹಂಗೆಲ್ಲ ಮಾಡಬೇಡ ಅದು ಜ್ಞಾನಿಗಳ ರಕ್ಷಣ ಅಲ್ಲ ಅಂತ ಬಟ್ ಕೆಟ್ಟಾದಿಗೆ ಹೋಗುತ್ತಲ್ಲ ಅಂತ ಹೇಳಿದ್ರೆ ಕೆಟ್ಟಾದಿಗೆ ಹೋಗುತ್ತೆ ಅಂತ ಇಂದ್ರಿಯಗಳನ್ನು ನೀನೇನಾದರೂ ನಾಚೆ ಮಾಡಿಕೊಂಡ್ರೆ ಆಗೋದೇನು ಗೊತ್ತೇನು ನೀವು ಒಳ್ಳೆ ಹಾದಿಗೆ ಹೋಗೋಕ್ಕೂ ಆಗೋದಿಲ್ಲ ಹುಷಾರಾಗಿರಿ ಅಂತ ಕಣ್ಣು ಕೆಟ್ಟದ್ದು ನೋಡುತ್ತೆ ಅಂತ ಹೇಳಿ ಹಾಕೊಂಡ್ಬಿಟ್ರೆ ಒಳ್ಳೇದನ್ನು ನೋಡೋ ಚಾನ್ಸ್ ಇಲ್ಲ ಅವನು ಆಮೇಲೆ ಈ ಕೆಟ್ಟದ್ದು ಕೇಳುತ್ತೆ ಅಂತ ಕಿವಿ ಕಾಣ್ಕೊಂಡು ನೀವು ಒಳ್ಳೇದನ್ನು ಕೇಳಿ ಚಾನ್ಸ್ ತಪ್ಪು ಅದರಿಂದ ಕಣ್ಣು ಕಳ್ಕೊಳ್ಳೋದು ಕಿವಿ ಕಳ್ಕೊಳ್ಳೋದು ಜಿತೇಂದ್ರಿಯತ್ವ ಅಲ್ಲ ಅದು ಇಂಪಾರ್ಟೆಂಟ್ ಡೆಫಿನೇಷನ್ ಆಫ್ ಜಿತೇಂದ್ರಿಯತ್ವ ನಿಮ್ಮ ಜಿತೆ ಡೆಫಿನೇಷನ್ ಆಫ್ ಜಿತೇಂದ್ರಿಯತ್ವ ಅಂದರೆ ಓ ಮುಗಿಯುತ್ತೆ ಅವ್ನು ಕಣ್ಣೇ ಕಾಣೋದಿಲ್ಲ ಅವ್ನು ಅಂತ ವಿಷಯ ನೋಡೋದಿಲ್ಲ ಅಪ್ಪ ಜಿತೇಂದ್ರಿಯ ಅಂತ ಕೇಳ್ತಾರೆ ನಾನು ಜಿತೇಂದ್ರಿಯ ಅಲ್ಲ ಅವನು ಮೃತೇಂದ್ರಿಯ ಅಂತ ಹೇಳ್ತಾರೆ ಡೆಡ್ಡೇಂದ್ರಿಯ ಉಪಯೋಗ ಇಲ್ಲ ಅದರಿಂದ ಹತೇಂದ್ರಿಯ ಮೃತೇಂದ್ರಿಯ ಆಗಬಾರ್ದು ಮನುಷ್ಯ ಜಿತೇಂದ್ರಿಯನಾಗಿದೆ ಕುದುರೆ ತನ್ನ ಮಾತು ಕೇಳೋ ಕುದುರೆ ಕೊಂಡಿಟ್ಬಿಟ್ಟು ಆ ಸೈಡಿಂಗ್ ಬಂದಾಗ ಆಗಲಿಲ್ಲ ಕುದುರೆ ಬದುಕಲಿಬೇಕು ತಾನು ಕೂತು ಹೋಗಬೇಕು ನಿಮಗೆ ಅದು ಇಂದ್ರಿಯಗಳಿರಬೇಕು ಅದನ್ನು ಗೆಲ್ಲಬೇಕು ಒಳ್ಳೆ ತಿನ್ನಬೇಕು ಅಂತ ಭಯ ಅಪೇಕ್ಷೆ ನಾಯಿಗೆ ಹೆಣ್ಣು ಕೂಡದು ಕಂಟ್ರೋಲ್ ಮಾಡ್ತಾನೆ ಅದನ್ನು ಜಿತೇಂದ್ರಿಯತ್ವ ಅಂತ ಕರೀತಾರೆ ಹೊರತು ನಾನೇ ವಿಶೀಕರಿಸ್ಕೊಂಡ್ಬಿಟ್ರೆ ಅದು ಜಿತೇಂದ್ರಿಯತ್ವ ಅಲ್ಲ ಡಿಫೈನ್ ಮಾಡ್ತಾರೆ ಅದು ಭಗವದ್ಗೀತೆಯಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ ಆವಾಗ ಜಿತೇಂದ್ರಿಯನಾಗ್ತಾನೆ ಮನುಷ್ಯ ಆಗ ಅವನಿಗೆ ಸಿದ್ಧ ಬರುತ್ತೆ ಅಂತ ಹೇಳ್ತಾರೆ ಜಿತೇಂದ್ರಿಯ ಶಬ್ದವನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಜನ ಜಾಸ್ತಿ ಇಂದ್ರಿಯಗಳನ್ನು ಕಂಡುಕೊಳ್ಳೋ ಜಿತೇಂದ್ರಿಯತ್ವ ಅಲ್ಲ ಇಂದ್ರಿಯಗಳನ್ನು ಫಂಕ್ಷನ್ ಮಾಡದಂತೆ ಮಾಡೋದು ಜಿತೇಂದ್ರಿಯತ್ವ ಅಲ್ಲ ಉದಾಹರಣೆ ಚಿಕ್ಕ ಮಗು ಇದೆ ಅದಕ್ಕೆ 100 ರೂಪಾಯಿ ನೋಟ್ ಕೊಟ್ಟರು ಏನು ಅರ್ಥ ಆಗಲ್ಲ ಬರೀ ಪೇಪರ್ ತುಂಬಿಂದ ಹರಿದಾಕ್ತಿದೆ ಅವ್ರು ಜಿತೇಂದ್ರಿಯ ಅಂತ ಕರಿತೇವೆ ನಾವು ಅದನ್ನು ಕಲಿಯೋದಿಲ್ಲ ಎಂಥ ಶಬ್ದವೂ ಕೇಳೋಕ್ಕೆ ಇಷ್ಟಪಡೋದಿಲ್ಲ ಜಿತೇಂದ್ರಿಯ ಅಲ್ಲ ಅಂದರೆ ಅರ್ಥನೇ ಆಗ್ತಾ ಇಲ್ಲ ಸರ್ ಅದು ನೋಟೊಂದು ಅರ್ಥವಾಗ ಸ್ಥಿತಿನೇ ಅದು ಇರೋದಿಲ್ಲ ಅದು ಆ ಜಿತೇಂದ್ರಿಯ ಅಲ್ಲ ಇನ್ನು ಒಬ್ಬ ಕುರುಡ ಇದ್ದಾನೆ ಆ ದೊಡ್ಡವನೇ ಅವನು ಅವನು ನೋಟ್ ಕೊಟ್ಟು ಅವನು ಅರ್ಧ ಆಗ್ತಾನೆ ಯಾಕಂದ್ರೆ ಅವ್ರಿಗೆ ಕಣ್ಣೇ ಕಾಣೋದಿಲ್ಲ ಕಷ್ಟಪ ಮಗುವಿಗೆ ಅರ್ಥ ಆಗೋದಿಲ್ಲ ಇನ್ನು ಇಂದ್ರಿಯ ಇಲ್ಲ ಅದು ಇಬ್ಬರು ಬಿಡ್ತಾರೆ ಅದು ಇಬ್ಬರಿಗೂ ಜ್ಞಾನ ಇಲ್ಲ ಇಂತ ಜ್ಞಾನಿಗಳಿದ್ದಾರೆ ಅವರಿಗೆ ಕೊಟ್ಟು ಅವನು ಬಿಸಾಕಿರುತ್ತೆ ಇಲ್ಲಿ ಮತ್ತೊಂದು ಗೊತ್ತಿದೆ ನೋಟೊಂದು ಗೊತ್ತಿದೆ ಅರ್ಥವಾಗುತ್ತೆ ಕಾಣುತ್ತೆ ಅದು ಯೂಸಸ್ಟ್ ಅಂತ ಬಿಡ್ತಾನೆ ಅದು ಜಿತೇಂದ್ರಿಯ ಅದು ಯೂಸಸ್ಟ್ ಅರ್ಥ ಮಾಡ್ಕೊಂಡು ಜಿತೇಂದ್ರಿಯನಾಗ್ತಾನೆ ಹೊರತು ಅವನಿಗೆ ಶಕ್ತಿ ಇಲ್ಲ ಅಂತ ಬಿಟ್ಟರೂ ಪ್ರಯೋಜನ ಇಲ್ಲ ಅದು ನಾಶವಾಗಿದ್ದರೂ ಪ್ರಯೋಜನ ಇಲ್ಲ ಅದು ಇರಬೇಕು ಏಕಾಸ್ತಿ ದಿವಸ ಪದಾರ್ಥ ಎಲ್ಲ ಇದೆ ಆದರೆ ಪದಾರ್ಥ ಇಲ್ಲ ಅಂತಿಲ್ಲ ಬಟ್ ಮನೆಗೆ ಯಾರು ಬೇರೆ ಇಲ್ಲ, ಬೇಕಾದ್ರೆ ಮಾಡ್ಕೊಳ್ಳೋ ಚಾನ್ಸ್ ಇದೆ ಅಂತ ಇನ್ನೊಬ್ಬ ನೋಡ್ತಾನೆ ಯೋಚನೆ ಕೂಡ ಇಲ್ಲ. ಇಷ್ಟಾದ್ರೂ ಕೂಡ ಇದು ರಥ ಅಂತ ಬಿಡ್ತಾನಲ್ಲ ಅದು ರಥ. ಅದನ್ನು ಬಿಟ್ಬಿಟ್ಟು ಯಾರು ಇಲ್ದಾಗ ಏಕಾಚಿಪಾತ ಮಾಡಿ ಯಾರು ಜನ ಹುಡುಗಾನ ಮಾಡಿ ಇದು ಬಿಟ್ಬಿಡಿ ಅಂತ ಕೇಳಿದ್ರೆ ನಾನು ನೋಡೋ ಜಾಗಕ್ಕೆ ಹೋಯ್ತು ಅಂತ ಮುಗೋಗ್ತಾ ಇದೆ. ಅದಲ್ಲ, ಇವತ್ತು ಎಲ್ಲ ಒಳಗಾಗ್ತಾ ಇರಬೇಕು, ಅವಕಾಶ ಇರಬೇಕು, ಯಾರು ನೋಡದೇ ಇರಬಹುದು. ಅಂತ ಹೊತ್ತಿನಲ್ಲೂ ಕೂಡ ತಾನು ರಥ ತೊಟ್ಟು ಇವತ್ತು ರಥ ಮಾಡ್ತೇನೆ ಅಂತ ಬಿಡ್ತಾನಲ್ಲ ಅದು ರಥ. ಅದನ್ನು ಬಿಟ್ಬಿಟ್ಟು ಮನೇಲಿ ಏನೂ ಇಲ್ಲ ಅದು ಉಪವಾಸ ಮಾಡಿದೆ ಅಂತ ಕೇಳಿದ್ರೆ ಅದು ಏಕಾಶಿ ಅಲ್ಲ. ಇಲ್ಲಿಲ್ಲ ಅಂತ ಉಪವಾಸ ಮಾಡಿದೆ, ಯಾರು ಇಲ್ಲ ಅಂತ ಮಾಡಿದೆ, ಅದೆಲ್ಲ ಅಲ್ಲ. ನಿಜವಾದ ಅರ್ಥದಲ್ಲಿ ಪದಾರ್ಥಗಳಿದ್ದು ಅದನ್ನು ಬಿಟ್ಟು ನಿಂದಾಗಿದ್ದೇನೆ. ಸ್ಟಾರ್ವೇಷನ್ ಮೇಲೆ ಫಾಸ್ಟಿಂಗ್ ಇದೆ. ಸ್ಟಾರ್ವೇಷನ್ ಫಾಸ್ಟಿಂಗ್ ತುಂಬ ವ್ಯತ್ಯಾಸ ಇದೆ. ಸ್ಟಾರ್ವೇಷನ್ ಅಂದರೆ ಹಸಿವಾಗಿದೆ, ತಿನ್ನಕ್ಕೇನೆಲ್ಲ ಸಾಯ್ತಿದ್ದಾನೆ, ಅದು ಸ್ಟಾರ್ವೇಷನ್. ಫಾಸ್ಟಿಂಗ್ ಅಂದರೆ ಎಲ್ಲ ಇದೆ, ತಿನ್ನೋದ್ರಿಂದ ಬಿಟ್ಟಿದ್ದಾನೆ, ಅದು ಫಾಸ್ಟಿಂಗ್. ಇದ್ದು ತಿನ್ನೋದು ಬಿಟ್ಟರೆ ಫಾಸ್ಟಿಂಗ್, ಹಿಂದೆ ತಿನ್ನೋದು ಬಿಟ್ಟರೆ ಸ್ಟಾರ್ವೇಷನ್. ಅದಕ್ಕೆ ಸ್ಟಾರ್ವ್ ಪೀಪಲ್ ಆರ್ ಸ್ಟಾರ್ವಿಂಗ್ ಅಂತ, ಅದು ಡೇಂಜರಸ್. ಅದು ಫಾಸ್ಟಿಂಗ್ ಅಂದರೆ ವೆರಿ ಗುಡ್ ಫಾರ್ ದ ಸೊಸೈಟಿ, ಹೆಲ್ತ್ಗೂ ಒಳ್ಳೆಯದು, ಸೊಸೈಟಿಗೂ ಒಳ್ಳೆಯದು. ಈ ಡಿಫ್ರೆನ್ಸ್ ಗೊತ್ತಾಗಿಬಿಟ್ರೆ ಇಲ್ಲಿ ಜಿತೇಂದ್ರಿಯ ಅನ್ನೋದು ಬೇರೆ, ಮೃತೇಂದ್ರಿಯ ಅನ್ನೋದು ಬೇರೆ. ಇಂದ್ರಿಯ ಕಳ್ಕೊಳ್ಳೋ ದೊಡ್ಡತನ ಅಲ್ಲ, ಇಂದ್ರಿಯಗಳನ್ನು ಗೆಲ್ಲಬೇಕು ನೀನು ಅಂತ ಹೇಳಿದಾಗ ಆಗ ಅರ್ಥ ಆಯ್ತು ಅಂತ ಆತನಿಗೆ ಸರಿ ಅಂತ ಹೇಳಿ ಆಗ ಭಗವಂತನ ವಿಚಾರ ತೆಗೊಂಡು ಕಷ್ಟ ಸರಿ ಹೋಗಿದೆ. ಇವತ್ತು ಟಿವಿ ನೋಡ್ತಿರ್ತೀರಿ, ಸುಮ್ಮನೆ ಒಳ್ಳೆ ಸ್ಕ್ರೀನ್ ಇರುತ್ತೆ, ಕರೆಂಟ್ ಹೋಗಿದೆ, ಆ ಕಡೆ ನೋಡ್ತಾ ಇರ್ತಾನೆ, ಹಾಗೆ ಎಲ್ಲೆಲ್ಲಿ ನೋಡ್ತಿರ್ತಾನೆ. ಕರೆಂಟ್ ಬಂದು ಮತ್ತೆ ಆ ಕಡೆ ನೋಡೋದು, ಆ ಕಡೆ ನೋಡೋದಿಲ್ಲ, ಬೇರೆ ಕಡೆ ಹೋಗೋದಿಲ್ಲ ಮನಸ್ಸು. ಬಿಕಾಸ್ ಈ ಸೀ ಹಿ ಸೀಂಗ್ ಸಮಥಿಂಗ್ ದೇ, ಅವಾಗ ಕಾನ್ಸಂಟ್ರೇಷನ್ ಬರುತ್ತೆ. ಅಲ್ಲಿ ಬ್ಲ್ಯಾಂಕ್ ಇದ್ದರೆ ನೋಡೋಕ್ಕೆ ಬರೋದಿಲ್ಲ. ನಮಗೆ ಕಣ್ಮುಚ್ಚಾಗಿ ಆಟಕ್ಕೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಅಲ್ಲಿ ಸಬ್ಸ್ಟಿಟ್ ಏನಿಲ್ಲ, ನಮಗೆ ತಪ್ಪೇ ಇಲ್ಲ, ಕಷ್ಟ ಕಣ್ತೆ ಇರಬೇಕು. ಜ್ಞಾನಿಗಳು ಹಾಗಲ್ಲ, ಅವ್ರು ದೇವ್ರ ವಿಷಯ ಕೇಳಿರ್ತಾರೆ, ಆದ್ದರಿಂದ ಕಣ್ಣು ಮುಚ್ಚಿದ್ರೆ ಆಮ ನೋಡ್ತಾ ಕೂತಿರ್ತಾರೆ. ಇಬ್ಬರು ಸಂಸ್ಥೆಗೆ ಡಿಸ್ಟರ್ಬೆನ್ಸ್ ಇದ್ದ ಇರುತ್ತೆ, ಅವರು ಟಿ ವಿ ಮುಂದೆ ನೋಡ್ಬೇಕಾದ್ರೆ ಆಟ ಹೋಗ್ಬಿಟ್ಟಾಗ ಹಾಗಾಗುತ್ತೆ. ಅವ್ರು ಸ್ಕೋರ್ ಒಳ್ಳೆ ಇರುತ್ತೆ, ಹೋಗ್ಬಿಟ್ರೆ ತುಂಬ ತುಂಬ ಇರುತ್ತೆ, ಕರೆಂಟ್ ಹೋಗ್ಬಿಡುತ್ತೆ, ಅಡ್ಡ ನಿಂತ್ಕೊಂಡು ಅಡ್ಡ ಹೊರಗೆ ಬಿಡ್ತಾರೆ, ಅಡ್ಡ ನಿಂತ್ಕೊಂಡು ಏನೋ ಕಾಣ್ತಾ ಇದೆ, ಏನಿಲ್ಲ ಇದ್ರೆ ಏನು ಅನ್ಸೋದಿಲ್ಲ, ಆ ಕಣ್ಣಕ್ಕೆ ಅಡ್ಡ ಬರೋದಲ್ಲ. ಈಗ ಅರ್ಥ ಮಾಡಿಕೊಂಡ್ರೆ ಬ್ಲ್ಯಾಂಕ್ ಸ್ಕ್ರೀನ್ ಬೇರೆ, ಅದು ಅರ್ಥ ಮಾಡೋ ಸ್ಕ್ರೀನ್ ಬೇರೆ. ಇವತ್ತು ನಮ್ಮ ಮೈಂಡ್ ಬ್ಲ್ಯಾಂಕ್ ಸ್ಕ್ರೀನ್ ಇದ್ದರೆ ಕಣ್ಣು ಮುಚ್ಚಲಕ್ಕಾಗೋದಿಲ್ಲ, ಅದು ಫುಲ್ ಸ್ಪಷ್ಟ. ಅದಕ್ಕೆ ಶಾಸ್ತ್ರವನ್ನು ಕೇಳಿ 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 ಅರ್ಥ ಮಾಡ್ಕೋತೇವೆ. ರಿಯಲೈಸೇಷನ್ ಮಾಡ್ಕೊಳ್ಳೋ ಕೊಂಚ ಜ್ಞಾನ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಂತೇವೆ ಅಂದರೆ ಒಟ್ಟೆನಾಗಾಯ್ತು. ಈಗ ಈ ಜಿತೇಂದ್ರಿಯನಾಗಬೇಕು ಅಂತ ಇದ್ದರೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ. ಜ್ಞಾನ ಸಂಪಾದನೆ ಮಾಡಿದವನಿಗೆ ಜಿತೇಂದ್ರಿಯತ್ವ ಬರುತ್ತೆ, ಬೇರೆಯವರಿಗೆ ಬರೋದಿಲ್ಲ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಓಡಾಡ್ತಾರೆ, ಅಯ್ಯೋ ಹೋಗೋದಿಲ್ಲ ಹೋಗೋದಿಲ್ಲ, ಅಲ್ಲಿ ಬಿಡುತ್ತೇವೆ ಏನೋ ಅಂತಾರೆ, ಪಾಪ ಬಿಡೋದಿಲ್ಲ. ಅದೇ ದೊಡ್ಡವನಾಗಿ ಪಿ ಎಚ್ ಡಿ ಮಾಡ್ತಿರ್ತಾನೆ, ಅವ್ನು ಮನೆಗೆ ಬರೋದಿಲ್ಲ, ಊಟಕ್ಕೆ ಬರೋದಿಲ್ಲ, ಅಲ್ಲಿ ಮಾಡ್ತಾ ಕೂತಿರ್ತಾನೆ. ಬಿಕಾಸ್ ಅಂಡರ್ಸ್ಟ್ಯಾಂಡ್, ಅದು ನಾಲೆಜ್ ಬಗ್ಗೆ ಅರ್ಥ ಆಗಿರೋದ್ರಿಂದ ಮನೆಗೊಳಗೆ ಇಷ್ಟ ಬರೋದಿಲ್ಲ. ಇದು ಸ್ಕೂಲ್ನ ಅರ್ಥಗಳು ಮನೆ ಬಿಟ್ಟವರಿಗೆ ಇಷ್ಟ ಬರೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಅದೇ ಜ್ಞಾನ ಜ್ಞಾನಿಗಳು ಕಣ್ಣು ಮುಚ್ಚೋದಕ್ಕೂ ನಾನು ಅಲ್ಲದೇ ಇರೋ ಕಣ್ಣು ಮುಚ್ಚೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಲ್ಲ ಅರ್ಥ, ಇದು ಬರೀ ಇಂದ್ರಿಯಗಳನ್ನ ಗೆಲ್ತೇನೆ ಅಂತ ಹೇಳಿ ಪ್ರಯತ್ನ ಪಟ್ಟರೆ ಎಂದೂ ಗೆಲ್ಲಕ್ಕಾಗೋದಿಲ್ಲ. ಇಂದ್ರಿಯಗಳನ್ನು ಕಳ್ಕೊಂಡು ಬಿಟ್ಟೆ ಎಂದೂ ಬ್ರಹ್ಮಜ್ಞಾನ ಬರೋ ಚಾನ್ಸೇ ಇರೋದಿಲ್ಲ. ಅದನ್ನು ಇಂದ್ರಿಯಗಳನ್ನ ಕಳ್ಕೊಳ್ಬಾರದು ಮತ್ತು ಎಲ್ಲದನ್ನು ಬಿಡಬಾರದು. ಅದಕ್ಕೆ ಸಾಧನ ಬ್ರಹ್ಮಜ್ಞಾನ. ಅದಕ್ಕೆ ಅಭ್ಯಾಸ ಏನಕ್ಕೆ ಕೌಂತೇಯ ವೈರಾಗ್ಯೇನಕ್ಕೆ ದೃಶ್ಯತೆ. ಅಲ್ಲಿಗೆ ಎಕ್ಸ್ಪ್ರೇಷನ್ ಅರ್ಜುನ ಕೇಳಿದ್ದ, ಚಂಚಲನ್ನಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಶ್ಚಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುರುಷ್ಟ. ಮನಸ್ಸು ಭಾರಿ ಚಂಚಲ, ಗೆಲ್ಲೋದು ಭಾರಿ ಕಷ್ಟ, ಗಾಳಿನ ಕೈ ಹಿಡ್ಕೊಳ್ಳೋಕೆ ಹೋದ್ರೆ ಹೇಗೋ ಹಾಗೆ ಅಂತ ಅರ್ಜುನ ಕೇಳಿದ್ದ. ಈ ಗಾಳಿ ಹಿಡ್ಕೊಂಡು ಸಿಗತಕ್ಕ ಸಿಗದೇ ಅದಕ್ಕೆ ವಾಯೋರಿವ ಸುರುಷ್ಟನಮ್ಮ ಅಂತ ಅರ್ಜುನ ಪ್ರಶ್ನೆ ಕೇಳಿದ್ದ. ಅದು ಭಗವಂತ ಉತ್ತರ ಕೊಡ್ತಾನೆ, ಹೌದು ಅರ್ಜುನ ಅದಿರೋದು ಹಾಗೆ, ಆದರೆ ಇಂಪಾಸಿಬಲ್ ಅಲ್ಲ, ಡಿಫಿಕಲ್ಟ್ ಬೇರೆ ಇಂಪಾಸಿಬಲ್ ಇದೆ. ಇಂಪಾಸಿಬಲ್ ಅಂದರೆ ಕೆನಾಟ್ ಬಿ ಅಚೀವ್, ಡಿಫಿಕಲ್ಟ್ ಅಂದರೆ ವಿತ್ ಡಿಫಿಕಲ್ಟಿ ಇಟ್ ಕ್ಯಾನ್ ಬಿ ಅಚೀವ್, ಪ್ರಾಪರ್ ಎಫರ್ಟ್ ಇಟ್ ಕ್ಯಾನ್ ಬಿ ಅಚೀವ್ ಅಂತ. ಅಭ್ಯಾಸ ಏನಿತ್ತು ಕೌಂತೇಯ ವೈರಾಗ್ಯೇಣಕ್ಕೆ ದೃಶ್ಯ. ಸರಿಯಾಗಿ ಅಭ್ಯಾಸ ಮಾಡಿ ವೈರಾಗ್ಯವನ್ನು ಹೊಂದಿ, ಅಭ್ಯಾಸ ಶಾಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸವನ್ನು ಸರಿಯಾಗಿ ಮಾಡಿದರೆ ಅವಾಗ ಇಂದ್ರಿಯಗ್ರಹ ಮಾಡಕ್ಕೆ ಬರುತ್ತೆ. ಇದು ಇಂಪಾರ್ಟೆಂಟ್. ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಫ್ರೀ ಲೈಫ್ ಅನ್ನೋ ಕಾನ್ಸೆಪ್ಟ್ ಅಂದ್ಬಿಡಿ ಜನಗಳಿಗೆ, ನಾವು ನಿಮಗಡೇ ಬೇಡ ಅಂತೇಳಿ. ಯಾಕೆ ಶಾಸ್ತ್ರ ವಿಷಯ ಗೊತ್ತಿಲ್ಲ ಆದ್ದರಿಂದ ಆ ಬಗ್ಗೆ ಅವರಿಗೆ ಎಚ್ಚರಣೆ ಬರ್ತಾ ಇದೆ. ಈ ಭಗವದ್ಗೀತೆಯ ಈ ಅನುಗೀತೆಯ ಈ ಅಂಶ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೆ. ಅಲ್ಲಿ ಕಥೆ ಇಲ್ಲದೆ ಜಿತೇಂದ್ರಿಯತ್ವ ಬರಬೇಕು ಅಂತ ಹೇಳಿದೆ. ಇಲ್ಲಿ ಕಥೆ ಹೇಳಿ ಜಿತೇಂದ್ರಿಯತ್ವ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಅದು ಅನುಗೀತ ಅಂತ ಹೇಳಿದ್ರು. ಅನು ಅಂದರೆ ಎಕ್ಸ್ಪ್ಲೈನ್ಡ್ ಗೀತೆ, ಗೀತಾ ಎಕ್ಸ್ಪ್ಲೈನ್ಡ್ ಅಂದರೆ ಅನುಗೀತ. ಅದು ಗೀತಾ, ಇದು ಗೀತೆಗೆ ವಿವರ. ಈ ಕಥೆ ಮೂಲಕ ಜಿತೇಂದ್ರಿಯತ್ವ ಹೇಳಿದ್ದರಿಂದ ನಮಗೆ ಎಣ್ಣೆ ಅಧ್ಯಾಯ ಭಗವದ್ಗೀತೆ ಪೂರ್ತಿ ಅರ್ಥ ಆಗಿದೆ. ಹಿತಪ್ರಜ್ಞಶ್ಚ ಕಾಭಾಷ ಸಮಾಧಿಸ್ಥಿತಿ ಕೇಶವ ಹಿತ ಹಿ ಕಿಂ ಪ್ರಭಾಷೇತ ಹಿಮಾಸೀತ ಭದೇತ ಕಿಂ. ಆ ಪ್ರಶ್ನೆ ಉತ್ತರ ಇದೆ. ಇನ್ನು ಮುಂದೆ ಇನ್ನೊಂದು ಭಾಗ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಿರ್ಮಮೋ ನಿರಹಂಕಾರ ಸಶಾಂತಿ ಭಯ. ಯಾವಾಗಲೂ ಮನುಷ್ಯ ಶಾಂತಿಯನ್ನು ಹೊಂದಬೇಕು ಅಂತಿದ್ರೆ ಎರಡು ಬಿಡಬೇಕು, ನಿರ್ಮಮಃ ನಿರಹಂಕಾರ. ಅಹಂಕಾರ ಬಿಡಬೇಕು, ಮಮಕಾರ ಬಿಡಬೇಕು. ಅಹಂಕಾರ ಅಂದರೆ ನಾನು ಮಾಡ್ತೇನೆ, ಇದು ಅಹಂಕಾರ. ನನ್ನದು ಇದು ಮಮಕಾರ. ನನ್ನದು ಅಂತ ಬಂದರೆ ಅದು ಮಮಕಾರ, ನಾನು ಅಂದರೆ ಬಂದರೆ ಅಹಂಕಾರ. ಯಾವನು ಅಹಂಕಾರವನ್ನು ಬಿಡ್ತಾನೆ, ಯಾವನು ಮಮಕಾರವನ್ನು ಬಿಡುತ್ತಾನೆ, ಅವನು ಪ್ರಶಾಂತಿ ಮಧಿಗಚ್ಚೇತಿ, ಸುಖವಾಗಿರ್ತಾನೆ ಅಂತ ಭಗವದ್ಗೀತೆ ಹೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ನಾವು ಶಾಂತಿ ಸಿಗಲಿಕ್ಕೆ ಏನೇನಾಗಬೇಕು ಅಂತ ಏನೇನೋ ಪ್ರಯತ್ನ ಪಡ್ತೇವೆ, ಇನ್ನೂ ದುಃಖ ಜಾಸ್ತಿ ಆಗಿಬಿಡುತ್ತೆ. ಶಾಂತಿ ಸಿಗೋದ್ರ ಬಂದು ಇನ್ನೂ ವಿಸರ್ಜನೆ ಜಾಸ್ತಿ ಆಗಿದೆ. ನಮಗೆ ನಮಗೆ ಈ ಶಾಂತಿ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲ ನಾವು. ಭಗವದ್ಗೀತೆ ಹೇಳುತ್ತೆ, ನಿರ್ಮಮಃ ನಿರಹಂಕಾರ. ಅಹಂಕಾರ ಬಿಡಿ, ಮಮಕಾರ ಬಿಡಿ, ಆವಾಗ ಶಾಂತಿ ಸಿಗುತ್ತೆ. ಬಹಳ ಸುಲಭ ಇದೆ. ಹೇಳಿದ್ದೆ ಹಿಂದೆ ಎಲ್ಲ ಮೊಗೊಂಡು ತರುತ್ತೆ, ಕಾಲಿಗೆ ಹೇಳಕ್ ಹೋಗ್ತಾರೆ ಮಗುಗಳಕ್ಕೆ, ನಿಮ್ಮ ಮಗು ಅಲ್ಲ ಬೇರೆಯವ್ರ ಮಗು ಸುಮ್ಮನೆ ಅದಕ್ಕೆ ಅಂತಗೊಳ್ಬೇಡಿ ಅಂತ ಹೇಳಿ. ನಮ್ಮ ಮಗು ಅಂದರೆ ಹೇಗೆ ನಾವು ಓಡ್ತೇವೋ, ಇನ್ನೊಬ್ಬರ ಮಗು ಅಂದರೆ ಆ ರೀತಿ ಓಡೋದಿಲ್ಲ. ನಮ್ಮ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದಕ್ಕೆ ಮಮಕಾರ ಅಂತ ಹೇಳಿ. ನಮ್ಮ ಅಂಬೋದು ಮಮಕಾರ, ಅಟ್ಯಾಚ್ಮೆಂಟ್ ಅಂತ ಅರ್ಥ. ಅಟ್ಯಾಚ್ಮೆಂಟ್ ಬಿಡಬೇಕು. ಅಹಂಕಾರ ಈಗೋ ಬಿಡಬೇಕು. ಈಗೋ ಅಂದರೆ ಅಹಂಕಾರ, ಅಟ್ಯಾಚ್ಮೆಂಟ್ ಅಂದರೆ ಮಮಕಾರ. ಯಾವನಿಗೆ ಈಗೋ ಇಲ್ಲ, ಯಾವನಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಅವನಿಗೆ ಸುಖವಾಗಿರ್ತಾನೆ, ಯೋಚನೆ ಇಲ್ಲ. ಇದು ಭಗವದ್ಗೀತೆ ಕೊಟ್ಟ ಸಂದೇಶ. ಹಾಗಿದ್ದರೆ ನಿರ್ಮಮತ್ವ ಹೇಗೆ ಡೆವಲಪ್ ಮಾಡ್ಕೋಬೇಕು ಅಂತ ಮುಂದಿನ ಪ್ರಶ್ನೆ. ನಿರ್ಮಮತ್ವ ಅಂದರೆ ಅಟ್ಯಾಚ್ಮೆಂಟ್ ಬಿಡಬೇಕು. ಸಾಧ್ಯ. ಒಳ್ಳೆ ಕಥೆ ಹೇಳ್ತಾರೆ ಅವ್ರನ್ನ ಕತೆ, ಬಹಳ ಒಳ್ಳೆ ಕಥೆ ಹೇಳ್ತಾರೆ. ಜನಕರಾಜ ರಾಜ್ಯ ಅಂತ ಇರ್ತಾನೆ. ಒಬ್ಬ ಬ್ರಾಹ್ಮಣ ಪುರೋಹಿತವನ್ನು ಹೊಸ ಸೇರ್ಕೊಂಡ್ಬಿಡ್ತಾನೆ. ಬ್ರಾಹ್ಮಣ ಆಗಿನ ಪುರೋಹಿತರು ಅಂದರೆ ಮಂತ್ರಿಗಳ ಪುರೋಹಿತರು ಅಂತಲ್ಲ, ಟೋಟಲ್ ಗೈಡ್ ಮಾಡ್ತಕ್ಕಂಥವ್ರು, ನಿಜವಾದ ಗುರುಗಳು. ಇಟ್ಕೋತಾರೆ ಅನೇಕ ಗುರುಗಳು, ಅವರು ಒಬ್ಬರಾಗಿರ್ತಾರೆ. ಬಹಳಷ್ಟು ಜನಕರಾಜರ ಉಪಯೋಗ ಆಗುತ್ತೆ ಅವರಿಗೆ, ತುಂಬ ಸಂತೋಷ ಪಡ್ತಾರೆ. ಅನೇಕ ದಿವಸಗಳಾಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ಅವ್ರ ಮೇಲೆ ಕೋಪ ಬರುತ್ತೆ. ಯಾವುದೋ ಒಂದು ಕಾರಣಕ್ಕೆ ಅವ್ರ ಮೇಲೆ ಕೋಪ ಬಂದುಬಿಟ್ಟು ತುಂಬ ಬೇಸರ ಇದ್ದ ಚಿತ್ತ ಬಂದ್ಬಿಡುತ್ತೆ. ಅಚ್ಚಾಗೆ ಹೊರಟೋಗ್ಬಿಡಿ, ಹೊರಟೋಗ್ಬಿಡಿ, ಎಲ್ಲಿ ಹೋಗಿ, ನಾನು ದೇಶ ಬಿಟ್ಟು ಹೊರಟೋಗ್ಬಿಡಿ. ಗಡಿ ಕಾಲ್ ಮಾಡ್ತಾರಂತ ಕ್ಲಾಸ್, ಅಟೌಟ್ ಆಫ್ ದಿ ಕ್ಲಾಸ್ ಇರ್ತಾರಲ್ಲ, ಅಟೌಟ್ ಆಫ್ ಮೈ ಕಿಂಗ್ಡಮ್, ಕಿಂಗ್ಡಮ್ ಅಂತ ಹೇಳಿದಾಗ ಹೊರಟೋಗ್ಬಿಡಿ, ದೇಶ ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ ತಕ್ಷಣ ನಾನು ಆಗಿದ್ದೀನಿ. ಹೇಳಿದ ನಾನು ಹೋಗ್ತೇನೆ, ನಾನು ಹೇಳಿದ ಇರೋದಕ್ಕೆ ಅವಶ್ಯಕ್ಕೆ ಹೊರಟೋಗ್ಬಿಡ್ತೇನೆ. ಆದರೆ ನನಗೊಂದು ಉತ್ತರ ಬೇಕು. ಏನು ಅಂದರೆ, ನಿನ್ನ ದೇಶದ ಲಿಮಿಟ್ ಎಲ್ಲಿವರೆಗಿದೆ, ಬಾಂಡ್ರಿ ಎಲ್ಲಿವರೆಗಿದೆ, ದೇಶ ಎಲ್ಲಿವರೆಗಿದೆ ಅಂತ ಹೊರಟ್ಬಿಡ್ತೇನೆ ಅಂತ ಹೇಳಿ. ನಿನ್ನ ದೇಶ ನಾನು ಡಿಫೈನ್ ಮಾಡಬೇಕು, ಮುಂದೆ ಹೊರಟೋಗ್ತೇನೆ ಅಂತ ಹೇಳಿದ ತಕ್ಷಣ ಅದನ್ನು ಕಂಡುಬಿಟ್ಕೊಂಡು ಸ್ವಲ್ಪ ಆದ್ಮೇಲೆ ಹೇಳ್ತಾ ಆಚಾರ ಹೋಗ್ಬಿಡಿ, ಇಲ್ಲೇ ಇದ್ಬಿಡಿ. ಮೊದಲು ಹೋಗಿ ಅಂತ ಹೇಳಿದ, ಇಲ್ಲೇ ಇದ್ಬಿಡಿ ಅಂತ ಹೇಳಿ. ನನಗೆ ಯಾತಕ್ಕೆ ನಾವು ಹೋಗಿ ತಯಾರಾಗಿದ್ದೇನೆ ಅಂತ ಕೇಳ್ತಾರೆ. ನೀವು ತಯಾರಾಗಿದ್ದೀರಿ, ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಹೊರಟೋಯ್ತು ಅಂತ ಹೇಳ್ತಾರೆ. ಈಗ ಉತ್ತರ ಸಿಕ್ತೇನೆ ನಿಮಗೆ. ನಾನು ದೇಶ ಎಲ್ಲಿವರೆಗೂ ಅಂತ ಕೇಳಿದಿರಲ್ಲ, ಯೋಚನೆ ಮಾಡಿದೆ, ಈ ಜನೇನೇ ನಂದಲ್ಲ, ದೇಶ ಎಲ್ಲಿವರೆಗಿರುತ್ತೆ ಅಂತ ಅರ್ಥ ಆಯ್ತು ನನಗೆ. ಜನೇನೇ ಎಲ್ಲಿವರೆಗಿರುತ್ತೆ ನನಗೆ ಗೊತ್ತಿಲ್ಲ, ದೇಶ ಎಲ್ಲಿವರೆಗಿರುತ್ತೆ. ಆದ್ದರಿಂದ ನಾನು ಸೇರಿದ್ದಲ್ಲ ಇದು, ಆದ್ದರಿಂದ ಇಲ್ಲೇ ಇದ್ದೀನಿ. ಅದು ಭಗವದ್ಗೀತೆಯ ಸಂದೇಶ. ಈಶಾವ ಅಷ್ಟೇ ವಿಧಮ ಸರ್ವ. ನಮ್ಮ ಒಂದು ಕಾನ್ಸೆಪ್ಟ್ ಅರ್ಥನೇ ಇಲ್ಲ. ಏನೇ ನಂಬುದಲ್ಲ ಅಂದರೆ ಮನೇನೇ ನಂಬಲ್ಲ, ರೂಮ್ ನಮ್ದು ಹೇಗಾಗುತ್ತೆ? ರೂಮೇ ನಂಬ, ಮನೆಯೇ ನಂಬಲ್ಲ ಅಂದಮೇಲೆ ಮನೆ ರೂಮ್ ಅಂದ್ರೆ ಮನೆಯ ಒಂದು ಪಾರ್ಟ್ ಅದು, ಅದು ನಮ್ದಲ್ಲ ಅಂದ್ರೆ ಗ್ಯಾರಂಟಿ. ದೇಹನೇ ನಂಬುದಲ್ಲ, ದೇಹದ ಬಗ್ಗೆ ಮಮಕಾರ ಇಲ್ಲ ಅಂದಮೇಲೆ ಇದು ದೇಹ ಇದುವರೆಗೆ ಇರುತ್ತೆ. ನನಗೆ ಅರ್ಥ ಆಯ್ತು ಅಂತ ಹೇಳಿ. ಇದು ಇಂಪಾರ್ಟೆಂಟ್. ಜನಕರಾಜರ ಉಲ್ಲೇಖ ಬರಲಿಕ್ಕೆ ಕಾರಣ ಅರ್ಥ ಮಾಡ್ಕೋ, ಸರಿಯಾಗಿ ಭಗವದ್ಗೀತೆ ಓದೋರಿಗೆ ಅರ್ಥ ಆಗುತ್ತೆ. ಅಲ್ಲಿಗೆ ರೆಫರೆನ್ಸ್ ಬಂದಿದೆ, ಕರ್ಮಣಯೋಗಿ ಸಂಸ್ಥೆ ಆಸ್ತಿಕಾ ಜನಕಾದಯ ಅಂತ ಅಂದಿದ್ದು. ಜನಕಾದಿಗಳು ಸ್ವಕರ್ಮಾಚರಣೆ ಮಾಡ್ತಾನೆ ಸಿದ್ಧಿ ಪಡೆದವರು ಕಂಡು ಬಂದಿದ್ದು. ಅದು ಹೇಗೆ ಅಂತ ಎಕ್ಸ್ಪ್ಲನೇಷನ್ ಇಲ್ಲಿದೆ, ಅಲ್ಲಿ ಎಕ್ಸ್ಪ್ಲನೇಷನ್ ಬಂದಿಲ್ಲ, ಇಲ್ಲಿ ಎಕ್ಸ್ಪ್ಲನೇಷನ್ ಬಂದಿದೆ. ಅದಕ್ಕೆ ಅನುಗೀತ ಅನ್ನೋದು ಕರೆಕ್ಟ್. ಅದು ಗೀತ, ಇದು ಅನುಗೀತ. ಗೀತೆಯಲ್ಲಿ ಜನಕರಾಜನ ಹೆಸರು ಬಂದು ಅವನಂತ ಇರಬೇಕು ಅಂತ ಹೇಳಿದರೆ ಅವನು ಹೇಗಿದ್ದ ಅನ್ನೋದು ವರ್ಣನೆ ಮಾಡ್ತಾ ಇದ್ದ. ಆತ ಮಮಕಾರ ಬಿಟ್ಟು ಬದುಕಿದ, ಮಮಕಾರವನ್ನು ಬಿಟ್ಟು ಬದುಕಿದ ಸುಖವಾಗಿದೆ. ಈ ರೀತಿ ಯೋಚನೆ ಮಾಡಲಿಕ್ಕೆ ಹೋದರೆ ನಮ್ಮ ಮಮಕಾರ ಹೋಗ್ಬಿಡುತ್ತೆ. ನೆಚ್ಚರಿದು ತಾನು ಯೋಚನೆ ಮಾಡ್ತಾ ಇದ್ದೆ ನಾವು. ಮತ್ತು ಬಟ್ ನಮ್ಮದು ಅನ್ನೋದು ಒಳ್ಳೆ ದೊಡ್ಡ ಗಲಾಟೆ ಅದು ನಮ್ಮದು ಅಂತ ಹೇಳ್ತಾ ಇರ್ತಾನೆ. ಈ ಮಗುವಿಗೆ ಚಾಕ್ಲೇಟ್ ತಂದು ಕೊಡ್ತಾನೆ ಪಾಪ ತಾತ, ಆ ಚೆನ್ನ ಕೊಟ್ಟಿರ್ತಾನೆ. ಮಕ್ಕಳು ಜಗಾಡ್ತಿರ್ತಾನೆ ನಂದು ನಂದು ಅಂತ ಹೇಳಿ ಪಾಪ ತಂದು ಕೊಡ್ತಾನೆ. ಇವನು ಚಾಕ್ಲೆ ಗುರ್ತೇನು ಮಾಡಿರ್ತಾರೆ, ಹೇಳಿ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆ ಟೀ ಚಾಕ್ ನನಗೆ ಒಂದು ಕೊಡೋ ಅಂತ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ನೀನು ನರೀತಾರ ಅವರು ಕೊಟ್ಟೇ ಅವನು ನಾನು ಮಾಡ್ತಿರ್ತಾನೆ, ಉತ್ತಮ ನಿನಗೆ ನಾನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದು ನಮ್ಮ ಸರ್ಕಾರ ಇದು ಕೊಟ್ಟಿದ್ದ ದೇವರು ದೇವರೇ ಕೈ ಕೊಟ್ಬಿಡ್ತಾರೆ ಮನುಷ್ಯನ ಹೇಗೆ ಕೊಡೋಕೆ ಸಾಧ್ಯ ಇದೆ. ಚಿಕ್ಕ ಮಕ್ಕಳಿಂದ ಮೆಂಟಾಲಿಟಿ ಇದೆಯಲ್ಲ, ಚಿಕ್ಕ ಮಕ್ಕಳ ಮೆಂಟಾಲಿಟಿ ಅಂದರೆ ಇನ್ಮೆಚ್ಯೂರ್ ಮೆಂಟಾಲಿಟಿ ಅಂದರು. ಇನ್ಮೆಚ್ಯೂರಿಟಿ ಇದ್ದರೆ ನಮ್ಮದು ಒಂದು ಸಮಯ ಬರೋದು. ಮೆಚ್ಯೂರಿಟಿ ಇದ್ರೆ ಏನು ಮಾಡ್ತಾರೆ, ಎಲ್ಲ ನಿಮ್ದೆ ನಂದೇನು ಕೊಡೋ ಉತ್ಸವ ಅಂತ ಹೇಳಿದ್ರು. ಮೂರೈದು ಎಲ್ಲ ನಿನ್ನದೇ ಅನ್ನೋ ಭಾವನೆ ಬಂದರೆ ಅದು ಭಗವದ್ಗೀತೆ ಓದಿದ್ದು ಸಾಧ್ಯ. ಜಗತ್ತಿನಲ್ಲಿ ನಮ್ಮದು ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಇರಲ್ಲ ಸರ್, ದೇವರಿಗೊಂದೇ ನಮ್ಮದು ಅಂತಿರೋ ಕಾನ್ಸೆಪ್ಟ್ ಇಲ್ಲ ಯಾರಿಗೂ ಇಲ್ಲ. ಇಷ್ಟು ವಂಡರ್ಫುಲ್ ಫಿಲಾಸಫಿ. ಅದು ಜನಕರಾಗಿ ದೃಷ್ಟಾಂತದಿಂದ ಕೊಟ್ಟಾಗ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಎಲ್ಲ ಮಮಕಾರವಿದೆ ಮಮಕಾರಗಳಿಂದ ಅರ್ಥ ಆಗೋದಿಲ್ಲ. ಜನಕರಾಜ ಯೋಚನೆ ಮಾಡಿದ, ದೇವೇ ನನಗಲ್ದೇ ಆದಾಗ ಈ ದೇಶ ನನ್ನ ಹೇಗಾಗುತ್ತೆ, ನಾನು ಸುಮ್ಮನೆ ಅಹಂಕಾರ ಪಟ್ಟೆ ತಪ್ಪು ಮಾಡಿದೆ ಅಂತ ಹೇಳಿ ವ್ಯಥೆಪಟ್ಟು ನೌಕಾರ ಬಿಟ್ಟುಬಿಟ್ಟ. ಆಚಾರ್ಯ ಹೋಗಬೇಡಿ ಅಂತ ಹೇಳಿದ, ಕಷ್ಟ ಈರ ಹೋಗ್ತೇನೆ ಅಂತ ಹೇಳಿದರು. ನೋಡಿ ತಾನು ರೂಪ ತೋರಿಸಿದ್ರೆ ಯಮದೇವರು ಬಂದಿದ್ದರು, ಆತ ರೂಪದಲ್ಲಿ ಆತನ ಮಮಕಾರ ತೆಗೆದುಕೊಂಡು ಬಂದಿದ್ದರಂತೆ. ಅವನು ರೂಪ ತೋರಿಸಿ ಮಾಯ ಹೋಗಿತ್ತು ಅಂದರೆ ಕಥೆ ಮೂಲಕವಾಗಿ ದುಷ್ಟಾಂತವನ್ನು ತಿಳಿಸಿದ್ದರಿಂದ ಮಮಕಾರ ಮಮಕಾರ ಅಂದ್ರೆ ಏನು ಅಂತೂ ಅರ್ಥ ಆಯಿತು. ಮಮಕಾರ ಹೇಗೆ ಬಿಡಬೇಕು ಅಂತೂ ಅರ್ಥ ಆಯಿತು. ನಮ್ಮದಲ್ಲದನ್ನು ನಮ್ಮದು ಅಂತ ತಿಳ್ಕೊಳ್ಳೋದೇ ಮಮತ್ಯಾಗ. ನಮ್ಮದಲ್ಲದನ್ನು ನಮ್ಮದು ಅಂತ ತಿಳ್ಕೊಂಡ್ಬಿಡ್ತೇವಲ್ಲ ಅದನ್ನು ಮಮಕಾರ ಅಂತ ಕರೀತೀವಿ. ನಾವು ಯೋಚನೆ ಮಾಡ್ತಾ ಹೋದಂತೆ ಈಗ ಯಾವುದು ನಮ್ಮದಲ್ಲ ಅಂತ ಗೊತ್ತಾಗಿಬಿಟ್ರೆ ಅದು ಮಮಕಾರದ ಯೋಚನೆ ಮಾಡೋ ಪ್ರಸಂಗನೇ ಇದೆ. ಇನ್ನು ಎಲ್ಲ ದೇವರು ಮಾಡ್ತಾನೆ ಅಂತ ಗೊತ್ತಾಗಿಬಿಟ್ರೆ ನಾನು ಮಾಡ್ತೇನೆ ಎಂಬ ಕಾನ್ಸೆಪ್ಟೇ ಇದೆ. ಬ್ಯಾಂಕ್ ನೌಕರ ಕ್ಯಾಶಿಯರ್ 1,00,000 ಕೊಟ್ಟರು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಯಾಕೆ ಕೊಟ್ಟೆ, ಅರೆಸ್ಟ್ ಮಾಡೋದಿಲ್ಲ ಅವನು. ನನಗೆ ಸೈನ್ ಹಾಕಿದ್ರು ಕೊಡ್ತೇನೆ, ಅದೇನು ಕೆಲಸ ಇಲ್ಲ. ಅವರು ನಾನು ಕೊಟ್ಟಿಲ್ಲ, 1,00,000 ಕೊಟ್ಟರು ಅದನ್ನೇನು ಮಾಡಾಗಿಲ್ಲ. ತನ್ನ ಮಕ್ಕಳು ಬಂದ್ರೆ 10,00,000 ಕೊಟ್ಟರೆ ಅರೆಸ್ಟ್ ಮಾಡಿ ಕೊಟ್ಟಿದ್ದು 10,00,000 ಅಸೆನ್ಸದು 1,00,000 ಕೊಟ್ಟ ಅಸೆನ್ಸಲ್ಲ. 1,00,000 ಕೊಟ್ಟ ಅಕೌಂಟ್ ಇದ್ದು ಒಂದು ಚೆಕ್ ಕೊಟ್ಟ ಕೊಟ್ಟ, ನೋ ಪ್ರಾಬ್ಲಮ್. ಅಕೌಂಟ್ ಇಲ್ಲ 10,00,000 ಕೊಟ್ಟ ಹಿಡ್ಕೊಂಡು ಅದು ಬ್ಯಾಂಕ್ನಲ್ಲಿ ಹಣದ ರಾಶಿ ಮುಂದೆ ಕೂತಿರ್ತಾನೆ. ನನ್ನ ಹಣ ಅಲ್ಲ ನಂದು ಅಂತ ಎಚ್ಚರಿಕೆ ಇದೆ. ಹಣ ನಂದಲ್ಲ, ನಾನು ಕೊಡೋನಲ್ಲ. ಹಣ ಸಿಕ್ಕೊಂಡಿದ್ದ ಲಕ್ಷಾಂತರ ಬ್ಯಾಂಕಲ್ಲಿ ಆದರೆ ನಾನು 1,00,000 ಕೊಡ್ತೇನೆ ಸಾಲ ಬೇಕಾಗಿದೆ. ಅದಕ್ಕೆ ನಂದಲ್ಲ ಅದು, ಅಲ್ಲಿದೇ ನಂದಲ್ಲ ಅಷ್ಟೇನೆ ಈ ಭಾವನೆ. ಯಾಕೆಂದ್ರೆ ಹಣದ ಮುಂದೆ ಕೂತಾಗ ನನ್ನಲ್ಲ ಅಂತ ಕೂತಿರ್ತಾನೋ. ನಮ್ಮ ಜೀವನದಲ್ಲಿ ಇದು ನಮ್ಮದಲ್ಲ ಅಂತ ಬದುಕಿದ್ರೆ ಎಂದು ನಮಗೆ ಕಮಿಟ್ಮೆಂಟ್ ಇಲ್ಲದೇ ಇಲ್ಲ, ಫ್ರೀಯಾಗಿ ಬದುಕಬಹುದು. ಎಷ್ಟು ಒಳ್ಳೆಯ ದುಷ್ಟ ಅಂತ ನಮಗೆ ಟೆನ್ಷನ್ ಇನ್ವೇಟ ಹೊರಟೋಗ್ಬಿಡುತ್ತೆ ಆ ಕ್ಷಣಕ್ಕೆ. ಇದು ಭಗವದ್ಗೀತೆಯ ಇಂಪ್ಯಾಕ್ಟ್. ಅದು ವಿವರಣೆ ಮಾಡುವುದು ಇಲ್ಲಿಯ ವೈಶಿಷ್ಟ್ಯ. ಅದೇ ರೀತಿಯಲ್ಲಿ ಕೃಷ್ಣವೀರಾರ್ಜುನ ಬಹಳ ದೊಡ್ಡ ಹೆಸರು ಮಾಡಿದ ರಾಜ. ಆಗಿನ ಕಾಲಕ್ಕೆ ಎಷ್ಟು ಪ್ರಸಿದ್ಧಿ ಇತ್ತು ಕೃಷ್ಣವೀರಾರ್ಜುನಿಗೆ ಅಂದರೆ ಅವನ ರಾಜ್ಯದಲ್ಲಿ ಕಳ್ತನ ಬಿಡುತನ ಮೊದಲಾದ ಯಾವುದೂ ಇರಲಿಲ್ಲ. ಅಂತ ಒಳ್ಳೆಯ ರಾಜ ಅವನು. ಮನುಷ್ಯರು ಸಹ ಕಾರ್ತವೀರಾಜನ ಹೆಸರಿಗಿದ್ರೆ ಕಡದಲ್ಲಿ ಮತ್ತೆ ಇಮೇಜ್ನ ಸಿಗುತ್ತೆ ಅಂತ ಪ್ರಸಿದ್ಧಿ. ಅಷ್ಟರ ಮಟ್ಟಿಗೆ ಅವನು ಸಿದ್ಧ ಪುರುಷ. ಅಂತ ರಾಜ ಒಂದು ಸಮುದ್ರ ತೀರದಲ್ಲಿ ಹೋಗ್ತಾ ಇದ್ದ. ಅವರಿಗೆ ಸಾವಿರ ಕೈಗಳು, ಸಾವಿರ ಕೈಗಳು, ಒಂದಷ್ಟು ಬಾಣ ಬಿಟ್ಟರೆ ಎಡಗೈ 500 ಎಡಗೈಯಲ್ಲಿ ಬೆಲ್ಲುಗಳು, 500 ಒಂದೊಂದು ಬಾಣ ಇಟ್ಟರು ಕೂಡ ಸಿಕ್ಸ್ಟರ್ ಅಲ್ಲ 500 ಹೋಯ್ತಾ ಇದ್ದ ಒಂದಷ್ಟು. ಅವನಿಗೆ ಕ್ರಿಕೆಟ್ ಬ್ಯಾಟ್ ಕಳಿಸಿದ್ರೆ 2-3 ಕಟ್ಟೆ ಬಿಟ್ಟಿದ್ದ ಅಷ್ಟು. ಅಂತಹ ಕೈಗಳು ಸಮುದ್ರ ತೀರದಲ್ಲಿ ಹೋಗ್ತಾ ಇದ್ದ. ಅವನಿಗೆ ಒಂದು ಯುದ್ಧ ಬಾಣ ಚಟ, ಯಾಕೆ ನನ್ನ ಸಮಾನ ಯಾರೂ ಇಲ್ಲ ಅಂತ ಅವ್ರದ್ದು ಅಹಂಕಾರ. ಅದಕ್ಕೇನು ಮಾಡಿದ, ಸಮುದ್ರನಾದ ಇದ್ದಕ್ಕರನ್ನು ಜನ ಯುದ್ಧ ಮಾಡ ಮಾನ್ಯತೆ ಇದ್ದಾರೆ. ಸಮುದ್ರ ಎಂಥ ಒಂದು ಚಟ ಬಿಟ್ಕೊಂಡ್ಬಿಟ್ಟಿದ್ದ. ಸಮುದ್ರ ಗಾಬರಿ ಆಯಿತು, ತಗೊಂಡು ಬಾಣಗಳಿಗೆ ಶುರು ಮಾಡೇ ಬಿಟ್ಟ. ಒಂದಾಗ ಸರ ಸರದ ಬಾಣ ಹೊಡಿತಾ ಇದ್ದಾರೆ. ಸಮುದ್ರ ಎದ್ದು ಬಂದಂತೆ, ರಾಜ ಏನು ಮಾಡ್ತಾ ಇದ್ದೀನಿ ನೀನೀಗ, ನನ್ನ ಹಾಗೆಲ್ಲ ಹೊಲಿಸ್ಕೊಳ್ಳೋಕೆ ಹೋಗೋಣ, ನನಗೆ ನೋವಾಗುತ್ತೆ, ಹೆಚ್ಚಾಗಿ ನನ್ನ ಎಷ್ಟು ಪ್ರಾಣಿಗಳಿಗೆ ಅವೆಲ್ಲ ಸತ್ತ ಹೋಗುತ್ತೆ ಹೊಡೆದ್ರೆ ಅಂತ ಹೇಳಿದ್ದೆ. ಹೊಲಿಟ್ಟು ಮಾಡಿದಾಗಕ್ಕಾಗಿ ಎಷ್ಟು ಕೂಡ ಈ ರೀತಿ ಬಾಣ ಹೊಡೆದ ಜಟಿನಾಗುತ್ತೆ, ಜನಸರೆಲ್ಲ ಸತ್ತೋಗ್ಬಿಡುತ್ತೆ, ಹಾಗೆಲ್ಲ ಮಾಡಬೇಡ, ಯಾಕೆ ಕೊಡಿತಿ ಅಂತ ಕೇಳ್ತಾನೆ. ನಮ್ದು ಯುದ್ಧ ಮಾಡೋಕ್ಕೆ ಯಾರೂ ಇಲ್ಲ, ಅದು ಯುದ್ಧ ಮಾಡೋಕ್ಕೆ ಬಾ ಅಂತ ಕರೆದಂತೆ. ರಾಜ ನಿನ್ನ ಯುದ್ಧ ಮಾಡೋ ಶಕ್ತಿ ನಂದಲ್ಲ, ಆದರೆ ನೀನು ಅಹಂಕಾರ ಪಡ್ಲಕ್ಕೆ ಹೋಗಬೇಡ, ಒಬ್ಬನ ಪ್ರೋಗು ನಿನ್ನ ಬುದ್ಧಿ ಬರುತ್ತೆ ಅಂತ ಹೇಳ್ತಾನೆ. ಯಾರು ಅಂತ ಕೇಳ್ತಾನೆ, ಪರಿಸರ ಅವರ ಪ್ರೋಗು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಪರಿಸರ ಅವರ ಪ್ರೋಗು ಅವ ನಿಮಗೆ ಗೊತ್ತಾಗಿ ತಕ್ಷಣ ಹೋಗ್ತಾನೆ. ಪರಿಸರ ಅವರಿಗೆ ಗಲಾಟೆ ಹಾಕೊಂಡ್ಬಿಡ್ತಾನೆ, ಯುದ್ಧ ನಡೆಯುತ್ತೆ. ಇವನು ಅಹಂಕಾರ, ನಾನು ಒಂದಷ್ಟು 500 ಬಾಣ ಹೊಡಿಬಲ್ಲೆ ಮಿನಿಮಮ್, ನಮ್ಗೆ ಯಾರು ಬಿಟ್ಟು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದ. ಪರಿಸರಾಮ ದೇವರು ಬರೀ ಒಂದೇ ಕೈ, ಎರಡು ಕೈ ಇಟ್ಕೊಂಡಿದ್ದಾರೆ, ಒಂದು ಕೈ ಕೊಡದೆ ತಗೊಂಡಿದ್ದಾರೆ. ಅವನು 5,000 ಕೈಗಳನ್ನು ಕತ್ತರಿಸಿ ಹಾಕ್ತಾರೆ, ಆ ತಲೆಯನ್ನು ಕತ್ತರಿಸಿ ಹಾಕಿದ್ದೆ. ಅಹಂಕಾರ ಹಾಳು ಮಾಡ್ತಾವ ನಾನು. ಒಳ್ಳೆಯ ರಾಜ, ಹೆಸರುವಾಸಿಯಾಗಿದ್ದ, ಪುಣ್ಯಾತ್ಮನಾಗಿದ್ದ ಅಂಥವನು ಅಹಂಕಾರಕ್ಕೆ ಒಳಗಾಗಿದ್ದಕ್ಕೆ ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಟ. ನಾನು ಲಿಮಿಟ್ ಅರ್ಥ ಮಾಡಿಕೊಂಡು ಬಿಡಿಸಿದ್ದಿದ್ರೆ ಎಷ್ಟು ಒಳ್ಳೆಯ ಕೆಲಸ ಮಾಡಬಹುದಾಗಿತ್ತು. ಅದಕ್ಕೆ ಅಹಂಕಾರ ಬಿಡಬೇಕು ಅಂತ ಅಲ್ಲಿ ಹೇಳಿ ಕನಕರಾಜನ ಕಥೆಯಲ್ಲಿ ಮಮಕಾರ ಬಿಡೋದನ್ನು ಹೇಳ್ಕೊಂಡು, ಕಾರ್ತವೀರಾಜನ ಕಥೆಯೊಳಗೆ ಅಹಂಕಾರ ಬಿಡೋದನ್ನು ಹೇಳ್ಕೊಂಡು. ಇದು ಅದು ಎಕ್ಸಾಂಪಲ್, ಒಂದು ವಿವರಣೆ, ಮತ್ತೊಂದು ವಿವರಣೆ, ಮತ್ತೊಂದು ಪ್ರಸಂಗ ಬಂತು. ಒಂದು ಸಲ ಒಬ್ಬ ಯಾವುದೋ ಒಬ್ಬ ಮುನಿ ಯಜ್ಞ ಮಾಡ್ತಾ ಕೂತಿದ್ರು, ಯಜ್ಞ ಮಾಡ್ತಾ ಕೂತಿದ್ರು. ಅಲ್ಲಿ ಒಬ್ಬ ಸನ್ಯಾಸಿ ಬಂದ, ಹೌದ, ಅಲ್ಲಿ ಸಿಟ್ಟಿಬದ್ದ ಸನ್ಯಾಸಿ, ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದ. ಏನು ಮಾಡ್ತಿದ್ದೆ ನೀವೆಲ್ಲ, ಪ್ರಾಣಿ ಬಲಿ ಕೊಡ್ತೀರಲ್ಲ ಹಿಂದಿನ ಕಾಲದ ಅಶ್ವಮೇಧಾದಿ ಯಜ್ಞದಲ್ಲಿ ಆ ಕುದುರೆನೇ ಬಲಿ ಕೊಡ್ತಾ ಇದ್ದ, ಅಂತ ಒಂದು ವ್ಯವಸ್ಥೆ ಇತ್ತು. ಅದನ್ನು ಯಾಗ ಮಾಡ್ತಿದ್ದ ಮುನಿ ಸಿಟ್ಟು ಬಂತು, ಏನು ಎಂಥ ಕೆಲಸ ಮಾಡ್ತಿದ್ದೀರಲ್ಲ ನೀವು, ಪ್ರಾಣಿಹತ್ಯೆ ಮಾಡೋ ತಪ್ಪಲ್ಲ, ಅಹಿಂಸೆ ದೊಡ್ಡದಲ್ಲ ಅಂತ ಹೇಳಿ ಅವ್ರು ಹೇಳಿದ. ಹಿಂಸೆ ಮಾಡ್ತಾ ಇಲ್ಲ ಅಂತ, ಹಿಂಸೆ ಮಾಡ್ತಾ ಇಲ್ಲ, ಕೊಲ್ತಾ ಇದ್ದೀರಿ, ಇಲ್ಲ ಕೊಲ್ತಾ ಇಲ್ಲ, ನಿಮಗೆ ಅರ್ಥ ಇಲ್ಲ ಅಂತ ಹೇಳಿದ. ಕೊಲ್ದೇ ಮಾತ್ರಕ್ಕೆ ಹಿಂಸೆ ತಿಳ್ಕೊಳ್ಳೋ ಕಾರಣ ಇಲ್ಲ, ಕೊಲ್ದೇ ಮಾತ್ರಕ್ಕೆ ಹಿಂಸೆ ತಿಳ್ಕೊಳ್ಳೋ ಕಾರಣ ಇಲ್ಲ ಅಂತ ಹೇಳಿ ಹೇಳ್ತಾನೆ. ನಾವಿಲ್ಲಿ ಹಿಂಸೆ ಮಾಡ್ತಿರೋದು ಒಂದು ಪ್ರಾಣಿಯನ್ನಲ್ಲ. ಇಲ್ಲ ಅಂತ ಹೇಳಿದ್ರೆ ಭಗವಂತನ ಸಮರ್ಪಣೆ ಅಂತ ಅರ್ಥ. ಅದು ಸಮರ್ಪಣೆಯ ಕೆಲಸದಿಂದ ಭಗವಂತ ಪ್ರೀತನಾಗ್ತಾನೆ, ದೇವತೆಗಳು ಪ್ರೀತರಾಗ್ತಾರೆ, ಜಗತ್ತಿಗೆ ಬೇಕಾದ ಎಲ್ಲ ಪದಾರ್ಥಗಳು ಸಿಗುತ್ತೆ. ಅದನ್ನು ಯಜ್ಞ ಅಂತ ಕರೀತಾರೆ. ನಾವು ಎಲ್ಲೋ ಹೋಗೋ ಪ್ರಾಣಿ ಹೋದ್ರೆ ಹಿಂಸೆ, ಯಜ್ಞಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿದ್ರೆ ಹಿಂಸೆ ಅಂತ ಕರೆಯೋದಿಲ್ಲ. ನಮ್ಮಲ್ಲೂ ಪದ್ಧತಿ, ಯಾರೋ ಕಲೆ ಮಾಡಿಬಿಡ್ತಾರೆ, ಸಾಕು ಅವನು ಹ್ಯಾಂಗ್ ಮಾಡ್ತಾರ, ಅವನು ಕೊಡ್ತಾನೆ ಅವಾರ್ಡ್ ಕೊಡ್ತಾರ, ಅವನು ಒಬ್ಬನು ಎಷ್ಟು ಹೆಚ್ಚು ಕೊಡ್ತಾರೋ ಅವಾರ್ಡ್ ಜಾಸ್ತಿ. ಅಲ್ಲಿ ಈಗ ಶತ್ರುಗಳನ್ನು ಕೊಲ್ತಾ ಇರ್ತಾನೆ, ಬಲಿ ಕೊಲ್ಲೋದ್ರೆ ಶತ್ರುಗಳನ್ನು ಕೊಲ್ಲೋದ್ರೆ ಯಾವನ್ನ ಹೊಡೆದ್ರೆ ಹಿಂಸೆ, ಶತ್ರು ಹೊಡ್ಕೊಂಡ್ರೆ ಹಿಂಸೆ ಅಲ್ಲ. ಅವನು ಒಬ್ಬನು ಸತ್ಯಕ್ಕೆ ನೂರಾರು ಸಿಕ್ಕಲು ಬದುಕ್ತಾರೆ, ಆದ್ರೆ ಅದು ಅಹಿಂಸೆ. ಅದು ಹಿಂಸೆ ಹಿಂಸೆ ಡೆಫಿನೇಷನ್ ಬರುತ್ತೆ ಭಗವದ್ಗೀತೆ ಭಾಗದಲ್ಲಿ. ಅಹಿಂಸಾ ಪರಮೋ ಧರ್ಮ ಅಂತ ತಿಳ್ಕೊಂಡು ಯಾರು ಹಿಂಸೆ ಮಾಡೋದಿಲ್ಲ ಅಂತ ಕೂತಲೆ, ಯಾರು ಹಿಂಸೆ ಮಾಡೋದಿಲ್ಲ ಅಂತ ಕೂತಲೆ, ಮನುಷ್ಯ ಎಷ್ಟು ಜನ ದುಷ್ಟರು ಬರ್ತಾರೆ ಲೆಕ್ಕ ಹಾಕಿ. ಇಷ್ಟನೆಲ್ಲ ಒಂದು ಪೊಲೀಸ್ ಏನಾದ್ರು ಹಿಂಸೆ ಮಾಡೋದಿಲ್ಲ ಅಂತ ಕುತ್ಕೊಂಡ್ಬಿಟ್ರೆ ಕಳ್ಳಕ್ಕೆ ಹಾಕಿದ್ರೆ ರಾಜಾರೋಷ ಕಡ್ಕನ ಆಗ್ತಾರೆ. ಯಾಕೆ ರೀತಿ ಕಡ್ಕನ ಮಾಡ್ತಾರೆ, ಹಿಂಸೆ ಮಾಡ್ತಾರೆ ಅಂತ ಗೊತ್ತಿದ್ದು ಕಡ್ಕನ ಮಾಡ್ತಾರೆ. ಹಿಂಸೆ ಮಾಡಿದ್ರೆ ಮಾಡಿಬಿಟ್ರೆ ಅವರು ಕಥೆ ಮುಗಿದೋಯ್ತು. ಅಂದರೆ ಹಿಂಸೆ ಮಾಡುವವರನ್ನ ಹಿಂಸೆ ಮಾಡಿದ್ರೆ ಅದು ಹಿಂಸೆ ಅಲ್ಲ, ಇಂಪಾರ್ಟೆಂಟ್. ಹಿಂಸೆ ಮಾಡೋರನ್ನ ಹಿಂಸೆ ಮಾಡೋದು ಹಿಂಸೆ ಅಲ್ಲ, ಹಿಂಸೆ ಮಾಡದೇ ಇದ್ದವ್ರು ಮಾಡಿದ್ರೆ ಹಿಂಸೆ. ನಾನು ಮಾಡ್ತಿರೋದು ಈ ಕೆಲಸ ಹಿಂಸೆ ಆಗಾಗುತ್ತೆ ಅಂತ ಕೇಳಿದ್ದೇನೆ. ತಮಾಷೆ ಅಂದರೆ ಯತಿ, ಈತ ಮುನಿ, ಈತ ಗೃಹಸ್ಥಾತ ಸನ್ಯಾಸಿ. ಸನ್ಯಾಸಿಗೆ ಮುನಿಯಿಂದ ಜ್ಞಾನ ಬರುತ್ತೆ, ಅದು ಬಹಳ ಇಂಟ್ರೆಸ್ಟಿಂಗ್. ಸನ್ಯಾಸಿಯಾದ ವ್ಯಕ್ತಿಗೆ ಈ ಗೃಹಸ್ಥರ ಪರಿಜ್ಞಾನ ಇರಲಿಲ್ಲ. ಇವತ್ತು ವೈದ್ಯ ಇದ್ದಾರೆ, ಇಂಜೆಕ್ಷನ್ ಕೊಡ್ತಾನೆ, ನೋಡ್ಬಿಟ್ಟು ಏನು ಬುದ್ಧಿ ಇದೆ ನಿಮಗೆ, ಎಷ್ಟು ವಯಸ್ಸಿರಲ್ಲ ಸೂಜಿ ಸಿಕ್ಕಿಬಿಟ್ಟು ಅಂತ ಕೇಳಿದ್ರೆ ಅವನು ಸೂಜಿ ಸಿಸ್ತಾಗಿ ಔಷಧಿ ಒಳಗಾಗ್ತಾ ಇದ್ದ. ಔಷಧಿ ಕೊಡೋ ಪ್ರೊಸೆಸ್ ನೋಡೋರಿಗೆ ಸೂಜಿ ಸಿಸ್ತಾಕಂಡು ಚಿಕ್ಕ ಮಕ್ಕಳು ಆದ್ರೆ ತಾವೇ ಸೂಜಿ ಸಿಕ್ಕ ಶುರು ಮಾಡಿಬಿಡ್ತಾರೆ, ದೊಡ್ಡ ಗಲಾಟೆಯಾಗಿದೆ ಅವರಿಗೆ. ಇರುತ್ತೆ ಸೂಜಿ ಸಿಸ್ತಾಂಡ್ರೆ ಸೂಜಿ ಸಿಕ್ಕೋದಷ್ಟೇ, ಅದಲ್ಲ ಔಷಧಿ ಕೊಡೋದು ಅಂತ ಚಿಂತೆ ಆಗಿದೆ. ಅದಂದ್ರೆ ವಾಸಿ ಆಗುತ್ತೆ, ನಮಗೆ ಒದ್ದಾಡ್ತಿದ್ದವ್ರು ಕೊಟ್ಟ ಕಷ್ಟ ದಾಟಿ ದುಡ್ಡು ಕೊಟ್ಟು ಹೊರಟ್ಬಿಡ್ತಾರೆ, ಇದೆಷ್ಟು ಆಗ್ತದೆ ದುಡ್ಡು ಕೊಟ್ಟು ಹೋಗ್ತಾರೆ. ಇದು ಆಸೆ ಅದಕ್ಕೆ ಅವನಿಗೆ ಹಿಂಸೆ ಪಡಿಸಿದ ನೋವು ಹೋಯ್ತು, ಅವನು ಇಂಜೆಕ್ಷನ್ ಕೊಟ್ಟಿದ್ದರಿಂದ ಹಿಂಸೆ ಪಡಿಸ ನೋವು ಹೋಯ್ತು, ಅದರಿಂದ ಇದು ಥ್ಯಾಂಕ್ಸ್ ಅಂತ ಹೇಳ್ತದೆ. ಅದರಲ್ಲಿ ಪಾಪ ಹಿಂಸೆ ಆಗುತ್ತೆ ಅಂತ ಜಾಗ ಬಿಟ್ಬಿಟ್ರೆ ಅವ್ನು ಹಿಂಸೆ ಜಾಸ್ತಿ ಆಗುತ್ತೆ, ಇವನಂತೆ ಕೆಟ್ಟ ಆಗ್ತರು ಅಂತ ಬೈತಾರೆ. ಇನ್ನು ಮನುಷ್ಯತ್ವ ಹೇಳಿ ನೀವು ಇಷ್ಟು ವರ್ಷ ಸುಮ್ಮನೆ ಕೂತಲ್ಲಿ ಹಿಂಸೆ ಕೊಡಬಾರ್ದು ಅಂತ ಕೇಳಿದೆ. ಇದು ಇಂಜೆಕ್ಷನ್ ಎಂಬುದು ಹಿಂಸೆ, ಆದರೆ ಅದು ನಿಜವಾದ ಅಹಿಂಸೆ ಕಾರಣ. ಕಾರಣ ಹಿಂಸೆ ಕೊಡ್ತಾ ರೋಗ ಹೋಗೋದಿಲ್ಲ. ಆದರೆ ಯೋಚನೆ ಮಾಡಿ, ಭಗವದ್ಗೀತೆಯಲ್ಲಿ ಯುದ್ಧ ಮಾಡುವಂತ ಕೃಷ್ಣ ಹೇಳ್ತಾರೆ, ಯಾರ ಜೊತೆಗೆ? ದುರ್ಯೋಧನಾದಿಗಳ ಜೊತೆಗೆ, ಮಹಾಪಾತಕಿಗಳು. ಒಬ್ಬೊಬ್ಬರು ಅಂಥವ್ರು ಬದುಕಿದ್ರು ಲೋಕ ಹಾಳಾಗಿ ಹೋಗುತ್ತೆ, ಅದಕ್ಕೊಂದು ಜನ ಬದುಕ್ತಾರೆ. ಆದ್ದರಿಂದ ಅಲ್ಲಿ ನಡೀತಕ್ಕಂಥ ಯುದ್ಧ ಅಹಿಂಸೆ. ಆ ಹಿಂಸೆ ಯುದ್ಧ ಮಾಡೋದಿಲ್ಲ ಅಂಬುದೇ ಹಿಂಸೆ, ಯುದ್ಧ ಮಾಡೋದಿಲ್ಲ ಅಂದರೆ ಹಿಂಸೆ, ಯುದ್ಧ ಮಾಡಿದರೆ ಅಹಿಂಸೆ. ಇವರು ಸೂಕ್ಷ್ಮ ವಿಚಾರ ಅರ್ಜುನಿಗೆ ಗೊತ್ತಾಗಿರಲಿಲ್ಲ, ಭಗವಂತ ಹೇಳಿದಾಗ ಅರ್ಥವಾಯಿತು. ಈ ರೀತಿಯಲ್ಲಿ ಯತಿ ಗೃಹಸ್ಥರ ಸಂವಾದದ ಮೂಲಕವಾಗಿ ಅಲ್ಲಿರೋ ವ್ಯತ್ಯಾಸವನ್ನು ತೋರಿಸಿಕೊಡ್ತಾರೆ. ಹೀಗೆ ಭಗವದ್ಗೀತೆಯ ವಿವರಣೆಯಾಗಿ ಅನುಗೀತ ಬಹಳ ಮುಖ್ಯವಾದ ಪಾತ್ರ ಇದು. ನಮಗೆ ಜೀವನ ಪ್ರಕಾರ ವಿಷಯಗಳಿವೆಲ್ಲ ಕೂಡ, ಅಹಂಕಾರ ಬಿಡಬೇಕು, ಮಮಕಾರ ಬಿಡಬೇಕು ಅನ್ನೋದು ದಿಕ್ಕದ ಸುಖಕ್ಕೆ ಬೇಸಿಕ್ ಅವೆಲ್ಲ ಕೂಡ. ಅದು ಗೊತ್ತಿದ್ದವನಿಗೆ ಒಂದು ದುಃಖ ಬರೋ ಚಾನ್ಸ್ ಇಲ್ಲ. ಭಗವದ್ಗೀತೆಯ ಅನುಗೀತೆಯ ಪ್ರಾರಂಭವೇ ಇಂಟರೆಸ್ಟಿಂಗ್. ನಾವು ಮರೆಯದಂತೆ ಕೇಳಬೇಕು, ಅರ್ಜುನ್ ಬಂದಿದ್ದು ಬೈಸ್ಕೊಂಡು ಅರ್ಜುನ ಕೈ ಅನ್ನೇನು ಮರೆಯದಂತೆ ಕೇಳಬೇಕು, ಮತ್ತು ಹೇಳೋರು ಅವನಿಗೆ ಅರ್ಥವಾಗದಂತೆ ಹೇಳಬೇಕು. ಮತ್ತೆ ಪ್ರತಿಯೊಂದು ದುಷ್ಟ ಪ್ರಸಂಗದಲ್ಲೂ ಕೂಡ ಅದರ ಇಂಪಾರ್ಟೆನ್ಸ್ ಹೇಳಿದಾಗ ಒಂದು ಕಮಿಟ್ಮೆಂಟ್ ಶುರುವಾಗುತ್ತೆ. ಯಾರ್ಯಾರು ರಿಪ್ಲೇಸ್ ಕೊಟ್ಟಿರ್ತಾರೆ, ಇದು ಯಾರಿಗೂ ಕೊಡೋದು ಕೊಟ್ಬಿಟ್ಟ, ಇಲ್ಲ ಮಾತಾಡ್ತಾ ಮಾಡ್ತಾ ಬಿಟ್ಟು ಹೊರಟೋಗ್ಬಿಟ್ಟ, ಮನೆ ಮನೆ ರಿಪ್ಲೇಸ್ ಅಯ್ಯೋ ಮರ್ತೋಗಿದ್ದೆ ನಾನು ಅಂತ ಹೇಳಿದೆ. ಏನೇ ಬುದ್ಧಿ ಇದೆ ನಿನಗೆ, ಅದು ತುಂಬ ಸಾವಿರಾರು ರೂಪಾಯಿ ನೋಟುಗಳಿಟ್ಟಿದ್ದೆ, ನೀನು ಕರ್ಕೊಂಡ್ಬಿಟ್ಟೆ ಅಂತ ಕೇಳಿದ್ರೆ ಮತ್ತೆ ಹೆಂಗಾಗಿ ತೇಲಿತ್ತು ಅಂತ ಕೇಳ್ತಾರೆ. ಬಿಳಿ ರಿಸಲ್ಟ್ ಕೊಟ್ಟಿದ್ದೆ ಏನಂತೂ ಬಡಬಿಟ್ಬಿಟ್ಟಪ್ಪ, ಆಮೇಲೆ ಮತ್ತೆ ಹೆಂಗೆ ಕಲಿತೀನಿ ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟ್, ಈ ರೀತಿ ಏನಿದೆ ಅಂತ ಹೇಳಿದ್ರೆ ಅದು ನೋಡೋ ರೀತಿ ಗರಿ ಆಗ್ತದೆ. ಸೊನ್ನೆ ಕೊಟ್ಟಿದ್ದು ಸೆಲ ಕಳ್ಕೊಂಡ ಬಂದ, ಅದು ಹೇಳದೆ ಇದ್ದ ಒಂದು ತಪ್ಪು ಕೂಡ ಅವ್ರು ಕಳ್ಕೊಂಡ ಒಂದು ತಪ್ಪು ಎಷ್ಟಿದೆ, ಹೇಳದೆ ಒಂದು ತಪ್ಪು ಅಷ್ಟೇ ಇದೆ. ಈ ತಪ್ಪನ್ನು ಹಾಳು ಮಾಡ್ತಾ ಇದ್ದೇನೆ, ಅದು ಬೈಕ್ಕೆ ನೇರಿದೆ ಅಂತ ಹೇಳಿದ್ದೇನೆ. ಅವನು ಎಚ್ಚರಿಕೆ ಕೊಡದಿದ್ದಕ್ಕೆ ಯಾರು ಕಳ್ಕೊಂಡ್ಬಿಡ್ತಾನೋ, ನಮ್ಮ ನಮ್ಮ ಮನುಷ್ಯಜನ ಎಷ್ಟು ದೊಡ್ಡದು ಅಂತ ಹೇಳಿದ್ದೇನೆ. ನಾನು ಇವತ್ತು ಮಕ್ಕಳು ಹಾಳು ಮಾಡ್ತಾ ಇರ್ತಾರೆ, ಇಲ್ಲಿ ಅವರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮನುಷ್ಯ ಜನವಾದ್ರೆ ಸಾಮಾನ್ಯ ಜನ್ಮ ಅಲ್ಲ, ಇದು ತುಂಬ ಶ್ರೇಷ್ಠವಾದದ್ದು. ಇದರಿಂದ ಅಚೀವ್ ಮಾಡಕ್ಕೆ ಬಂದಾಗ ಇನ್ನು ಯಾವುದೆಲ್ಲ ಅಚೀವ್ ಮಾಡಕ್ಕೆ ಬರೋದಿಲ್ಲ, ಅದು ಎಚ್ಚರಿಕೆ ಕೊಟ್ಟರೆ ಯಾವ ಮನುಷ್ಯ ಬದುಕ್ತಾರೆ. ಈ ಕಥೆಗಳ ಮೂಲಕ ಇದು ಹೇಳೋದು ಇದೆಲ್ಲ ಭಾರಿ ವೈಶಿಷ್ಟ್ಯ. ಅಂದರೆ ಸಾವಿರದ ಬಗ್ಗೆ ಎಚ್ಚರ ಬಂದವನಿಗೆ ಎಂದೂ ಜೀವನದಲ್ಲಿ ತಪ್ಪಾದ ಪ್ರಸಂಗ ಬರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಗಂಡ ಹೆಂಡತಿಯ ಪ್ರಸಂಗದೊಳಗೆ ಹೆಂಡತಿ ಗಂಡನ ಲೋಕಕ್ಕೆ ಹೋಗ್ತಾಳೆ ಅಂತ ಅರ್ಥ ಆಗಿರುತ್ತೆ, ಗಂಡನನ್ನ ಎಂದೂ ಕೂಡ ಸನ್ಮಾರ್ಗದಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತಾಳೆ ಹೊರತು ದುರ್ಮಾರ್ಗದಲ್ಲಿ ಅಲ್ಲ, ಆ ಒಂದು ಪಾಯಿಂಟ್ ಅಲ್ಲಿದೆ. ಹೀಗೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕವಾಗಿ ಆ ಕಥೆ ಹಿಂದಿನ ಕಥೆಗಳು ಸೂಕ್ಷ್ಮವಾಗಿ ವಿವೇಚನೆ ಮಾಡಿದರೆ ಅಲ್ಲಿನ ಹೊರಗಿನ ಅರ್ಥ ಥಟ್ ಅಂತ ಹೊಡಿಬೇಕು. ಇದು ಅದರ ವಿಷಯ. ಈಗ ಹೇಳಿ ಅರ್ಜುನ ಇಷ್ಟೆಲ್ಲ ಹೇಳಿದ್ದೇನೆ, ನಿಮಗೆ ಅರ್ಥ ಆಯ್ತಾ ಈಗ? ಎಲ್ಲರಿಗೆ ಅರ್ಜುನ ಹಾಗೆ ಖುಷಿಯಾಯ್ತದೆ, ಕೃಷ್ಣ ಈ ಕಾಮ ಕೇಳಿದ್ರೆ ಭಾರಿ ಚೆನ್ನಾಗಿ ಅರ್ಥ ಆಯ್ತು ನನಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅದು ಗೀತೆಯ ಸಂಕ್ಷಿಪ್ತವಾದ ಪರಿಚಯ. ಅಂದರೆ ಗೀತೆಯಲ್ಲಿ ಬಂದ ವಿಚಾರಗಳನ್ನು ದೃಷ್ಟಾಂತಪೂರ್ವಕ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಅನುಗೀತೆ ಅಂತ ಹೆಸರು. ಅಂತ ಅನುಗೀತೆಯಿಂದ ಅರ್ಜುನ ವಿಶೇಷವ ಪ್ರಯೋಜನವನ್ನು ಪಡೆದ. ಈ ಮೂಲಕ ಭಗವಂತನಿಗೆ ಮತ್ತೊಮ್ಮೆ ಗೀತೆಯನ್ನು ಅರ್ಜುನ ಮರೆತಿದ್ದೋ ಬಿಟ್ಟು ನಾವಂತೂ ಗ್ಯಾರಂಟಿ ಬರ್ತಿದ್ದೇವೆ. ಆದ್ದರಿಂದ ನಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಗೀತೆಯನ್ನು ಇನ್ನೊಮ್ಮೆ ನಾವು ಮೆಲುಕು ಹಾಕಲಿಕ್ಕೆ, ಮನನ ಮಾಡಲಿಕ್ಕೆ ಇದನ್ನು ಸಿಗುವ ಉಪಕಾರ ಬಹಳ ದೊಡ್ಡದು. ಆದ್ದರಿಂದ ಕೃಷ್ಣಪುರ ಅನುಗೀತೆಯನ್ನು ಕೇಳಿದಾಗ ಇದು ಹಿನಿಮೆ ಗೊತ್ತಾಗುತ್ತೆ. ಅಚ್ಚರಿಯ ತಿಳಿಸಲಿಕ್ಕೇನೆ ತಮ್ಮ ಗ್ರಂಥಕ್ಕೆ ಅನುವ್ಯಾಖ್ಯಾನ ಅಂತ ಹೆಸರಿಟ್ಟು ಅನುಭಾಷ್ಯ ಅಂತ ಹೆಸರಿಟ್ಟು ಉಪಕಾರ ಮಾಡಿದ್ದಾರೆ. ಇಲ್ಲಿಂದ ಹೇಳೋರಿಗೆ ಒಂದು ಸಂಖ್ಯೆ ಕೊಟ್ಟಂತೆ ಒಮ್ಮೆ ಹೇಳಿ ಅದನ್ನು ಪುನರಾವರ್ತನೆ ಮಾಡಬೇಕಂದ್ರೆ ವಿವರಣೆ ಕೊಟ್ಟು ಹೇಳಿ ಅಂತ ಅವರಿಗೆ ಹೇಳ್ತಾರೆ. ಕೇಳೋರಿಗೆ ಮರೆಯ ಸಂಭವ ಇರುತ್ತೆ, ಮತ್ತಿಗಿರೋದು ಪ್ರಾಬ್ಲಮ್ನ ಕೇಳಲೇಬೇಕು. ಕೇಳಬೇಕಾದ್ರೆ ಮರಿಯಂತೆ ಕೇಳಬೇಕು ಅನ್ನೋ ಎಚ್ಚರಿಕೆ ಕೊಟ್ಟ. ಆ ಒಂದು ನಮಗೆ ಆ್ಯಂಗಲ್ ಗೊತ್ತಿದ್ರೆ ನಮ್ಮ ಜ್ಞಾನ ಕಾರ್ಯ ಸರಿಯಾಗಿ ನಡೆಯುತ್ತೆ ಅನ್ನೋ ಒಂದು ಉದ್ಬೋಧನೆ ಸಂಗೀತೆಯಿಂದ ಆಗುತ್ತೆ. ಅದನ್ನು ಇಸಕ್ತಿ ನೋಡಿದ್ದೆ. ಇದು ಹೇಳಿದಿರ್ಬೇಕಾದ್ರೆ ನಿಮಗೆ ಅರ್ಥ ಆಗಿರುತ್ತೆ, ನಮ್ಮ ನಿತ್ಯ ಜೀವನಕ್ಕೆ ತುಪ್ಪಾಗುತ್ತೆ ಅಂತ. ಇದು ಸಾಮಾನ್ಯ ಅಂತ ಕಾಣಿಸ್ತಕ್ಕಂಥ ವಿಚಾರಗಳೆಲ್ಲ ಅಸಾಮಾನ್ಯ ಅಂತ ಅನಿಸೋದು ಭಗವದ್ಗೀತೆ ಅನುಗೀತೆಗಳಂತಹ ಗ್ರಂಥಗಳನ್ನು ಕೇಳಿದಾಗ ಉಪಯೋಗ ಮಾಡಿಕೊಳ್ಳೋಕೆ ವ್ಯವಸ್ಥೆ ಮಾಡಿತ್ತು. ನೀವು ಮಾಡಿಕೊಂಡಿದ್ದೀರಿ. ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ವ್ಯವಸ್ಥೆ ಕೇಳಿ. ಮೃಗೇಂದ್ರಿಯ ಪ್ರೇರಕ